ಅದಕ್ಕೋಸ್ಕರ ಈ ಕ್ಷತ್ರಿಯ ವೃತ್ತಿಯನ್ನು ಈ ಶನಿವಾರ ವೃತ್ತಿಯನ್ನು ಅವಲಂಬಿಸೋದು ಪದ್ಧತಿಯಾಗಿತ್ತು. ಆ ಕ್ಷತ್ರಿಯ ವೃತ್ತಿಯನ್ನು ಅವಲಂಬಿಸಿದವರಲ್ಲಿ ಜಯತೀರ್ಥರು ಬಂದರು. ಆ ಮೊಣಕೇಡರ ದೇಶಪಾಟಿಯರಾಗಿದ್ದವರು ಅವರ ಗುಂಪಿನಲ್ಲಿ ಬಂದಿದ್ದು ಜಯತೀರ್ಥರು. ಈ ಶನಿವಾರ ವೃತ್ತಿಯಲ್ಲಿ ಬಂದವರು ಒಬ್ಬ ವ್ಯಕ್ತಿಗಳು ಒಬ್ಬ ಶ್ರೇಷ್ಠರಾದಂಥ ಗೃಹಸ್ಥರು ಒಬ್ಬರಾದರೆ ಹರಿದಾಸರು ಒಬ್ಬರಾದರು. ಪುರಂದರದಾಸರು ಹರಿದಾಸರಾಗಿದ್ದವರು ಶನಿವಾರ ವೃತ್ತಿ, ಇವರು ವಿದ್ವಾಂಸರಾಗಿದ್ದವರು ಶನಿವಾರ ವೃತ್ತಿಯವರು. ಅವರ ತಂದೆಗೆ ಮೂರು ಮಕ್ಕಳಂತೆ, ಅದರಲ್ಲಿ ದೊಡ್ಡವರು ಭಾಗಪ್ಪ ನಾಯಕ ಅಂತ ಒಬ್ಬರು, ಎರಡನೇವರು ಈ ಒಬ್ಬ ಕೃಷ್ಣಪ್ಪ ನಾಯಕ ಅಂಥೇಳಿ, ಮೂರನೇವರು ಯಾದಪ್ಪ ನಾಯಕ ಅಂತೇಳಿ ನಾಯಕರು ಅಂತ ಇವರಿಗೆ ಕರೆ, ಅವರು ಶ್ರೀನಿವಾಸ ನಾಯಕ ಅಂತ ಅವರಿಗಿತ್ತು. ಈ ನಾಯಕ ಅನ್ನೋದು ಶನಿವಾರ ವೃತ್ತಿಯಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಬರ್ತಿದ್ದ ಒಂದು ಹೆಸರು. ಅನೇಕ ಇತ್ತೀಚರು ಏನು ಮಾಡಿಬಿಟ್ಟಿದ್ದಾರೆ, ನಾಯಕ ಎಂಬ ಹೆಸರನ್ನು ಪುರಂದಾಸರಿ ಸೇರಿಸಿಬಿಟ್ಟು ಇವರು ಬ್ರಾಹ್ಮಣರೇ ಅಲ್ಲ ಅಂತ ವಾದ ಶುರು ಮಾಡಿದವರು. ನಾಯಕ ಫ್ಯಾಮಿಲಿ ಅಂತ ಕರೀತಾರಲ್ಲ, ಒಂದು ಯಾವುದೋ ಒಂದು ಪಂಗಡದವರು ಅಂತ ಬರಲಿಕ್ಕೆ ಶುರು ಮಾಡಿ, ಇತ್ತೀಚೆಗೆ ಅದನ್ನು ಶುರು ಮಾಡಿಬಿಟ್ಟಿದ್ದಾರೆ ಬರಲಿಕ್ಕೋಸ್ಕರ. ಅದು ಸರಿಯಲ್ಲ, ಆ ರೀತಿ ಆ ವೃತ್ತಿಯಿಂದಾಗಿ ಹೆಸರು ಬರ್ತಿತ್ತು. ಅದರಲ್ಲಿ ಏನಾಗಿದೆ, ಅಣ್ಣಂದಿರು ದೊಡ್ಡವರು ವೇದೇಶ ತೀರ್ಥರು ಅಂತೂ ಪ್ರಸಿದ್ಧರಾಗಿಬಿಟ್ರು. ಅಣ್ಣ ಮೊದಲನೇವರು ಏನು ಭಾಗಪ್ಪಯ್ಯ ಅಂತಿದ್ರು, ಭಾಗಪ್ಪ ನಾಯಕರು. ಅವರು ಚಿಕ್ಕಂದಿನಲ್ಲೇನೆ ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಶ್ರೇಷ್ಠವಾದಂತಹ ಸಿದ್ಧಿಯನ್ನು ಪಡೆದು ರಘುತ್ತಮ ಸ್ವಾಮಿಗಳ ಹತ್ರ ಅಧ್ಯಯನಕ್ಕೆ ಹೋಗ್ತಾರೆ. ರಘುತ್ತಮ ಸ್ವಾಮಿಗಳು ತಿರುಕೋಯಿಲೂರು ಕೇಳಿದವರಿಗೆ ಬಹಳ ಪ್ರಸಿದ್ಧ. ಅವರ ಹತ್ರ ಅಧ್ಯಯನವನ್ನು ಮಾಡ್ತಾರೆ ಆ ಭಾಗಪ್ಪ ನಾಯಕರು. ಮುಂದೆ ಅವರು ಒಳ್ಳೆ ವಿದ್ವಾಂಸರಾಗಿ ರೂಪುಗೊಂಡಾಗ ರಘುತ್ತಮ ಸ್ವಾಮಿಗಳಿಗೆ ಎಷ್ಟು ಪ್ರೀತಿ ಬಂತು ಅವ್ರ ಮೇಲೆ ಅಂದರೆ, ಅವರಿಗೆ ಪೀಠ ಕೊಡಬೇಕಂತ ತೀರ್ಮಾನ ಮಾಡಿ ಸನ್ಯಾಸ ಕೊಟ್ಬಿಡ್ತಾರೆ. ಶ್ರೀ ವೇದೇಶ ತೀರ್ಥರು ಅಂತ ಹೆಸರಿಟ್ಟು ಸನ್ಯಾಸವನ್ನು ಕೊಟ್ಬಿಡ್ತಾರೆ. ಅವರು ಇನ್ನೂ ಪೀಠ ಕೊಟ್ಟಿರೋದಿಲ್ಲ, ಪೀಠ ಕೊಡೋ ಉದ್ದೇಶದಿಂದಲೇ ಸನ್ಯಾಸ ಕೊಡ್ತಾರೆ. ಸ್ವಲ್ಪ ದಿವಸ ಆಗತ್ತೆ. ಈ ಕಡೆಗೆ ಕೃಷ್ಣಪ್ಪ ನಾಯಕ ಅಂತ ಎರಡನೇವರಿದ್ರಲ್ಲ, ಅವರು ಸುಮಾರು ಮಧ್ಯ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಡ್ತಾರೆ. ಅವರಿಗೊಬ್ಬ ಮಗ ಇರ್ತಾರೆ, ಅವರೇ ಶ್ರೀನಿವಾಸ ತೀರ್ಥರು ಅಂತ ಪ್ರಸಿದ್ಧರಾದ ಅವರ ಮಗ. ಅವರ ತಂದೆಯನ್ನು ತಮ್ಮ ಗ್ರಂಥಗಳ ಸ್ತೋತ್ರ ಮಾಡ್ತಾರೆ, ಬಹಳ ವಿದ್ವಾಂಸರಾಗಿದ್ದರು ಅಂತೇಳಿ ಅವ್ರನ್ನ ಕೊಂಡಾಡ್ತಾರೆ. ಈ ಕೊನೆಯವರೇ ಯಾದಪ್ಪ ನಾಯಕರು. ಇವರು ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು, ಮೊದಲನೇವರು ವೃತ್ತಿ ಮಾಡಲಿಲ್ಲ, ಚಿಕ್ಕಂದಿನಲ್ಲೇ ಓದಕ್ಕೆ ಹೊರಟುಬಿಟ್ರು. ಎರಡನೇವರು ಹೆಚ್ಚು ದಿವಸ ಇರಲಿಲ್ಲ. ಈ ಮೂರನೇವರು ಶನಿವಾರ ವೃತ್ತಿಯಲ್ಲೇ ಇರ್ತಾರೆ. ಆ ವೃತ್ತಿಗೆ ಸಹಜವಾದ ಒಂದು ಗುಣ ಅಂದರೆ ಲೋಭ. ಸಾಮಾನ್ಯ ಜಿಪುಣತನ ಒಂದು, ಸಂಪತ್ತು ಇನ್ನೊಂದು. ಸಂಪತ್ತು ಜಿಪುಣತನ ಬಟ್ಟಿದೆ. ದರಿದ್ರ ಜಿಪುಣ ಅಂತ ಯಾರು ಕರೆಯೋದೇ ಇಲ್ಲ. ಇವ್ರು ಕೊಡ್ಲಿಕ್ಕಿದ್ರೆ ತಾನೇ ಜಿಪುಣ ಆಗ್ಲಿಕ್ಕೆ ಅವನು. ಯಾವಾಗ ಜಿಪುಣ ಅಂತ ಹೆಸರು ಬರೋದು ಸಂಪತ್ತಿದ್ದು ಕೊಡದೆ ಹೋದವರಿಗೆ ಮಾತ್ರ. ಇವರು ಸ್ವಲ್ಪ ಜಿಪುಣತನೂ ಇತ್ತಂತೆ, ಪುರಂದರದಾಸರಿಗಿದ್ದಾಗ ಜಿಪುಣತನೂ ಇತ್ತು. ಜೊತೆಗೆ ಒಳ್ಳೆ ಬೋಧಿಯನ್ನು ಓದಿರಲಿಲ್ಲ, ಶಾಸ್ತ್ರಾಭ್ಯಾಸ ಮಾಡಿರಲಿಲ್ಲ. ಶನಿವಾರ ವೃತ್ತಿಯಲ್ಲಿ ಬಹಳ ಸಂಪತ್ತಿತ್ತು. ಆಗಿನ ಕಾಲಕ್ಕೆ ಸಾಮಾನ್ಯವಾಗಿ ಬೇರೆ ಪೇಟೆಗಳಿಗೆ ಹೋಗಿ ಬರೋದು ಪದ್ಧತಿ. ಈ ಚಿನ್ನ ಬೆಳ್ಳಿ ವ್ಯಾಪಾರಕ್ಕೂ ಕೂಡ ಸಂಗ್ರಹ ಮಾಡಿ ಮಾರೋದಕ್ಕೋಸ್ಕರ ಹಾಗಾಗಿ ಪೇಟೆಗೆ ಹೋಗಿ ಬರೋದು ಪದ್ಧತಿಯಾಗಿತ್ತು. ಅವರು ಹೆಚ್ಚಾಗಿ ಸದಾಚಾರಿಗಳಾಗಿದ್ದರೆ ಹೊರತು ಓದಿರಲಿಲ್ಲ. ಆದರೆ ಮನೆ ಬಿಟ್ಟು ಹೋಗಬೇಕಾದ್ರೆ ಸುರಕ್ಷಿತವಾಗಿರಲಿ ಅಂತೇಳಿ ಅವರ ಅಣ್ಣ ಒಂದು ಶ್ಲೋಕ ಹೇಳಿದ್ರಂತವ್ರು. ಈ ಶ್ಲೋಕ ಹೇಳಿಕೊಂಡು ಮನೆ ಬಿಟ್ಟು ಹೋಗು ಸುರಕ್ಷಿತವಾಗಿ. ಅದು ಆಪತ್ತು ಎರಡು ವಿಧ, ಬರೀ ಆಪತ್ತು ಬೇರೆ, ಚಿನ್ನ ಬೆಳ್ಳಿ ಇದ್ದವರು ಆಪತ್ತು ಜಾಸ್ತಿ ಇರುತ್ತದೆ. ಸುರಕ್ಷಿತ ವ್ಯಾಪಾರ ಮಾಡ್ಕೊಂಬರೋಕ್ಕೋಸ್ಕರ ಶ್ಲೋಕ ಹೇಳುವಂಥ ಶ್ಲೋಕ ಉಪದೇಶ ಮಾಡಿದ್ರಂತೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೌ ರಾಮಲಕ್ಷ್ಮಣೌ. ಇದು ಒಳ್ಳೆ ಶ್ಲೋಕ, ನೆನಪಿಟ್ಕೊಂಡಿರ್ಬೇಕು ಎಲ್ಲರೂ ಕೂಡ. ಮನೆ ಬಿಟ್ಟು ಶ್ಲೋಕ ಹೇಳಿಕೊಂಡು ಮನೆ ಬಿಟ್ಟು ಹೊರಟ್ರೆ ಆಪತ್ತಿಲ್ಲದೆ ಸುರಕ್ಷಿತ ವಾಪಸ್ ಬರ್ತಾರೆ ಎಂಬುದು ಶ್ಲೋಕದ ಒಂದು ಫಲಶ್ರುತಿ. ಇವತ್ತಿಗೂ ಸಾವಿರಾರು ಜನ ಅದನ್ನು ಹೇಳ್ತಾರೆ. ಸಾಮಾನ್ಯವಾಗಿ ವಿದ್ವಾಂಸರಲ್ಲಿ ಬರದೇ ಇರೋ ವಿದ್ವಾಂಸರೇ ಸಿಗೋದಿಲ್ಲ, ಅಷ್ಟರ ಮಟ್ಟಿಗೆ ಪ್ರಚಾರದಲ್ಲಿರ್ತಕ್ಕಂಥ ಶ್ಲೋಕ. ನಾರಾಯಣ ಕವಚದಲ್ಲಿ ಈ ಮಾತು ಬರುತ್ತೆ, ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ನರಸಿಂಹದೇವರ ಸ್ಮರಣೆ ಮಾಡಿದರೆ ಅಪಾಯ ಬರೋದಿಲ್ಲ ಅಂತೇಳಿ. ಅದಕ್ಕೆ ತಕ್ಕಂತಿದ್ದರು, ನರಸಿಂಹದೇವರನ್ನ ರಾಮದೇವರನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ಆಪತ್ತಿಲ್ಲ ಅಂತ ನಾರಾಯಣ ಕವಚದಲ್ಲಿ ಬರುತ್ತೆ. ಅದರ ಬೇಸಿಸ್ ಮೇಲೆ ಬಂದ ಶ್ಲೋಕ ಇದು. ಅಗ್ರತೋ ನರಸಿಂಹಶ್ಚ ಅಂದರೆ ಮುಂಭಾಗದಲ್ಲಿ ನರಸಿಂಹದೇವರು, ಪೃಷ್ಠತೋ ಗೋಪಿನಂದನ ಹಿಂಭಾಗದಲ್ಲಿ ಶ್ರೀಕೃಷ್ಣ, ಉಭಯೋಹೋ ಪಾರ್ಶ್ವಯೋ ರಾಸ್ತಂ ಆಕೆ ಈಚೆ ಎರಡು ಪಕ್ಕಗಳಲ್ಲಿ ಸಶರವು ರಾಮಲಕ್ಷ್ಮಣವು, ಶ್ರೀರಾಮ ಮತ್ತು ಲಕ್ಷ್ಮಣರು ಇದ್ದು ಕಾಪಾಡಲಿ ಅಂತ ಅದಕ್ಕೆ ಅರ್ಥ. ಈ ಶ್ಲೋಕ ಹೇಳ್ಕೊಂಡು ಆ ಶ್ಲೋಕದ ಅರ್ಥನೂ ಯೋಚನೆ ಮಾಡಿದ್ದಿಲ್ಲ ಅವರು. ಅವ್ರು ಹೇಳ್ಕೊಟ್ಟಿದ್ರು ಹೇಳ್ಕೊಂಡು ಓಡಾಡ್ತಿದ್ರು. ಒಂದು ದಿವಸ ಏನಾಯಿತು, ಅಲ್ಲಿಂದ ವ್ಯಾಪಾರ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ, ಕತ್ತಲಾಯಿತು. ಕತ್ತಲಾಯಿತು, ಸಾಕಷ್ಟು ಚಿನ್ನ ಬೆಳ್ಳಿ ಜೊತೆಗಿದೆ. ಅವರು ಆಳುಗಳನ್ನು ಇಟ್ಕೊಂಡಿದ್ದಿಲ್ಲ, ಲೋಭ. ಸಾಮಾನ್ಯವಾಗಿ ಎಷ್ಟೋ ಸರ್ವೆಂಟ್ಸ್ ಇಟ್ಕೊಂಬೋದಿಲ್ಲ, ಭಾರಿ ಶ್ರೀಮಂತರು ಅಲ್ಲಿ ಸೇವೆ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲೂ ಕೂಡ ಇವರು ಸಹಜ ವೃತ್ತಿಗೆ ತಕ್ಕಂತೆ ಲೋಭದಿಂದ ಆಳುಗಳ ಇಟ್ಕೊಂಡಿದ್ದಿಲ್ಲ. ಅವತ್ತು ಸ್ವಲ್ಪ ವಾತಾವರಣ ಭಯಂಕರವಾಗಿಯೇ ಇತ್ತು, ಆದರೂ ಬರಲೇಬೇಕಾಗಿತ್ತು, ಬಂದುಬಿಟ್ಟು. ಹಿಂದಿನ ಕಾಲಕ್ಕೆ ಎಲ್ಲೆಲ್ಲಿ ಉಳಿದಕ್ಕೆ ಆಗ್ತಿರಲಿಲ್ಲ, ಊರು ಸೇರಲೇಬೇಕಾಗಿತ್ತು. ಅದಕ್ಕೇನೆ ಮಧ್ಯಗೆಯ ದಂಪತಿಗಳು ಆಚಾರ್ಯರನ್ನ ಅನಂತೇಶ್ವರನ್ನು ಒಪ್ಪಿಸಿದ ಮೇಲೆ ಮಧ್ಯರಾತ್ರಿ ವಾಪಸ್ ಹೋದರು ಅಂತ ಅವರು ಸೋದಿದ್ರು. ಅಲ್ಲಿ ಹಾಲ್ಟ್ ಮಾಡಲಿಲ್ಲ ಅವರು, ವಾಪಸ್ ಹೋಗ್ತಾರೆ. ಹಳ್ಳಿಗಳಲ್ಲಿ ಹೆಚ್ಚು ಹಾಲ್ಟ್ ಮಾಡೋದು ಸಾಧ್ಯವಾಗೋದಿಲ್ಲ ಕೂಡ. ಮತ್ತೆ ಅಷ್ಟು ಸಂಪತ್ತು ಇಟ್ಕೊಂಡು ಹಾಲ್ಟ್ ಮಾಡಲಿಕ್ಕೆ ಇಷ್ಟನ್ನು ಪಡಲಿಲ್ಲ, ವಾಪಸ್ ಹೋಗ್ತಾ ಇದ್ದಾರೆ. ಕಷ್ಟಪಟ್ಟುಕೊಂಡು ಹಾಗೆ ಈಗ ಬರ್ತಾ ಇದ್ದಾರೆ. ಆಮೇಲೆ ಮಧ್ಯೆ ಮಧ್ಯೆ ನೋಡ್ತಾ ಇದ್ರು ಅವರು, ಯಾರೋ ಅಟ್ಯಾಕ್ ಮಾಡಕ್ಕೆ ಕಾಯ್ತಾ ಇದ್ದು ಗೊತ್ತಾಯ್ತು ಅವ್ರಿಗೆ, ಮಧ್ಯೆ ಮಧ್ಯೆ ಅಟ್ಯಾಕ್ ಮಾಡೋದು ಗೊತ್ತಾಯ್ತು ಅವರಿಗೆ. ಆದ್ರೆ ಭಯ, ಆದಷ್ಟು ತಪ್ಪಿಸ್ಕೊಳ್ಳೋಕೆ ಅಂತ ಬಂದರೆ ಅಟ್ಯಾಕ್ ಮಾಡೋರು ಯಾರು ಅಟ್ಯಾಕ್ ಮಾಡಲಿಲ್ಲ, ಸುತ್ತಮುತ್ತಿದ್ದಾರೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ, ಶಸ್ತ್ರಪಾಣಿಗಳಾಗಿದ್ದಾರೆ, ಏನು ಮಾಡಿದರೂ ಅಟ್ಯಾಕ್ ಮಾಡ್ತಾ ಇಲ್ಲ, ಸುಮ್ಮನೆ ಬರ್ತಾ ಇದ್ದಾರೆ. ಇವ್ರಿಗೆ ಆಶ್ಚರ್ಯ ಆಯಿತು. ಅಂತೂ ಮನೆಯವರಿಗೂ ಬಂದರು ಕೊನೆಗೆ, ಇನ್ನು ಅವರು ಅಟ್ಯಾಕ್ ಮಾಡೋ ಸಂಭವ ಇಲ್ಲ ಅಂತ ಗೊತ್ತಾಯಿತು. ಅಷ್ಟೊತ್ತಿಗೆ ಅವರು ಬಂದು ಇವರು ಅಷ್ಟಾಂಗ ನಮಸ್ಕಾರ ಹಾಕಿಬಿಟ್ರು. ನಾಲ್ಕು ಜನ ಕಳ್ಳರು ಬಂದು ನಮಸ್ಕಾರ ಹಾಕಿಬಿಡ್ತಾರೆ. ಏನು ವಿಷಯ ಅಂತ ಕೇಳುತ್ತಾರೆ. ಎಲ್ಲ ಶಸ್ತ್ರಪಾಣಿಗಳವರೆಲ್ಲ ಏಕಾಂಗಿಯಾಗಿ ಕಾಡಿನಲ್ಲಿದ್ದಾಗ ಏನೂ ಮಾಡಲಿಲ್ಲ, ಇಲ್ಲಿ ಬಂದೇ ನಮಸ್ಕಾರ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಹೇಳುತ್ತಾರೆ, ಸ್ವಾಮಿ ನಿಮ್ಮನ್ನು ನಾವು ನೀವು ಊರು ಬಿಟ್ಟಾಗಿನಿಂದ ಆಕ್ರಮಣ ಪ್ರಯತ್ನ ಮಾಡಿದ್ವಿ, ನಿಮ್ಮಲ್ಲಿ ಸಂಪತ್ತು ಇದ್ದಷ್ಟು ಪ್ರಯತ್ನ ಪಟ್ಟು, ಆದರೆ ನಮಗೆ ಬಹಳ ಆಶ್ಚರ್ಯ ನಿಮ್ಮನ್ನು ನಾಲ್ಕು ಜನ ಕಾಯ್ತಾ ಇದ್ದಾರೆ, ಯಾರವರು ಅಂತ ಕೇಳಿದರು. ನಿಮ್ಮ ನಾಲ್ಕು ಜನ ಕಾಯ್ತಾ ಇದ್ದಾರೆ, ಮುಂದ್ಗಡೆ ಸಿಂಹದ ಮುಖ ಇದೆ, ಹಿಂದ್ಗಡೆಗೆ ಒಳ್ಳೆ ಈ ರೀತಿ ಇದ್ದಾನೆ, ಕೊಡಲು ಹಿಡ್ಕೊಂಡಿದ್ದಾನೆ, ಆ ಕಡೆ ಈ ಕಡೆ ಬಿಲ್ಲುಮಾನ ಹೇಳ್ಕೊಂಡಿದ್ದಾರೆ, ಯಾರವರು, ನಿಮ್ಮನ್ನು ಎಷ್ಟು ಚೆನ್ನಾಗಿ ಕಾಯ್ತಿದ್ದಾರೆ ಅಂತ ನಮಗೆ ಚಾನ್ಸಸ್ ಸಿಗಲಿ ಅಟ್ಯಾಕ್ ಮಾಡ್ಲಿಕ್ಕೆ ನಿಮ್ಮನ್ನು. ಅವ್ರಿಗೆ ಏನು ಕೊಡ್ತೀರಿ ಕೂಲಿ ಅಂತ ಕೇಳಿದ್ರಂತೆ. ಅವ್ರಿಗೇನು ಕೂಲಿ ಕೊಡ್ತೀರಿ ನೀವು? ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅವ್ರ ಮೊದಲೇ ಕೂಲಿಯವ್ರು ಯಾರು ಇದು ಬಿಲ್ಲುಮಾನ ಅಂತ ಖರ್ಚು ವಹಿಸುವ ಸ್ಥಿತಿಯಲ್ಲಿ ಅವರಿರಲಿಲ್ಲ. ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದರೆ ಆಗ ಅರ್ಥ ಆಯ್ತು ಅವ್ರಿಗೆ. ಶ್ಲೋಕ ನೆನಪಾಯ್ತ ಹೇಳೋ ಶ್ಲೋಕ ಹೇಗಿದ್ರೆ ಹೇಳಿ ಅಂತ ಕೇಳಿದರು. ಎಲ್ಲ ಹೇಳಿದರು, ತಕ್ಷಣ ಅರ್ಥ ಆಯ್ತು. ಸಿಂಹದ ಮುಖ ಅಗ್ರತೋ ನಾರಸಿಂಹಸ್ಯ, ಹಿಂದ್ಗಡೆಗೆ ಪೃಷ್ಠತೋ ಗೋಪಿನಂದನ, ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಚರೋ ರಾಮ ಲಕ್ಷ್ಮಣೋ. ಈ ಮಾತು ಕೇಳಿದ ತಕ್ಷಣ ಬಹಳ ಆಶ್ಚರ್ಯ ಆಗೋಯ್ತು. ನಾನು ಅರ್ಥ ಇಲ್ಲದೇನೆ ಒಂದು ಶ್ಲೋಕನಿಷ್ಠ ಹೇಳಿದ್ದಕ್ಕೇನೆ ಪರಮಾತ್ಮ ನನ್ನ ಪ್ರಾಣ ಉಳಿಸ್ದೆ ಸಂಪತ್ತು ಉಳಿಸ್ದೆ, ಅಂಥ ದೇವರನ್ನ ಕಂಡ ಇವರೇ ಪುಣ್ಯಾತ್ಮರು ಅಂಥೇಳಿ ಅವ್ರಿಗೆ ಕೊಟ್ಟೆ ಬಿಟ್ರೆ ತಗೊಂಡೋಗ ಇಷ್ಟು ಅವ್ರು ಅಟ್ಯಾಕ್ ಮಾಡಿ ತಗೊಳ್ಳಿಲ್ಲ, ಇವರೇ ದಾನ ಮಾಡಿ ಕೊಟ್ಬಿಟ್ರೆ ರೆಡಿ ಅಂತ. ಅವರೇನು ಮಾಡಿದ್ರೆ ನಮಗೆ ಬೇಕಾಗಿಲ್ಲ ಅಂತ ಅವರು ತಗೊಳ್ಳಿ ಅಂತ ಇವರು ಅವರಿಗೆ ಅಷ್ಟೇ ಮನಸ್ಸು ಅವ್ರ ಮನೆ ಚೇಂಜ್ ಆಗೋಯ್ತು ರೆಡಿ ಅಂತೇಳಿ. ಇಂಥ ಮಹಾತ್ಮರನ್ನ ಅಟ್ಯಾಕ್ ಮಾಡೋಕ್ಕೆ ಬಂದಿವಲ್ಲ ಅಂತ ಅವರಿಗೆ, ಪಾಪ ಇಂಥ ದೇವ್ರನ್ನ ಕಂಡ ಮಹಾತ್ಮರು ಅಂತ ಇವರಿಗೆ. ನಾನು ಶ್ಲೋಕ ಹೇಳಿದ್ದೆ, ಇವ್ರನ್ನ ಕಂಡಿಲ್ಲ, ನೀವು ಕಂಡಿದ್ದೀರಿ ಅವ್ರು ಯಾರಂತ ಗೊತ್ತಿಲ್ಲ, ನೀವೇ ಪುಣ್ಯವಂತರು ಇವರು, ಸ್ವಾಮಿ ನೀವೇ ನಿಮ್ಮಿಂದ ದೇವರು ಕಂಡಿವೆ ಅಂತ ಅವರು. ಹೀಗಾಗಿ ಕೊನೆಗೆ ಸರ್ವ ಸಂಘಸ ಹೇಗೆ ಪುರಂದರಾಸ ಎಲ್ಲ ತ್ಯಾಗ ಮಾಡಿ ಇವರು ಎಲ್ಲ ತ್ಯಾಗ ಮಾಡಿಬಿಟ್ಟ. ಇನ್ನು ದೇವ್ರ ಬಗ್ಗೆ ತಿಳ್ಕೋಬೇಕು ನಾನು ಅಂತೇಳಿ ವೈರಾಗ್ಯ ಬರಲಿಕ್ಕೆ ಒಂದು ಕಾರಣ ಬೇಕಾಗಿತ್ತು. ಒಬ್ಬೊಬ್ರಿಗೆ ಒಂದೊಂದು ಕಾರಣಕ್ಕೆ ವೈರಾಗ್ಯ ಬರುತ್ತೆ, ಒಂದು ಕಾರಣ ಆಸಕ್ತಿ ಬರೋದಕ್ಕೂ ಒಂದು ಕಾರಣ ಇರ್ತದೆ. ಕೆಲವರಿಗೆ ಯಾವ್ಯಾವುದೋ ಕಾರಣಕ್ಕೆ ಆಸಕ್ತಿಯೂ ಬರ್ತದೆ, ಯಾವ ಯಾವುದೋ ತಿಂದು ಬಿಡ್ತಾರೆ ಒಂದು ಸತಿ, ಅಲ್ಲಿ ಕುಡಲಿಕ್ಕೆ ಶುರು ಮಾಡಿ ಜನ್ಮ ಪೂರ್ತಿ ಕುಡಿತಾರೆ, ಒಂದ್ಸರಿ ಕುಡಿದು ಬಿಡ್ತಾರೆ ಜನ್ಮ ಪೂರ್ತಿ ಕುಡಿತಾರೆ, ಒಂದ್ಸರಿ ತಿಂತಾರೆ ಜನ್ಮ ಪೂರ್ತಿ ತಿಂತಾರೆ. ಆ ದುರಭ್ಯಾಸ ಬರೋದು ಹಾಗೆ, ಸದಭ್ಯಾಸ ಬರೋದು ಹಾಗೇನೆ, ಎರಡಕ್ಕೂ ಅವರು ಜನ್ಮಾಂತರ ಸ್ವರೂಪ ಎಲ್ಲ ಕಾರಣ ಆಗಿರ್ತವೆ. ತಕ್ಷಣ ಬರೆ ಬಂದವರೇ ಸೀದಾ ಅಣ್ಣನ ಹತ್ರ ಹೋಗ್ತಾರೆ. ಅಣ್ಣ ಅಷ್ಟೊತ್ತಿಗೆ ಸನ್ಯಾಸಿಗಳಾಗಿಬಿಟ್ಟಿದ್ರಲ್ಲ, ಈಗ ಅಣ್ಣಂದಿರ ಬಗ್ಗೆ ಸಾಮಾನ್ಯವರು ಏನು ಮನಸ್ಸಿನಲ್ಲಿತ್ತು, ಏನೋ ಎಲ್ಲ ಬಿಟ್ಟು ಹೋಗಿದ್ದಾರೆ, ಸಂಪತ್ತು ಬಿಟ್ಟು ಹೋಗಿದ್ದಾರೆ, ಏನು ಇವರಿಗೆ ತಿಳುವಳಿಕೆ ಇಲ್ಲ ಅಂಬ ರೀತಿ ಸಾಮಾನ್ಯ ಜನಗಳ ಕಲ್ಪನೆ ಇತ್ತು. ಈಗ ಅರ್ಥ ಆಯ್ತು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ಅವರು, ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಅವರ ಹತ್ರ ಹೋಗಿ ಪಾಠ ಹೇಳಿಕೊಡಿ ಅಂತ ಕೇಳಿದರೆ ಅಂತ ಅವ್ರು ಹೇಳ್ತಾರೆ. ಪಾಠ ಹೇಳಿಕೊಡ್ತೇನೆ, ಇದು ಒಂದು ದೀಕ್ಷೆ ನಮ್ಮಲ್ಲಿ. ಏನು ಅಂದರೆ ತರ್ಕ ವ್ಯಾಕರಣ ಚಂದ್ ಏನೇ ಓದಿದ್ರು ಕೂಡ ಅದನ್ನೆಲ್ಲ ಪಾಠ ಹೇಳೋದಿಲ್ಲ, ಶಾಸ್ತ್ರ ಪಾಠ ಮಾತ್ರ ಹೇಳೋದು, ಮಧ್ವಶಾಸ್ತ್ರನೇ ಪಾಠ ಹೇಳೋದು. ಉಳಿದ ಪಾಠ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟರು. ಗೊತ್ತಿದ್ದೆಲ್ಲ ಹೇಳೋದಕ್ಕೋಸ್ಕರ ತಿಳ್ಕೊಳ್ಳೋದು ಯಾತಕ್ಕೆ ಅಂದರೆ ಶಾಸ್ತ್ರ ಸರಿಯಾಗಿ ಅರ್ಥವಾಗಿ ಅದರಲ್ಲಿ ಶ್ರದ್ಧೆ ಬರಲಿ ಅಂತ ಓದ್ತಾರೆ, ಅದನ್ನೇ ಪಾಠ ಮಾಡೋದು ಸರಿಯಲ್ಲ ಅಂತ ಹೇಳಿ ಇದನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ ಕಾಶಿಗೆ ಹೋಗಿ ಅಂತ ಕಳಿಸಿಬಿಟ್ಟರು. ಕಾಶಿಗೆ ಹೋಗಿ ವ್ಯಾಕರಣ ಅವೆಲ್ಲ ಕಲ್ತ್ಕೊಂಡು ಬನ್ನಿ, ಆಮೇಲೆ ಶಾಸ್ತ್ರ ಪಾಠ ಹೇಳ್ತೇನೆ ಅಂತ ಹೇಳಿದ್ದಾರೆ. ಸೀದಾ ಕಾಶಿಗೆ ಹೋಗ್ತಾರೆ. ಇದು ಅವರು ದೀಕ್ಷೆ ನೋಡಬೇಕು. ಎಷ್ಟೋ ಜನ ಇವತ್ತು ಒಳ್ಳೆ ವಿದ್ವಾಂಸರಾಗಿರ್ತಾರೆ, ದೀಕ್ಷೆ ಇರುತ್ತೆ, ಎಲ್ಲ ಇರುತ್ತೆ. ಪಾಠ ಸುಧಾದಿ ಗ್ರಂಥ ಪಾಠ ಹೇಳೋದಿಲ್ಲ, ತರ್ಕ ಪಾಠ ಹೇಳ್ತಾ ಕಾಲ ಕಳೆದುಬಿಡ್ತಾರೆ, ಜನ್ಮಪೂರ್ತಿ ಅದೇ ಆಗುತ್ತೆ, ಕೊನೆ ಶಾಸ್ತ್ರಪಾಠ ಸಂಪರ್ಕನೇ ತಪ್ಪಿ ಹೋಗಿಬಿಡುತ್ತೆ. ವಿದೇಶತೀರ್ಥರ ದೊಡ್ಡ ದೀಕ್ಷೆ ಇದು, ಅವ್ರಿಗೆ ಜ್ಞಾನ ಬರಬೇಕು ಅದನ್ನೆಲ್ಲ ಹೇಳ್ತಾ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಕಳಿಸಿಕೊಟ್ರಂತೆ. ಅವರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ತರ್ಕ ವ್ಯಾಕರಣ ಸುಮಾರು ಕೆಲವು ವರ್ಷ ಓದಿ ಅಲ್ಲಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದು ಈ ಪಾಠ ಹೇಳಿಕೊಡಿ ಅಂತ ಕೇಳಿದ್ದಾರೆ. ಆಗ ಅವ್ರು ಹೇಳ್ತಾರೆ, ಅಷ್ಟೊತ್ತಿಗೆ ಒಂದು ಆಫರ್ ಬಂತು ಅವರಿಗೆ ವೇದೇಶತೀರ್ಥಕ್ಕೆ, ಉತ್ತಮ ಸ್ವಾಮಿಗಳು ನಿಮ್ಮ ಪೀಠ ತಗೊಳ್ಳಿ ಅಂತ ಕೇಳಿ. ಇಷ್ಟೊತ್ತು ಪೀಠದ ವಿಷಯ ಹೇಳಿದ್ದಿಲ್ಲ, ಈ ಪೀಠ ತಗೊಳ್ಳಿ ಅಂತ ಅವ್ರು ಹೇಳಿದ್ರು. ಅಷ್ಟೊತ್ತಿಗೆ ಇವ್ರು ಓದ್ಲಿಕ್ಕೆ ಅಂತ ಇವರು ಬಂದರು, ಎರಡು ಒಟ್ಟಿಗೆ ಕೂಡ್ಕೊಂಡ್ಬಿಡ್ತಾಗ. ಆಗ ಇವರು ಏನು ತೀರ್ಮಾನ ಮಾಡಿದ್ರು ಬಹಳ ಇಂಟ್ರೆಸ್ಟಿಂಗ್. ವೇದೇಶತೀರ್ಥರು ಅವರು ಗುರುಗಳಿಗೆ ಹೇಳಿದ್ರಂತೆ, ಸ್ವಾಮಿ ಅನುಜೋದಯ ಮಾಶಾಸೆ ನಾಶಾಸೆ ರಾಮಪೂಜನಂ, ನಾನು ತಮ್ಮನಿಗೆ ಪಾಠ ಹೇಳಿ ಉದ್ಧಾರ ಮಾಡ್ತೇನೆ ಹೊರತು ನನಗೆ ಪೂಜೆ ಮಠಾಧಿಪತ್ಯ ಬೇಡ ಅಂತ ಹೇಳಿಬಿಟ್ರು. ರೆಕಾರ್ಡ್ ಅವರು ಅದಾಗಿ ಬಂದ ಪೀಠವನ್ನು ಪಾಠ ಪ್ರವಚನ ದೊಡ್ಡದೇ ಹೊರತು ನನಗೆ ಪೀಠ ದೊಡ್ಡದಲ್ಲ ಅಂತ ಹೇಳಿಬಿಟ್ರು. ಅದು ಯಾರಿಗೆ? ರಘುತ್ತಮ ಸ್ವಾಮಿಗಳಂಥವ್ರಿಗೆ. ಯಾವ ಪೀಠಕ್ಕೆ ಇವತ್ತು ಕೋರ್ಟ್ ಕೇಸ್ ನಡೀತಾವೋ ಅಂಥದನ್ನು ಅವ್ರು ಆರಾಮವಾಗಿ ತ್ಯಾಗ ಮಾಡಿಬಿಡ್ತಾರೆ. ಪಾಠ ನನಗೆ ದೊಡ್ಡದು. ಒಳ್ಳೆ ಬುದ್ಧಿವಂತ ತಮ್ಮ ಇದ್ದಾನೆ, ಆತನ ಪಾಠ ಹೇಳಿದರೆ ಸಾಕಷ್ಟು ಪ್ರಚಾರಕ್ಕೆ ಬರ್ತದೆ. ದೇವ್ರ ಪೂಜೆಗಿಂತ ಅದು ದೊಡ್ಡದು. ಆಚಾರ್ಯ ಮಾತನ್ನು ಹೇಳ್ತಾರೆ, ತಂತ್ರಸಾರದಲ್ಲಿ ಹೇಳ್ತಾರೆ, ದೇವ್ರ ಪೂಜೆ ಮಾಡಿದರೆ ಭಾರಿ ಪುಣ್ಯ ಬರುತ್ತೆ. ಆದರೆ ವ್ಯಾಖ್ಯಾ ಏಕಶ್ಯ ದಶೋತ್ತರ, ಯಾರು ಒಬ್ಬನಿಗೆ ಪಾಠ ಹೇಳ್ತಾರೋ ಅದಕ್ಕೆ 100 ಪಟ್ಟು 1000 ಪಟ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಪಾಠ ಪ್ರವಚನದ ಪುಣ್ಯನೇ ಬೇರೆ, ದೇವ್ರ ಪೂಜೆಯ ಪುಣ್ಯನೇ ಬೇರೆ. ಸೊ ದೇವ್ರ ಪೂಜೆ ಬಿಡಾಗಿಲ್ಲ ಈ ಮಧ್ಯೆ, ದೇವ್ರ ಪೂಜೆ ಮಾಡಿ ಪಾಠ ಪ್ರವಚನ ಮಾಡಬೇಕು, ಆದರೆ ಹೆಚ್ಚು ಮಾಡಬಾರದು, ಎಷ್ಟು ಬೇಕೋ ಅಷ್ಟೇ. ಇದು ಒಂದು ಪದ್ಧತಿ. ಅದಕ್ಕೆ ನಾವು ಶ್ಲೋಕ ಸಾಕಷ್ಟು ಕೇಳ್ತೇವೆ, ಪ್ರಾಕ್ಟಿಕಲಿ ತೋರಿಸಿ ವೇದಿಸಿದಿರ್ತಾರೆ. ರಘುತ್ವ ಸ್ವಾಮಿ ಭಾರಿ ಖುಷಿಯಾಯಿತು. ಆಮೇಲೆ ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟು ಪೀಠ ಕೊಡ್ತೇವೆ, ವೇದವ್ಯಾಸ ತೀರ್ಥರು ಬರೀ ಕೊಡ್ತಾರೆ. ಅದು ಈ ರೀತಿ ಬದಲಾವಣೆ ಆಯಿತು. ಬಹುಶಃ ನಮ್ಮ ಇತಿಹಾಸದೊಳಗೇನೆ ಒಬ್ಬರಿಗೆ ಪಾಠ ಹೇಳೋದಕ್ಕೋಸ್ಕರ ಪೀಠ ಬಿಟ್ಟಂಥ ದೊಡ್ಡ ತ್ಯಾಗ ವೇದೇಶಿ ತೀರ್ಥರು. ಅದರಂತೆಯೇ ನಡೀತು ಪಾಠ, ಸಮಗ್ರ ಪಾಠವನ್ನು ಹೇಳುತ್ತಾರೆ. ಅದನ್ನು ವ್ಯಾದವಾರರು ತಮ್ಮ ಪ್ರತಿ ಗ್ರಂಥಲ್ಲೂ ಸ್ಮರಣೆ ಮಾಡ್ತಾರೆ. ವೇದೇಶ ತೀರ್ಥ ಗುರು ಸೇವಕ ಯಾದವೇನ ಅಂತ ಹೇಳ್ಕೊಡೋದು. ಅವ್ರ ಅಣ್ಣ ಅಂತ ಕರೆಯೋದಿಲ್ಲ, ಗುರು ಅಂತಲೇ ಕರೆಯೋದು. ವೇದೇಶ ತೀರ್ಥ ಗುರುಗಳ ಸೇವಕ ನಾನು ಅಂತ ಹೇಳ್ತಾ ಏನೇ ಗ್ರಂಥ ಬರಲಿ ಅವ್ರ ಮಾತು ಹೇಳ ಹೆಸರು ಹೇಳಬೇಕು. ಪ್ರಿಯಾ ವಿಕಾಸ ಕಮಜಂ ಮುಹುರಂತ ರೇವ ಅಂತ ಹೇಳ್ತಾ ಶ್ರೀ ವೇದೇಶ ಪಾದ ಜಲಜಂ ಹೃದಯ ಸಾಧು ಕೃತ್ವ, ಶ್ರೀ ವೇದೇಶ ಪಾದ ಜಲಜಂ ಹೃದಯ ಸಾಧು ಕೃತ್ವ ಸಂಪ್ರಾರ್ಥೆಯೇ ಶ್ರುತಿ ವಿಕಾಸಕ ಹಸ್ತದಾನಂ. ನಾನು ಗಗರಾಮನ ಸ್ತೋತ್ರ ಬರೀತಾರೆ, ಅವಾಗ ಹೇಳ್ತಾರೆ ವೇದೇಶ ತೀರ್ಥರ ಪಾದಕವನ್ನು ಹೃದಯದಲ್ಲಿ ಇಟ್ಟುಕೊಂಡು ನಾನು ಗ್ರಂಥ ಸ್ತೋತ್ರ ಬರೀತೇನೆ ಅಂತ ಹೇಳ್ತಾರೆ. ಪ್ರತಿ ಗ್ರಂಥದಲ್ಲೂ ಸ್ಮರಣೆ ಮಾಡ್ತಾರೆ. ಅಂದರೆ ಅಷ್ಟು ತ್ಯಾಗ ಮಾಡಿದ ಗುರುಗಳಿಗೆ ತಾವು ಸ್ಮರಣೆ ಮಾಡೋದು ವಿಶೇಷ ರೀತಿಯ ಸ್ಮರಣೆಯೂ ಮಾಡ್ತಾರೆ. ಈಗ ನಡೆದು ಸೊಳ್ಳೆ ಸಿದ್ಧ ಪುರುಷರಾದರು, ದೊಡ್ಡ ಜ್ಞಾನಿಗಳಾಗಿಬಿಟ್ಟರು. ಅನಂತರ ಅವರು ಪಾಠ ಪ್ರಚಾರ ಶುರು ಮಾಡ್ತಾರೆ. ಇದು ಒಂದು ಹೊಸ ದಾಖಲೆಯಾಯಿತು. ಯಾದವಾರ್ಯರು ಪಾಠ ಪ್ರವಚನ ಮಾಡಿಕೊಂಡು ಅನೇಕ ಶಿಷ್ಯರನ್ನು ತಯಾರು ಮಾಡ್ತಾರೆ. ಅದೊಂದು ದಾಖಲೆಯಾಯಿತು. ಅವರು 8 ಜನಕ್ಕೆ ಪಾಠ ಹೇಳಿದ್ರಂತೆ. ಆಮೇಲೆ ಅವರು ಹೇಳಿದ್ದು ಇವರೊಬ್ಬರಿಗೆ, ಇವರು 8 ಜನಕ್ಕೆ ಪಾಠ ಹೇಳ್ತಾರೆ. ಆ 8 ಜನಕ್ಕೆ ಎಷ್ಟು ಪ್ರಸಿದ್ಧರಾದರು ಅಂದರೆ 8 ಜನದ ಶಾಮಿಲಿ ಇವತ್ತಿಗೂ ಇದೆ, ನೆನಪಿಟ್ಕೊಂಡಿರ್ಬೇಕು. 8 ವರ್ಷ ಆಗಿವತ್ತು, 400 ವರ್ಷ ಆದರೂ ಕೂಡ 450 ವರ್ಷ ಹೆಚ್ಚು ಕಡಿಮೆ, 8 ವರ್ಷ ಆದರೂ ಕೂಡ ಆ ಫ್ಯಾಮಿಲಿಗಳು ಉಳ್ಕೊಂಬಂದಿದೆ ಅಂದರೆ ಎಂಥ ಪ್ರಸಿದ್ಧ ಪ್ರತಿಷ್ಠಿತ ವಿದ್ವಾಂಸರು ಯಾದವಾರರು ಅಂತ ಗೊತ್ತಾಗುತ್ತೆ. ಅವರೆಲ್ಲ ಇವತ್ತಿಗೂ ಅವರ ಮನೆತನದ ಪೂರ್ತಿ ಯಾದವಾರ ಶಿಷ್ಯರು ಅಂತ ಹೇಳ್ಕೊಳ್ಳೋದು. ಅಷ್ಟ ಮೂಮರ್ಜಿ ಫ್ಯಾಮಿಲಿ, ಬಿದರಳ್ಳಿ ಫ್ಯಾಮಿಲಿ, ಆಮೇಲೆ ಆಯಿ ಫ್ಯಾಮಿಲಿ ಅಂತ ಒಂದಿದೆ, ಲಿಂಗೇರಿ ಫ್ಯಾಮಿಲಿ ಅಂತಿದೆ. ಎಲ್ಲ ಫ್ಯಾಮಿಲಿಯವರು ಇವರನ್ನ ಶಿಷ್ಯರಾಗಿ ಅವರು ಪರಂಪರೆಯವರು ವಿದ್ವಾಂಸರಾಗ್ತಾ ಬಂದರು. ಮತ್ತೆ ಎರಡು, ಒಂದು ಫ್ಯಾಮಿಲಿ ಉಳ್ಕೊಂಡಿದೆ ಅಷ್ಟೇ ಅಲ್ಲ, ಎಲ್ಲ ವಿದ್ವಾಂಸರು ಬಂದಿದ್ದಾರೆ ಆ ಮನೆತನ ನೋಡಿ. ಎಷ್ಟೋ ಜನ ಭಾರಿ ದೊಡ್ಡ ವಿದ್ವಾಂಸರು ಬಂದವರು. ಅಂದರೆ ಯಾದವಾರ್ಯರ ತ್ಯಾಗ, ಅಂಥವರು ದೇವರು ಕಂಡಿದ್ರು ಅಂದ್ರೆ ಏನು ಆಶ್ಚರ್ಯ ಅಲ್ಲ. ದೇವರು ಹಿಂದೆ ಮುಂದೆ ಕಾಪಾಡ್ತಿದ್ದ ಅಂತ ಹೇಳಿದರೆ ಅದು ಆಶ್ಚರ್ಯ. ಇಂಥ ಒಂದು ತತ್ವಜ್ಞಾನ ಪಡೆದಿದ್ದರಿಂದ ನಂತರ ಸಿದ್ಧೇವರಿಗೆ ಬಂದಿದ್ದು ತೀರ ಸಹಜವಾಯಿತು. ಯದ ಒಂದು ಭಾಗ ಆಯಿತು. ಅದರಲ್ಲೂ ಕೂಡ ಅವರು ಮುಂದೆ ಅನೇಕ ರೀತಿಯ ಮಹಾತ್ಮ್ಯಗಳನ್ನು ತೋರಿಸ್ತಾ ಸುಧಾಕ ಟಿಪ್ಪಣಿ ಬರೀತಾರೆ, ಭಾಗವತಕ್ಕೆ ಟಿಪ್ಪಣಿ ಬರೀತಾರೆ. ಈ ಕರಾವರಮನ ಸ್ತೋತ್ರ ಅಂತ ಒಂದು, ವ್ಯಾಸಗದ್ಯ ಅಂತ ಒಂದು, ದಾರಿದ್ರ್ಯಹರ ವ್ಯಾಸಸ್ತುತಿ ಅಂತ ಒಂದು, ಇವು ಪ್ರಸಿದ್ಧವಾದದ್ದು. ಆದರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಗದ್ಯಗಳು ಬಹಳ ಕಡಿಮೆ. ವೈಷ್ಣವ ಇದು ಸಂಸ್ಕೃತದಲ್ಲೇ ಗದ್ಯಗಳು ಭಾರಿ ಕಡಿಮೆ. ನಾವು ವೈಷ್ಣವರಲ್ಲೂ ಗದ್ಯಗಳ ಸಂಖ್ಯೆ ಕಡಿಮೆ. ಅದರಲ್ಲಿ ಪ್ರಸಿದ್ಧವಾದ ಗದ್ಯಗಳು 4-6 ಮಾತ್ರ. ರಾಘವೇಂದ್ರ ಸ್ವಾಮಿಗಳ ಪ್ರಾತಃ ಸಂಕಲ್ಪ ಗದ್ಯ, ಇವರ ವೇದವ್ಯಾಸ ಗದ್ಯ ಅಥವಾ ವ್ಯಾಸಗದ್ಯ ಅಂತ ಬಹಳ ಪ್ರಸಿದ್ಧ ವ್ಯಾಸಗದ್ಯ. ಇವರ ಶಿಷ್ಯರು ಮುಖ್ಯಪ್ರಾಣ ಸ್ತೋತ್ರ ಗದ್ಯ ಅಂತ ಶ್ರೀನಿವಾಸ ತೀರ್ಥ ಬರೀತಾರೆ, ಅದು ಒಂದು. ಮತ್ತು ವ್ಯಾಸತೀರ್ಥರು ಬರೆದ ಒಂದು ಹನುಮದ್ ಗದ್ಯ ಅಂತ ಒಂದಿದೆ. ಮತ್ತು ಮನ್ನಾರಿ ಕೃಷ್ಣಾಚಾರ್ಯ ಅಂತೇಳಿ ಹೈಗ್ರೀವ ಗದ್ಯ ಅಂತ ಒಂದು ಬರೆದಿದ್ದಾರೆ. ಹೀಗೆ ಒಂದು 4-6 ಬಿಟ್ಟುಬಿಟ್ಟು ಹೆಚ್ಚು ಗದ್ಯಗಳಿಲ್ಲ. ಅದರಲ್ಲಿ ನಿತ್ಯ ಪಠನೆಗೆ ಉಪಯೋಗಿಸ್ತಕ್ಕಂಥ ಗದ್ಯಗಳೇ ಬರೆದ ವ್ಯಾಸಗದ್ಯ ಒಂದು. ಆ ವ್ಯಾಸಗದ್ಯಗಳು ಯಾವಾಗ ಬರೆದ್ರಂತ ಗೊತ್ತೇನು, ಬಹಳ ವಯಸ್ಸಾದ ಕಾಲಕ್ಕೆ ಒಂದು ಸಲ ಪರೀಕ್ಷೆ ಮಾಡ್ಕೊಳ್ಳೋಕ್ಕಂತೂ ಬರೆದರಂತೆ. ಪರೀಕ್ಷೆ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಶಾಸ್ತ್ರ ಹೃದ್ಗತವಾಗಿದೆ, ಎಚ್ಚರ ಇದ್ದಾಗ ಹೇಳೋದು ದೊಡ್ಡದಲ್ಲ, ನಿದ್ಗಣ್ಣಲ್ಲಿ ಹೇಳಕ್ಕೆ ಬರುತ್ತೋ ಅಂತ ಹೇಳಿಬಿಟ್ಟು ಆಗ ಒಂದು ರೀತಿ ಮೊಂಪರ್ನಲ್ಲಿ ಬರೆದ್ರಂತ. ಆಗ ವೇದವ್ಯಾಸ ಗದ್ಯ ಅಂತ ಬಂತು. ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಇಡೀ ಬ್ರಹ್ಮಸೂತ್ರಗಳ 4 ಅಧ್ಯಾಯದ ಅರ್ಥವನ್ನು ಹೇಳಿಬಿಡ್ತಾರೆ. ಇಡೀ ಬ್ರಹ್ಮಸೂತ್ರ 4 ಅಧ್ಯಾಯದ ಅರ್ಥವನ್ನು ಕ್ರಮವಾಗಿ ಅನ್ಬಿಡಿಸಿಬಿಟ್ಟು ವೇದವ್ಯಾಸರ ಸಮಗ್ರ ಪರಿಚಯ ಮಾಡಿಕೊಡ್ತಕ್ಕಂಥ ಗದ್ಯ ಅದು. ಬಹಳ ಅಪೂರ್ವ ಗದ್ಯ. ಒಂದು 3 ಪುಟದಲ್ಲಿ ಇಡೀ ಬ್ರಹ್ಮಸೂತ್ರಗಳ ಒಂದು ಗದ್ಯ ರೂಪದ ಅನುವಾದ ಇದ್ದಾಗಿದೆ. ಅಂಥ ಗದ್ಯ ಬರೀತಾರೆ. ಆಮೇಲೆ ಕರಾವಲಂಬನ ಸ್ತೋತ್ರ ಅಂಥೇಳಿ ವೇದವ್ಯಾಸ ದೇವರನ್ನು ಚಿನಿವಾರರಲ್ಲ, ಅವರಿಗೆ ಬಂಗಾರದ ಮಾಡಕ್ಕೆ ಪ್ರತಿಮೆ ಮಾಡಕ್ಕೆ ಬರ್ತಿತ್ತು ಅವರಿಗೆ. ಯಾವಾಗ ಮೊದಲೆಲ್ಲ ಏನೇನೋ ಪ್ರತಿಮೆ ಮಾಡಿಕೊಂಡು ವ್ಯಾಪಾರದ ಪ್ರತಿಮೆ ಆಗಿತ್ತು, ಈಗ ನಿಜವಾಗ್ಲೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂಥೇಳಿ ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ. ವೇದವ್ಯಾಸದೇವರು ಹೀಗಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ವಿಜ್ಞಾನ ರೋಚಿ ಪರಿಪೂರಿತ ಅಂತರ್ ಬಾಹ್ಯಾಂಡ ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವ ಪೂರ್ವ ಗೀರ್ವಾಣದ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಎಂಬ ತಂತ್ರಸಾರದಲ್ಲಿ ವೇದವ್ಯಾಸ ಮಂತ್ರದ ಧ್ಯಾನ ಶ್ಲೋಕ. ವಿಜ್ಞಾನ ರೋಚಿ ಪರಿಪೂರಿತ ಅಂತರ್ ಬಾಹ್ಯಾಂಡ ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ, ಹೀಗಿರಬೇಕು. ಒಂದು ಜ್ಞಾನ ಮುದ್ರೆ, ಅಭಯ ಮುದ್ರೆ, ತರ್ಕ ಮುದ್ರೆ, ಅಭಯ ಮುದ್ರೆ ಹಿಡ್ಕೊಂಡು ವೇದವ್ಯಾಸದೇವರು ಇದ್ದಾರೆ, ಜಟಾದಿಗಳನ್ನು ಧರಿಸಿದ್ದಾರೆ ಅಂತ ನಿರ್ಣಯದಲ್ಲಿ ವರ್ಣನೆ ಮಾಡ್ತಾರೆ. ಯಜ್ಞೋಪವೀತಾದಿಗಳನ್ನು ಧರಿಸಿದ್ದಾರೆ ಇತ್ಯಾದಿ, ಅದನ್ನೆಲ್ಲ ಕ್ರೋಢೀಕರಿಸಿಬಿಟ್ಟು ವೇದವ್ಯಾಸ ಪ್ರತಿಮೆ ಮಾಡಿದ್ದಾರೆ. ಕೈಲಿ ಮಾಡಿ ಎರಕ ಹೋಯ್ದ್ರಂತೆ, ಕೈಲಿ ಮಾಡಿ ಎರಕ ಹೋಯ್ತಾರೆ. ಇದು ಪಾದರಾಯಣ ಇವತ್ತಿಗೂ ಪ್ರತಿಮೆ ಇದೆ, ಅವ್ರ ಮನೆತನದವ್ರು ಇವತ್ತಿಗೂ ಪ್ರತಿಮೆ ಇದೆ. ಇಷ್ಟೇ ಒಳ್ಳೆ ಪ್ರತಿಮೆ ಇದೆ, ಬಹಳ ಅಭೂತಪೂರ್ವವಾದ ಒಳ್ಳೆ ಭಾರಿ ಲಕ್ಷಣ ಭರಿತವಾದ ಪ್ರತಿಮೆ ಇದೆ. ಆ ಪ್ರತಿಮೆ ಮುಂದಿಟ್ಟುಕೊಂಡು ಒಂದು ಸ್ತೋತ್ರವನ್ನು ಬರೀತಾರೆ. ಅದೇ ವೇದವ್ಯಾಸ ಕರಾವಲಂಬನ ಸ್ತೋತ್ರ ಅಂತ ಹೆಸರು. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಈ ಸ್ತೋತ್ರ ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಮಠಗಳಲ್ಲಿ ಗೃಹಸ್ಥ ಬರದ ಪದ್ಯವನ್ನು ಉತ್ತರಾದಿ ಮಠದಲ್ಲಿ ಸಾಮಾನ್ಯ ಎರಡು ಮೂರು ದಿವಸಕ್ಕೊಂದು ಪೂರ್ತಿ ರಿಪೀಟ್ ಮಾಡ್ತಾರೆ ಕೊನೆ ಪೂರ್ತಿ ವ್ಯಾಸಗದ್ದೆನು ಒಂದು ಸರ್ತಿ ಹೇಳ್ತಾರೆ, ಇದನ್ನು ಒಂದು ಸರ್ತಿ ಹೇಳ್ತಾರೆ, ಸತ್ಯ ವಿಷ್ಣು ಸ್ತುತಿ ಒಂದು ಸರ್ತೆ, ವಾದರಾಸವನ ದಶಾವತಾರ ಸ್ತುತಿ ಒಂದು ಸಲ, ಕೊನೆಗೆ ದೇವರನ್ನು ಭುಜಂಗಸ ಕಾಲಕ್ಕೆ ಇವೆಲ್ಲ ಹೇಳ್ತಕ್ಕಂಥ ಪದ್ಧತಿ ಇದು ಸೇರಿಕೊಂಡು ಗೃಹಸ್ಥರು ಬರೆದಿದ್ದ ದಿನ ಮಠದಲ್ಲಿ ನಿತ್ಯ ಪಾರಾಯಣ ಮಾಡ್ತಕ್ಕಂಥ ಪದ್ಧತಿ ಬಹಳಷ್ಟು ಅಪೂರ್ವವಾದ ಶ್ಲೋಕ ಅದು. ಆ ಸ್ತೋತ್ರದ ವೈಶಿಷ್ಟ್ಯ ಏನು ಅಂದರೆ ಪರಮಾತ್ಮನ ದಶಾವತಾರಗಳು, ಯಜ್ಞಾದಿ ಇತರ ರೂಪಗಳು, ಮತ್ತೆ ಶ್ರೀರಂಗಾದಿ ಎಲ್ಲ ಕ್ಷೇತ್ರಸ್ಥ ರೂಪಗಳು, ಎಲ್ಲ ಮಾತೃಕಾ ರೂಪಗಳು ಎಲ್ಲ, ಅದೇ ರೀತಿಯಲ್ಲಿ ಈ ಪಾಜಕ ಕ್ಷೇತ್ರದ ವರ್ಣನೆ, ಸುಬ್ರಹ್ಮಣ್ಯ ಕ್ಷೇತ್ರ ಮತ್ತೆ ಚನ್ನಕೇಶವ ಅಂಥೇಳಿ ಅಲ್ಲಿದು ಎಲ್ಲ ಬರಹ ವರ್ಣನೆ ಮಾಡಿಬಿಟ್ಟು ಉಪನಿಷತ್ತಿನ ಅರ್ಥಗಳು ಬರೋ ಹಾಗೆ ವೇದವ್ಯಾಸರ ಸಮಗ್ರ ಚಿತ್ರವನ್ನು ಕೊಡ್ತಾರೆ. ಆ ರೀತಿ ಕರಾವಲು ಸ್ತೋತ್ರ ಅದು ಒಂದೇ, ವೇದವ್ಯಾಸ ಕರಾವಲು ಸಿಗೋದೇ ಅದು ಒಂದು ಅಪೂರ್ವವಾದಂಥ ಸ್ತೋತ್ರ. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರ್ಣವೇ ಘೋರೇ ಮಜ್ಜತೋ ಮಮ ಶಾಶ್ವತ ಅಂತ ಆಚಾರ್ಯರು ಕೃಷ್ಣಾಮೃತ ಮಾಡೋದ್ರ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ, ಅದರ ಸ್ಫೂರ್ತಿಯಿಂದ ಎಕ್ಸ್ಪ್ಯಾಂಡ್ ಆದ ಶ್ಲೋಕ ಇದ್ದಾಗಿದೆ ಇದು. ಅವ್ರು ಹೇಳಿ ತ್ರಯ್ಯಾ ವಿಕಾಸಕ ಮಜಂ ಮುಹುರಂತರೇವ ಅಂತ ವರ್ಣನೆ ಮಾಡಿ ಸಂಪ್ರಾರ್ಥೆಯೇ ಶ್ರುತಿ ವಿಕಾಸಕ ಹಸ್ತದಾನಂ. ಶ್ರುತಿ ವಿಕಾಸಕ ಅಂದರೆ ವೇದವ್ಯಾಸ ದೇವರು, ಅವರ ಹಸ್ತದಾನ ಅಂದರೆ ಕರಾವಲ ಸ್ತೋತ್ರವನ್ನು ಬರೀತಾ ಇದ್ದೇನೆ ಅಂತ ಹೇಳಿ ಇಡೀ ಅಪೂರ್ವವಾದ ವೃತ್ತದೊಳಗೆ ಕರಾವಲ ಸ್ತೋತ್ರವನ್ನು ಬರೆದು ಸಿದ್ಧಿ ಪಡ್ಕೊಂಡ್ರಂತೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿತ್ತು ಅಂತ ಕೇಳಿದರೆ ಪ್ರತೀತಿ ಏನು ಅಂದರೆ ಕರಾವಲಂಬನ ಕೊಡು ಅಂದ್ರೇನು, ಕೈಯ ರಕ್ಷಣೆ ಕೊಡು ಅಂತ ಅರ್ಥ. ಈ ಸ್ತೋತ್ರ ಮಾಡಿದಾಗ ಪ್ರತಿಭೆ ಕೈ ಚಾಚ್ತಿತ್ತಂತೆ, ಅಷ್ಟರ ಮಟ್ಟಿಗೆ ಅವ್ರ ಸಿದ್ಧಿ ಇತ್ತು ಅಂತ ಹೇಳಿದ್ದ. ಕೈ ಚಾಚಿ ಹಸ್ತರಾಘವ ಕೊಡೋಷ್ಟರ ಮಟ್ಟಿ ಸಿದ್ಧಿ ಪಡ್ಕೊಂಡಿದ್ದರಂತೆ. ಇದು ಒಬ್ಬ ಗೃಹಸ್ಥರಾಗಿ ಪೂರ್ವ ಜೀವನದಲ್ಲಿ ಶನಿವಾರರಾಗಿದ್ದವರು ಅಷ್ಟು ಸಿದ್ಧಿ ಪಡೆದವರು ಯಾದವಾರಿ. ಶಿಷ್ಯರಿಗೆಲ್ಲ ಮಂತ್ರೋಪದೇಶ ಮಾಡ್ತಾ ಇದ್ರಂತೆ. ಗುರುಗಳು ಮಂತ್ರೋಪದೇಶ ಮಾಡೋ ಸ್ವಸ್ಥೆಯೂ ಅಲ್ಲ, ಆದರೆ ಅವ್ರು ಮಂತ್ರೋಪದೇಶ ಹೇಗೆ ಮಾಡ್ತಿದ್ರಂತೆ, ಒಂದು ಮಂತ್ರ ಹೇಳ್ಕೊಟ್ಟು ಸಿದ್ಧಿ ಬಂದರೆ ಇನ್ನೊಂದು ಮಂತ್ರ ಹೇಳ್ಕೊಡ್ತಿದ್ರಂತೆ. ಸುಮ್ಮನೆ ಸಹಾಲ ಮಾಡಿ ಇವತ್ತು ಉಪದೇಶ ಎಲ್ಲ ತೊಗೊಂಬಂದು ಬಂದ್ಬಿಡ್ತಾರೆ ಇದಕ್ಕಿದ್ದಾಗ. 72 ಮಹಾಮಂತ್ರ ಉಪದೇಶ ತೊಗೊಂಬಿಟ್ಟೆ ಅಂತ ಹೇಳ್ತಾರೆ. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮೂದೋಯ್ತು, ಅವತ್ತಿಂದ ಹೇಳಿದ್ದೆಷ್ಟೋ ಅಷ್ಟೇ, ಉಪನಯನ ಸಂಧ್ಯಾವನೆ ಆಗ್ತದಲ್ಲ ಆ ರೀತಿ. ಆ ರೀತಿ ಆಗಬಾರ್ದು. ಆ ಮಂತ್ರ ಸಿದ್ಧಿ ಬಂದೇ ಇನ್ನೊಂದು ಮಂತ್ರ, ಒಂದು ಮ್ಯಾಥಮೆಟಿಕ್ಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬಂದರೆ ಮುಂದಿನ ಪ್ರಾಬ್ಲಮ್ ಹೋಗ್ತಾರಲ್ಲ ಆ ಥರ. ಆ ರೀತಿ ಮಾಡಿ ಎಲ್ಲ ಮಂತ್ರಗಳನ್ನು ಹೇಳ್ಕೊಡ್ತಿದ್ರಂತೆ. ಒಂದು ಸಲ ಆ ಕಥೆಯ ಪ್ರಕಾರ ಅವ್ರಿಗೊಬ್ಬ ಮಗ ಇದ್ದನಂತೆ, ಅವ್ರಿಗೊಬ್ಬ ಮಗ ಇದ್ದ, ಅಷ್ಟೇನು ಬುದ್ಧಿವಂತ ಇದ್ದಿಲ್ಲ. ಆತನ ಬುದ್ಧಿವಂತರು ಮಾಡೋಕ್ಕೋಸ್ಕರ ಹಯಗ್ರೀವ ಮಂತ್ರವನ್ನು ಜಪ ಮಾಡಿಬಿಟ್ಟು ಅದಕ್ಕೆ ತರ್ಪಣ ಕೊಟ್ಟ ಮೇಲೆ ಅದು ಒಳ್ಳೆ ಸಿದ್ಧಿ ಬರುತ್ತವ್ರೆ. ಆಮೇಲೆ ತರ್ಪಣ ಕೊಡೋದು ಮಂತ್ರ ಜಪ, ಮಂತ್ರ ಜಪದ ಒಂದು ಭಾಗ ಅದು. ಕೃಷ್ಣ ಮಂತ್ರ ಮಾಡ ಒಂದಿಷ್ಟು 10:1 ಕೊಡಬೇಕಾದ ಪದ್ಧತಿ, 10 ಜಪ ಮಾಡಿದ್ರೆ ಒಂದು ತರ್ಪಣ ಅಂತ ಕೊಡಬೇಕು. ಆ ರೀತಿ ಕೊಟ್ಟು ಅದನ್ನು ಕುಡಿಲಿಕ್ಕೆ ಎಂತ ಕೊಡ್ತಿರಂತೆ, ಕುಡಿ ಎಂತ ಕೊಡ್ತಿದ್ರಂತೆ. ಆ ಹುಡುಗನಿಗೆ ಅಷ್ಟು ತೋಚಿರಲಿಲ್ಲ ಅದು, ಅದು ಯಾವುದೋ ಪ್ರಾರಂಭಪ್ಪ ಜಡಭರತ ರಾಜ ಇದ್ನೆಲ್ಲ ಆ ತಪ್ಪಿದ್ದ ಹುಡುಗ. ಅದನ್ನೇನು ಮಾಡಿ ಕುಡಿಯೋ ಬದಲು ಒಂದು ಗಿಡಕ್ಕೆ ಚೆಲ್ಲಿಬಿಟ್ಲಂತ ಹೋಗ್ಬಿಟ್ಟು, ಗಿಡಕ್ಕೆ ಚೆಲ್ಲಿಬಿಡ್ತಾನೆ. ಅದು ಚೆಲ್ಲಿಬಿಟ್ಟ ಇವ್ರು ಕುಡದ ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ, ಮರು ದಿವಸ ಚೆಲ್ಲಿಬಿಡ್ತಾನೆ, ಮೂರು ದಿವಸನೂ ಚೆಲ್ಲಿಬಿಡ್ತಾನೆ. ಅಷ್ಟೊತ್ತು ಏನಾಯ್ತಂತೆ, ಯಾವ ಜಾಗದಲ್ಲಿ ಚೆಲ್ಲಿದ್ರು ಆ ಜಾಗ ಗಿಡ ಬೆಳೆಯಕ್ಕೆ ಶುರುವಾಯ್ತು, ಚಿಕ್ಕದಾಗೋದು ಕೊರಡಿತ್ತು ಚೀಲಕ್ಕೆ ಶುರುವಾಯ್ತಂತೆ. ಅದನ್ನು ಒಬ್ಬರು ನೋಡ್ತಾರೆ, ಇವ್ರ ಅಣ್ಣನ ಮಗ ಶ್ರೀನಿವಾಸ ತೀರ್ಥರು ಅವರೇನೆ, ಅವ್ರು ನೋಡ್ತಾರೆ ಇದರಲ್ಲಿ ಏನೋ ಸಿದ್ಧಿ ಇರಬೇಕು ಅಂತ ಹೇಳ್ಬಿಟ್ಟು ನೋಡದಿಸಿದ ನೀ ಕೂಡ ನಾ ಕೊಡೋ ದಿವಸ ತಾಕ್ ಕುಡಿದ್ಬಿಟ್ರಂತಾರೆ. ಒಂದು ವಾರ ಆಯ್ತು, 3 ದಿವಸ ಚೆಲ್ಲಿದ್ದಾಗಿತ್ತು, ಮುಂದಿನ 4 ದಿವಸ ಇವ್ರು ಕುಡಿದ್ರು, 7 ದಿವಸ ಆಯ್ತು. ಇವ್ರು ನೋಡಿದ್ರು ಇಷ್ಟಕ್ಕೆ ಎಫೆಕ್ಟ್ ಕಾಣಬೇಕು, ಯಾಕೆ ಕಾಣ್ತಾ ಇಲ್ಲ ಅಂತ ನೋಡಿದ್ರಂತೆ. ಅದಕ್ಕೆ ಸಿದ್ಧಿ ಔಷಧಿ ಕೊಟ್ಟ ಮೇಲೆ ಇಂಪ್ರೂವ್ಮೆಂಟ್ ಕಾಣಬೇಕಲ್ಲ, ಏನು ಕಾಣಲಿಲ್ಲ ಯಾಕೆ ಅಂತ ಯೋಚನೆ ಮಾಡ್ತೀವಿ. ಅಷ್ಟೊತ್ತು ಇವರು ಬಂತು, ಅಣ್ಣನ ಮಗ ಬಂದರು ಶ್ರೀನಿವಾಸ ನೋಡಿದ್ರೆ ಅವರ ಒಳ್ಳೆ ವರ್ಚಸ್ಸು ಅದೆಲ್ಲ ಕಾಣಿಸ್ತು. ತಕ್ಷಣ ಕೇಳಿದರು 7 ದಿವಸಕ್ಕೆ ಏನೋ ಚೇಂಜಸ್ ಇದೆಯಲ್ಲ, ಏನಾಯ್ತು ಅಂತ ಕೇಳಿದರು. ಇದು ಚೆಲ್ಲ ಕೂತಿದ್ರೆ ನಿನ್ನ ಕುಡಿದ್ಬಿಟ್ಟೆ ದಿವಸ ಅಂತ ಹೇಳಿದರು. ತಕ್ಷಣ ಅರ್ಥ ಆಯ್ತು, ಯೋಗ ಇವರಿಗಿದೆ ಅವರಿಗಿಲ್ಲ ಅಂತ ಹೇಳ್ಕೊಂಡು, ಇವ್ರು ಯೋಗ ಇವರಿಗಿದೆ ಅಂತೇಳಿ ಅವ್ರನ್ನ ಆಮೇಲೆ ತಯಾರು ಮಾಡ್ತಾರೆ, ದೊಡ್ಡ ಟಿಪ್ಪಣಿಕಾರರ ಮಾಡಿಬಿಡ್ತಾರೆ. ಹಯಗ್ರೀವ ಮಂತ್ರದ ಸಿದ್ಧಿ ಎಷ್ಟಿತ್ತು ಅಂದರೆ, ಹಯಗ್ರೀವೇತಿ ಯೋವದೇ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಹಯಗ್ರೀವ ಸ್ಮರಣೆಯಿಂದ, ಹಯಗ್ರೀವ ಮಂತ್ರದ ಉಚ್ಚಾರಣೆಯಿಂದ ಒಳ್ಳೆ ಜ್ಞಾನ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ನಿದರ್ಶನ ಇದು, ಅದು ದೊಡ್ಡ ಜ್ಞಾನಿಗಳಾಗಲೇ ಇವರು ಕೊಟ್ಟ ಮಂತ್ರದ ಜಪ ಸಿದ್ಧಿ ಕಾರಣ ಆಯಿತು. ಇಂಥ ಅನೇಕ ಮೇವೆಗಳನ್ನು ತೋರಿಸ್ತು. ಭಾರಿ ವಿರಕ್ತರು ಅಂದರೆ ಭಾರಿ ವಿರಕ್ತರು. ಒಂದು ಆಮೇಲೆ ಸಂಚಾರ ಮಾಡ್ತಾ ಇಲ್ಲಿ ಮೊಗಟಗಾನ ಹುಬ್ಬಳ್ಳಿ ಅಂತಿದೆ, ಈ ಹುಬ್ಬಳ್ಳಿಯಿಂದ ಬೆಳಗಾಂ ಹೋಗ್ತಾ ದಾರಿಯಲ್ಲಿ ಮಲಪ್ರಭಾ ನದಿ ತೀರದಲ್ಲಿ ಎಂಕೆ ಹುಬ್ಬಳ್ಳಿ ಅಂತ ಕರೀತಾರೆ. ಅಲ್ಲಿ ಅವರು ತಪಸ್ಸಿಗೆ ಅಂತ ಬರ್ತಾರೆ. ಅದು ಚವನಮುನಿಗಳ ಆಶ್ರಮ ಅಂತ ಪ್ರಸಿದ್ಧ ಅಂತ. ಹಿಂದಿನ ಕಾಲದ ಚವನಮುನಿಗಳು ತಪಸ್ ಮಾಡಿದ ಸ್ಥಳ ಅಂತ ಹೆಸರು. ಹಿಂದೆ ಅಚ್ಯುತರಾಯನ ಕಟ್ಟಿದ ಕೃಷ್ಣದೇವರಾಯನ ಕಾಲದ ಅಚ್ಯುತದೇವರಾಯ ಆತನ ತಮ್ಮ ಅಲ್ಲಿ ಅನೇಕ ಭೂಮಿ ಇತ್ಯಾದಿ ಕೊಟ್ಟು ಮಾಡಿಸಿದ್ದಂತೆ. ಅದಕ್ಕೆ ಅಚ್ಯುತರಾಯನ ಕಟ್ಟೆ ಅಂತಲೂ ಕರೀತಾರೆ. ಅಲ್ಲಿಗೆ ಹೋಗಿ ತಪಸ್ ಮಾಡಿಕೊಂಡಿರ್ತಾರೆ. ಆಗ ಒಂದು ಸ್ನಾನ ಮಾಡಿ ಬಂದಾಗ ಅವರು ಸೂಚನೆ ಆಯ್ತಂತೆ, ಶ್ರೀಗಂಧದಿಂದ ಒಂದು ಬಂಡೆಯ ಮೇಲೆ ನರಸಿಂಹದೇವರ ಷೋಡಶವಾಹ ವಿಗ್ರಹವನ್ನು ಬರೀತಾರೆ. ನರಸಿಂಹ ವಿಗ್ರಹವನ್ನು ಅದು ಹಾಗೆ ಒಡಮೂಡಿ ಬಿಡುತ್ತೆ. ಇವತ್ತಿಗೂ ನೋಡ್ಬೋದು, ಹೋಗಿ ನೋಡಿದರೆ ಇವತ್ತಿಗೂ ಹಾಗೆ ಒಡಮೂಡಿದೆ. ಒಳ್ಳೆ ಸ್ಪಷ್ಟ ಸ್ಫುಟವಾಗಿ ಚಿತ್ರ ಕಾಣುತ್ತೆ. ಅದು ಗಂಧದಿಂದ ಬರೆದಿತ್ತು. ಅಕ್ಷೋಭ ತೀರ್ಥರು ಅಂಗಾರದಿಂದ ಬರೆದಿದ್ದ ನರಸಿಂಹದೇವರ ಇವೆಲ್ಲರಿಗೂ ಗೊತ್ತಿದೆ. ಮುಳುಬಾಗಿಲಲ್ಲಿ ಅವರು ಶಿಲ್ಪಿಯಿಂದ ಕಡಿಸಿದ್ದಲ್ಲ, ಅದು ಬಂಡೆ ಮೇಲೆ ಅಂಗಾರದಿಂದ ಬರೆದಿದ್ದಷ್ಟೇ, ಅದು ಆ್ಯಕ್ಚುಲಿ ಮೂಡಿಬಿಟ್ಟಿದೆ ಹಾಗೆ. ಇವರು ಶ್ರೀಗಂಧದಿಂದ ಬರೆದರಂತೆ, ಅದರಿಂದ ಮೂಡಿರೋ ಷೋಡಶದೇವ ನರಸಿಂಹದೇವರನ್ನ ಅಲ್ಲಿ ಕಾಣಬಹುದು. ಅಲ್ಲಿ ಅನೇಕ ತಪಸ್ಸು ಮಾಡಿಕೊಂಡಿದ್ದಾಗ ಒಂದು ಸರ್ತಿ ಏನಾಯಿತು, ಆ ಶಿಷ್ಯ ಒಬ್ಬನೆಲ್ಲ ಅಲ್ಲಿ ಓಡಾಡ್ತಾ ಇದ್ದ, ಒಂದು ಇದು ಸಿಕ್ತದೆ, ಕೊಡ ಸಿಕ್ತದೆ, ಕೊಡ ತುಂಬ ಚಿನ್ನದ ನಾಣ್ಯಗಳಿದ್ದಂತಾರೆ, ತುಂಬ ರಾಮಟಂಕಿ ವರಹಗಳು ಚಿನ್ನದು. ಶಿಷ್ಯ ತಂದು ಕೊಡ್ತಾನೆ. ಉಳಿದವರು ಏನು ಮಾಡ್ತಿದ್ರು, ಒಳ್ಳೆ ಸೇವೆ ಮಾಡಿ ದೇವರು ಕೃತಾರ್ಥನಾಗಿ ಅನುಗ್ರಹ ಮಾಡಿಬಿಟ್ಟ, ಪರಮಾನುಗ್ರಹ ಆಯಿತು ಅಂತ ಹೇಳಿ ತೊಗೊಂಡ್ಬಿಡ್ತಿದ್ರು. ಅವ್ರು ಏನು ಅನ್ಕೊಂಡ್ರು ಗೊತ್ತಾ, ನಾನು ತಪಸ್ಸಿಗೆ ಅಡ್ಡಿ ಅಂತ ತಿಳ್ಕೊಂಡ್ರೆ, ನಮ್ಮ ತಪಸ್ಸಿಗೆ ಅಡ್ಡಿ ಇದು ಅಂತ ಹೇಳಿಬಿಟ್ಟು ಎಲ್ಲಿತ್ತು ಅಲೆ ಇಟ್ಟು ಬಾ ಅಂತ ಹೇಳ್ಬಿಟ್ಟದ್ದು ವಾಪಸ್. ಎಲ್ಲಿಟ್ಟು ಅಲೆ ಇಟ್ಬಿಡು, ನಾವು ತೊಗೊಳ್ಬಾರ್ದು ಅಂತ ಹೇಳಿದ್ರು. ಇನ್ನೊಬ್ಬ ಶಿಷ್ಯ ಮತ್ತೆ ಹೋದ, ಇನ್ನೊಂದೇನೋ ಸಿಕ್ತು ತಂದು ಕೊಟ್ಟ. ಮತ್ತೆ ಹೇಳ್ತಾರೆ ಅವ್ರು ಅನ್ಕೊಂಡ್ರಂತೆ, ಯಾಕೋ ಅವಲಕ್ಷಣ ಅನ್ಕೊಂಡ್ರಂತೆ ಭೂಮಿನವರು, ಅವಲಕ್ಷಣ ಸಾಧನೆ ಆಗೋ ಜಾಗ ಅಲ್ಲ ಇದು ಅಂತೇಳಿ ಬಿಟ್ಟು ಬೇರೆ ಕಡೆ ಹೊರಟ್ಬಿಟ್ರಂತೆ. ಮತ್ತೆ ಅವ್ರು ಉಳಿದವರೇ ಪರ್ಮನೆಂಟ್ ಕ್ಯಾಂಪ್ ಹಾಕ್ಬಿಡುವುದಾಯ್ತು, ದಿವಸ ಏನೇನೋ ಸಿಗ್ತದೆ ಒಂದಲ್ಲ ಒಂದು ಸಿಗ್ತಾವೆ ಅಂತ ತಿಳ್ಕೊಂಬಿಟ್ಟು ಹಾಕಿದ್ರು, ಬಿಟ್ಬಿಟ್ರು. ನಮ್ಗೆ ಇವತ್ತು ಅರ್ಥ ಆಗಬೇಕು, ಅದು ಲಕ್ಷ ಎರಡು ಲಕ್ಷ ಸಂಬಳ ಅಂತ ಕಾಲದಲ್ಲಿ ನಾವು ಇದ್ದೇವಲ್ಲ, ಅಟ್ ದಿ ಕಾಸ್ಟ್ ಆಫ್ ನಮ್ಮ ಸಂಸ್ಕೃತಿ, ನಮ್ಮ ಜ್ಞಾನ ಎಲ್ಲ ಕಳ್ಕೊಂಡು ಮನುಷ್ಯ ಇವತ್ತು ದಿನೇ ದಿನೇ ಹಣಕಾಸು ಮೈ ಮರೆತು ಬಿಡ್ತಾನೆ. ಯಾದವಾರ ವೈರಾಗ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ತಿ ಗೊತ್ತಾಗುತ್ತೆ. ಅವ್ರ ಸಂಪತ್ತು ಕಂಡವ್ರು ಮೊದಲವರು, ಶನಿವಾರ ರೀತಿಯಲ್ಲಿ ಬೇಕಾಡ್ ಸಂಪತ್ತು ಕಂಡವರು, ಆ ಸಂಪತ್ತು ಬಿಟ್ಟು ಬಂದವರು ತೊಗೊಂಡು ನಾವೇನು ಮಾಡಿ, ಪುರಂದರದಾಸರು ಅದೇ ರೀತಿ ಹಾಕಿದ್ನಲ್ಲ, ಮುತ್ತು ಮರಗಟ್ಟಲೆ ಮುತ್ತುರತ್ನ ಹಾಕಿದರೆ ಅದು ಕಸ ಅಂತ ಬಿಸಾಕಿದವರು, ಕಲ್ಲು ಮಣ್ಣು ಅಂತ ಬಿಸಾಕಿದ್ರು. ಇದು ಅದೇ ರೀತಿ ಇವ್ರು ಮಾಡ್ತಾರೆ, ಆ ಜಾಗ ಬೇಡ ಅಂತ ಬೇರೆ ಕಡೆ ಹೊರಟುಬಿಟ್ರು. ಪ್ರಚಾರ ಮಾಡ್ತಾ ಮಾಡ್ತಾ ಹೋಗಿ ಒಂದು ಕಡೆ ನೆಲೆಸ್ತಾರೆ. ಸುಧಾ ಗ್ರಂಥಕ್ಕೆ ಟಿಪ್ಪಣಿ, ಅಪೂರ್ವ ಟಿಪ್ಪಣಿ. ಸುಧಾ ಯಾದುಪತ್ಯ ಅಂತ ಬಹಳ ಪ್ರಸಿದ್ಧ, ಸುಧಾ ಯಾದುಪತ್ಯ ಅಂತಾನೆ, ಭಾಗವತ ಯಾದುಪತ್ಯ. ಇಡೀ ಭಾಗವತದಲ್ಲಿ ಹನ್ನೆರಡು ಸ್ಕಂದಗಳಲ್ಲಿ ಮೊದಲ ಆರು ಐದು ಸ್ಕಂದಗಳಿಗೆ ಪೂರ್ತಿ ಟಿಪ್ಪಣಿ ಬರೆದಿದ್ದ. ವಿಜಯಧ್ವಜ ಸ್ವಾಮಿಗಳ ಟಿಪ್ಪಣಿ ಆದ ಮೇಲೆ ವಿಸ್ತಾರವಾದ ಟಿಪ್ಪಣಿ ಮೊದಲ ಐದು ಸ್ಕಂದಕ್ಕೆ ಬಂದು ಯಾದವಾರದೇ ಓದಬೇಕು. ವಿಜಯಧ್ವಜ ಸ್ವಾಮಿಗಳು ಎಷ್ಟೋ ಕಡೆ ಸಂಕ್ಷಿಪ್ತ, ಇವರು ಬಹಳ ವಿಸ್ತಾರವಾಗಿ ಬರೀತಾರೆ. ಭಾರಿ ದೊಡ್ಡ ವಿದ್ವಾಂಸರಾದ್ದರಿಂದ ಒಳ್ಳೆ ಪೂರ್ವ ಪಕ್ಷಾಗಿ ಸಿದ್ಧ ಅಂತ ಹಾಕಿ ಪೂರ್ತಿ ಪ್ರತಿ ಶ್ಲೋಕ ಅರ್ಥವನ್ನು ಭಾಗವತದ ಅರ್ಥ ಆಚಾರ ಭಾಗವತಾತ್ಪರ್ಯದ ಅರ್ಥ ಎರಡನ್ನು ಜೋಡಿಸಿಬಿಟ್ಟು ವಿವರಣೆ ಕೊಡ್ತಕ್ಕಂಥ ವೈಶಿಷ್ಟ್ಯ ಅವರು. ಆಮೇಲೆ ಐದು ಸ್ಕಂದಕ್ಕೆ ಮಾತ್ರ ಬರೆದಿರೋದವರು, ಏಳನೇ ಸ್ಕಂದಕ್ಕೆ ಸ್ವಲ್ಪ ಬರೀತಾರೆ. ಈ ಆರಕ್ಕೆ, ಏಳನೇ ಉಳಿದ ಭಾಗಕ್ಕೆ, ಎಂಟು ಒಂಬತ್ತು ಹತ್ತು ಹನ್ನೆರಡು ಅಷ್ಟಕ್ಕೆ ಸತ್ಯಧರ್ಮ ಸ್ವಾಮಿಗಳು ಟಿಪ್ಪಣಿ ಬರೀತಾರೆ. ಹನ್ನೊಂದಕ್ಕೆ ಇವರು ಶಿಷ್ಯ ಶ್ರೀನಿವಾಸತೀರ್ಥ ಟಿಪ್ಪಣಿ ಬರೀತಾರೆ. ಇಷ್ಟು ಜನ ಸೇರಿ ಒಂದು ಯೂನಿಟ್, ಅದು ಎಲ್ಲ ಸೇರಿ ಇನ್ನೊಂದು ಟಿಪ್ಪಣಿ ಆಯಿತು. ವಿಜಯಧ್ವಜ ಸ್ವಾಮಿಗಳು ಒಬ್ಬರದೇ ಸಮಗ್ರ ಭಾಗವತಕ್ಕಿದ್ರೆ ಇವರು ಮೂರು ಜನದ್ದು ಸೇರಿ ಇನ್ನೊಂದು ಭಾಗವತ ಟಿಪ್ಪಣಿ ಆಯಿತು. ಬಹಳ ಅಪೂರ್ವವಾದ ಟಿಪ್ಪಣಿ ಅವು. ಅದು ಎರಡನೇ ಭಾಗ ಆಯಿತು. ಸುಧಾಕ ಬರೆದ ಟಿಪ್ಪಣಿ, ಸುಧಾಕ ಬರೆದ ಟಿಪ್ಪಣಿಯಲ್ಲಿ ವಾದಿರಾಸವಾಮಿ ಹೇಳಿದಾಗೆ, ಅಸ್ಯ ಶ್ರೀಕರ ವಯಂ ಗ್ರಂಥ ಅತ್ರ ವಯಮೇವ ಸಾಕ್ಷಿಣ ಅಂತ ವಾದಿರಾಜ ಸ್ವಾಮಿಗಳು ಮಾತಂತೆ ಇವರು ಬರೀತಾರೆ. ಅವರು ಪೀಠಾಧೀಶರಾಗಿ ಯತಿಗಳಾಗಿ ವಾದಿರಾಜ ಸ್ವಾಮಿಗಳು ಬರೆದರೆ ಗೃಹಸ್ಥರಾಗಿ ಇವರು ಬರೀತಾರೆ. ಇವರು ಸಿದ್ಧಿ ಬಹಳ ಅಪೂರ್ವವಾಗಿತ್ತು, ವೈರಾಗ್ಯರು ಅಪೂರ್ವವಾಗಿತ್ತು. ಸಂಚಾರ ಮಾಡ್ತಾ ಮಾಡ್ತಾ ಶ್ರೀಮುಷ್ಟಕ್ಕೆ ಹೋದಿರುತ್ತೆ ಅವರು. ಒಂದ್ಸಲ ಶ್ರೀಮುಷ್ಟಕ್ಕೆ ಹೋದಾಗ ಅಲ್ಲೊಬ್ಬ ದೊಡ್ಡ ಅಲ್ಲೋ ವಿದ್ವಾಂಸರಿದ್ರು, ಶ್ರೀಮುಷ್ಟನ ಆಚಾರ್ಯ ಈ ಕಡೆ ಬಹಳ ಪ್ರಸಿದ್ಧ, ಅವ್ರ ಶಿಷ್ಯಪರ್ಯರು ಬಹಳ ಪ್ರಸಿದ್ಧ. ಮುಂದೆ ತಾಮ್ರಪರ್ಣಿ ಫ್ಯಾಮಿಲಿ ಎಲ್ಲ ಬಂದಿದ್ದು ಅವರಿಂದ. ತಾಮ್ರಪರ್ಣಿ ಆನಂದ ತೀರ್ಥಾಚಾರ್ಯರು ಅಂತೇಳಿ ಸತ್ತತ್ವರತ್ತಮಾಲ ಅಂತ ಗ್ರಂಥ ಬರೆದ, ಬಹಳ ಅಪೂರ್ವ ಗ್ರಂಥ ಅದು. ಅವರ ತಮ್ಮಂದಿರು ಸಾಮಾನ್ಯ ಶ್ರೀನಿವಾಸಾಚಾರ್ಯರು ಅಂತ ಹೇಳಿ ಅನೇಕ ಗ್ರಂಥ ಬರೆದಿದ್ದಾರೆ. ಇಬ್ಬರು ಅಣ್ಣ ತಮ್ಮ ಇಬ್ಬರು ಬಹಳ ಗ್ರಂಥ ಬರೆದವರು, ಅವರೆಲ್ಲ ಅವರ ಶಿಷ್ಯ ಪರಂಪರೆ ಸೇರಿದವರು. ಅಲ್ಲಿ ಬಂದ ಕಾಲಕ್ಕೆ ಏನಾಯಿತು, ಅವ್ರು ಇವ್ರ ಹೆಸರು ಅವ್ರು ಕೇಳಿರ್ತಾರೆ, ಅವ್ರ ಹೆಸರು ಇವ್ರಿಗೆ ಇಬ್ಬರೂ ನೋಡಿರೋದಿಲ್ಲ. ಅಲ್ಲಿ ಸಂಚಾರಕ ಮೇಳ ಬಂದ್ರಂತೆ. ಶ್ರೀಮುಷ್ಣಾಚಾರ್ಯ ಎಷ್ಟು ಪ್ರಸಿದ್ಧರಾಗಿದ್ದರು ಅಂದರೆ, ಪ್ರತಿ ವರ್ಷ ವಿಶೇಷ ಅನೇಕ ಸಮಾರಂಭ ಮಾಡ್ತಾ ಇದ್ರು. ನೂರಾರು ಶಿಷ್ಯರವರಿಗೆ ಈ ಕಡೆ ಭಾರಿ ದೊಡ್ಡ ಶಿಷ್ಯ ಪರಂಪರೆ ಹೊಂದಿದ್ದವರು ಶ್ರೀಮುಷ್ಣಾಚಾರ್ಯರೇ, ಭಾರಿ ದೊಡ್ಡ ಶಿಷ್ಯ ಪರಂಪರೆ. ಹಾಗಾಗಿ ಮಂಗಳಗಳನ್ನು ಏನು ಉತ್ಸವಗಳು ಮಾಡ್ತಾನೆ ಇರ್ತಾರೆ. ಅಲ್ಲಿ ರಾಜ ಏನು ಮಾಡ್ತಿದ್ದ, ಅವರಿಗೆ ಎಲ್ಲ ಖರ್ಚನ್ನು ಕೊಟ್ಬಿಡ್ತಿದ್ದಂತೆ. ಏನೇ ಮಾಡಿದರೂ ಮಠದ ಅರಮನೆಯಿಂದ ಹೋಗ್ಬೇಕು ಸಾಮಾನುಗಳೆಲ್ಲ, ಗಾಡಿಗಟ್ಟಲೆ ಕಳಿಸಿ ಕಳಿಸಿ ಎಲ್ಲ ಸಮಾರಂಭವನ್ನು ಮಾಡ್ತಾ ಇದ್ದ. ಒಂದ್ಸರ್ತಿ ಏನಾಗಿತ್ತು, ರಾಜ ಅವರು ನೋಡ್ಲಿಕ್ಕೆ ಅಂತ ಬಂದಂತೆ, ಆಚಾರ್ಯ ನೋಡಬೇಕು ಅಂತ ಹೇಳಿ ಒಂದ್ಸರ್ತಿ ಬಂದ. ಇವರಾಗ ಧ್ಯಾನಕ್ಕೆ ಕೂತಿದ್ರು, ಧ್ಯಾನ ಮಾಡ್ತಾ ಕೂತಿದ್ರು. ಆ ಶಿಷ್ಯರು ಏನ್ ಮಾಡ್ತಾರೆ, ಇಲ್ಲ ಗುರುಗಳು ಧ್ಯಾನ ಮಾಡ್ತಿದ್ದಾರೆ ಅಂತ ಹೇಳಿದ. ರಾಜ ಏನ್ ಮಾಡ್ತಾನೆ, ಪಾಪ ಧ್ಯಾನಕ್ಕೆ ಅಡ್ಡಿ ಮಾಡೋದು ಬೇಡ ಅಂತ ಹೇಳಿ, ಅವ್ರು ಧ್ಯಾನ ಮುಗಿದ ಮೇಲೆ ನಾನು ಬಂದಿದ್ದೆ ಅಂತ ಹೇಳಿ ಸ್ವಲ್ಪ ನೋಡ್ಬೇಕಾಗಿದೆ, ಅರಮನೆ ಕಳಿಸ್ಕೊಡಿ ಅಂತ ಹೇಳಿ ಹೊರಟುಬಿಟ್ನಂತೆ. ಅವ್ರ ರಾಜ ಹೊರಟೋಗ್ಬಿಟ್ಟ ವಾಪಸ್. ಅಂದ್ರೆ ರಾಜ ಮಹಾರಾಜರು ಬಂದ್ರು ಕಣ್ಣು ತೆಗೆದಿದ್ದೆ ಸ್ಥಿತರ ಪರೀಕ್ಷಿತ ರಾಜ ಬಂದಾಗ ಸಮೀಕರ ಕಣ್ಣು ತೆಗಲಿಲ್ಲ ಹಾಗೆ. ರಾಜ ಮಹಾರಾಜರಿಗಿಂತ ದೇವರು ದೊಡ್ಡವನು ಅಂತ ಗೊತ್ತು ಅವರಿಗೆ. ಆದ್ರೆ ರಾಜನು ತಪ್ಪು ತಿಳ್ಕೊಳ್ಳಿಲ್ಲ, ಪಾಪ ಹೇಳ್ಬಿಟ್ಟು ಆಮೇಲೆ ಕಳಿಸ್ರಿ ಅಂತ ಹೇಳಿ ಹೊರಟೋಗ್ಬಿಟ್ಟ. ಆಮೇಲೆ ಮುಗಿತು. ಶಿಷ್ಯರು ಶಿಫ್ಟ್ ಏನೋ ಇದ್ರು, ಇನ್ನೊಬ್ಬ ಶಿಷ್ಯ ಬಂದ ಹೋದ ವಿಷಯ ಮರ್ತೇ ಬಿಟ್ರು. ಆದ್ರೆ ಆಗಿನ ಕಾಲಕ್ಕೆ ರಾಜ ಇವತ್ತೆಂದು ಯಾರೋ ಬಂದ್ಬಿಟ್ರೆ ಸಾಕು, ಅವ್ರು ಕಾಲು ಹಿಡ್ಕೊಂಡು ಸ್ವಾಮಿಗಳನ್ನೇ ಮರ್ತು ಬಿಡ್ತಾರೆ ಅಂತ ಕಾಲ ಇತ್ತು. ಸಮಾರಂಭಕ್ಕೆ ಮಂತ್ರಿಗಿಂತ ಹೇಳಿ ಬಂದುಬಿಟ್ರೆ ಸ್ವಾಮಿಗಳು ಕೃಷ್ಣಾರ್ಪಣೆ ಮಾಡಿಬಿಡ್ತಾರೆ, ಚಿಕ್ಕ ಅವರೇ ಸುತ್ತಿಕೊಂಡ್ಬಿಡ್ತಾರೆ ಅಂತ ಕಾಲ ಇತ್ತು. ಆದ್ರೆ ಆಗಿನ ಕಾಲಕ್ಕೆ ರಾಜ ಮಹಾರಾಜರು ಗುರುಗಳಿಗೆ ಅಷ್ಟೇ, ಶಿಷ್ಯರಿಗೂ ಅಷ್ಟೇ, ಆ ವಿಷಯ ಮರ್ತೇ ಬಿಟ್ರು, ಹೇಳಲೇ ಇಲ್ಲ ಗುರುಗಳಿಗೆ. ಅವ್ರಿಗೆ ಗೊತ್ತಾಗಲಿಲ್ಲ, ಬಿಟ್ಟೇ ಬಿಟ್ರು ಆ ವಿಷಯನ. ಆಮೇಲೆ ರಾಜನಿಗೆ ಆ ವಿಷಯ ಗೊತ್ತಾಯ್ತು. ಕಾದ ರಾಜ, ಬರ್ತಾರೆ ಬರ್ತಾರೆ ಅಂತ ಕಾದ ಬರಲೇ ಇಲ್ಲ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ವಾರ ಆಯ್ತು, ಬರಲೇ ಇಲ್ಲ. ಯಾವುದೋ ಪ್ರಾರಬ್ಧ ಕರ್ಮಪ್ಪ, ಸಿಟ್ಟು ಬಂತು ರಾಜನಿಗೆ. ನಾನಾಗಿ ಹೋಗಿ ಕರೆದು ಬಂದರೂ ಕೂಡ ಇವರು ಬರಲಿಲ್ವಾ, ಶಿಷ್ಯರು ಹೇಳಿರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಲಿಲ್ಲ. ಎಷ್ಟೋ ಸರ್ತಿ ಹೀಗಾಗುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಬಂದ್ಬಿಡುತ್ತೆ, ಮನೆಯವ್ರದ್ದು ಮೆಸೇಜೇ ಕೊಡೋದಿಲ್ಲ, ಅವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇಂಥ ಅನಾಹುತಕ್ಕೆ ಒಳ್ಳೆ ಎಕ್ಸಾಂಪಲ್ ಇದು ಒಂದು. ಅಂಥ ಸಣ್ಣ ವಿಷಯ ಭಾರಿ ದೊಡ್ಡದಾಗಿ ಹೇಳ್ತಿರ್ತಾರೆ ಕಡೆ. ಯಾರೋ ಕೆಲಸಕ್ಕೆ ಬಾರದವ್ರು ಬಂದಿರ್ತಾರೆ, ಅವ್ರ ಬಗ್ಗೆ ಹೇಳಿದ್ದು ಹೇಳಿದ್ದೆ, ದೊಡ್ಡವ್ರ ವಿಷಯ ಮಿಚ್ಚಿಬಿಟ್ಟಿರ್ತಾರೆ. ಶಿಷ್ಯರು ಹಾಗೆ ಮಾಡಿದ್ದು ಇವ್ರಿಗೆ ಗೊತ್ತಾಗಲಿಲ್ಲ, ರಾಜನೇ ಸಿಟ್ಟು ಬಂದ್ಬಿಡುತ್ತೆ ಪಾಪ. ಸಹಜ ಅದು, ದೊಡ್ಡತಾನದ ಈ ಆ ರಾಜರಂದ್ರೆ ಇವತ್ತಿನ ಯಾರೋ ಇದ್ದಾಗಲ್ಲ, ನಿಜವಾದ ಅರ್ಥದಲ್ಲಿ ಮಹಾಪೋಷಕರು, ಹೆಸರೇ ರಾಜರಲ್ಲ. ಎಲ್ಲ ಅಲ್ಲಿ ಏನಾದರೂ ಪಾಠ ಪ್ರವೃತ್ತಿ ನಡೆಯುತ್ತೆ ಅಂದರೆ ಜವಾಬ್ದಾರಿ ತಾವು ಹೊರತಾ ಇದ್ರು ಅವ್ರು. ಪಾಪ ಸುತ್ತಮುತ್ತ ಏನೇ ನಡೆದ್ರು ಪೂರ್ತಿ ಜವಾಬ್ದಾರಿ ಹೊರತಕ್ಕಂಥ ಕಾಲ. ಮೊನ್ನೆ ನೋಡಿದ ಸತ್ಯಧರ್ಮ ತೀರ್ಥರಿಗೆ 10 ವರ್ಷ ಹೊಳೆ ನರಸೀಪುರದಲ್ಲಿ ಫುಲ್ ಮಠದ ರಾಜನ ಖರ್ಚು, ಒಂದು ಚೂ ಮತ್ತೆ ಬಿಲ್ಡಿಂಗ್ ಸಮೇತ ಕಟ್ಟಿಸಿಕೊಟ್ಟು ನೋಡ್ತಕ್ಕಂಥ ಕಾಲ ಇತ್ತು. ರಾಜನ ಸಹಜವಾಗಿ ಬೇಸರ ಆಯಿತು. ಆಮೇಲೆ ಹೇಳಿಬಿಟ್ಟ, ಇನ್ಮೇಲೆ ಏನು ಕೊಡಬೇಡಿ ಅವರಿಗೆ ಅಂತ ಹೇಳಿಬಿಟ್ಟ. ನಡೀತು, ಮಠಕ್ಕೆ ಏನು ಕಳಿಸೋದು ಬೇಡ ಅಂತ ಹೇಳಿದ. ರಾಜ ಹೇಳಿದಕ್ಕೆ ಯಾರು ನಿಲ್ಲಿಸೇಬಿಟ್ರು. ಆ ವಿಷಯ ಪೂರ್ತಿ ಬರುಷ ಆಯಿತು, ಕೊಡಲೇ ಇಲ್ಲ ರಾಜ ಏನು ಕೂಡ. ಇವ್ರು ಯಾಕೆ ಕೊಡಲಿಲ್ಲ, ಎಂತೂ ಹಾಗೆ ಮಾಡಿದ್ದಿಲ್ವಲ್ಲ ಅಂತ ಅಂದ್ಕೊಂಡು ಬಹಳ ಯೋಚನೆ ಮಾಡಿದರು. ಪಾಪ, ಕೇಳೋದು ಇವ್ರ ಅಭ್ಯಾಸ ಅಲ್ಲ, ಹೋಗಲೇ ಇಲ್ಲ. ಕೇಳೋ ಅಭ್ಯಾಸ ಅಲ್ಲ, ಹೇಗೋ ಬೇರೆ ರೀತಿ ವ್ಯವಸ್ಥೆ ಮಾಡಿಕೊಂಡು ಮುಂದೆ ಹೋಗ್ತಾ ಇತ್ತು, ಮುಂದಕ್ಕೆ ಹೋಗಿಬಿಟ್ರು. ಈ ಸ್ಥಿತಿಯಲ್ಲಿದ್ದಾಗ ರಾಜನಿಗೆ ಒಂದು ಬೆನ್ನರ್ ಹುಣ್ಣು ಶುರುವಾಯ್ತಂತೆ, ಒಂದು ವ್ರಣ ಶುರುವಾಯಿತು ಭಯಂಕರ. ಹಿಂದಿನ ಕಾಲ ಬೆನ್ನುಂಡು ಬಂತು ಅಂದ್ರೆ ಹೋದ್ರು ಅಂತಾನೆ, ಕ್ಯಾನ್ಸರ್ ಇದ್ದಾಗ ಅಷ್ಟೇ. ಕ್ಯಾನ್ಸರ್ ರಾಜ ಹುಣ್ಣು ಅಂತಾನೆ ಹೆಸರು ಅದಕ್ಕೆ. ರಾಜ ಮಹಾರಾಜರ ಸಾಮಾನ್ಯ ಬರತಕ್ಕಂಥ ಹುಣ್ಣು ಬಂತು, ಉಲ್ಬಣಿಸಿಬಿಡ್ತದೆ, ಏನು ಕೊಟ್ಟರು ವಾಸಿ ಆಗ್ತಾ ಇಲ್ಲ. ಅಷ್ಟೊತ್ತಿ ಸರಿಯಾಗಿ ಅವರು ಪಾಠ ಪ್ರವಚನ ಮಾಡಿಕೊಂಡಿದ್ದಾರೆ, ಯಾದವಾರ ಸಂಚಾರ ಮಾಡ್ತಾ ಅಲ್ಲಿ ಬಂದ್ರಂತೆ. ಅಲ್ಲಿ ಬಂದ ಕಾಲಕ್ಕೆ ಅವರು ಸುಧಾ ಪ್ರವಚನ ಮಾಡ್ತಾ ಇದ್ರು. ಇವ್ರು ಕೆಡ್ತಾ ಕೂತ್ಕೊಂಡ್ಬಿಟ್ಟು, ಇವ್ರ ಅಭ್ಯಾಸ ಏನು ಅಂದರೆ ಎಲ್ಲೇ ಹೋದರೂ ಯಾರೋ ಅನಾವಧಿಯ ಕೂತ ಕೂತ್ಬಿಡೋದಷ್ಟೇ. ಬಿರುದು ಪಾವಲಿ ಅದು ಇದು ಶಿಷ್ಯರ ಕೂಗೋದು ವರ್ಗ ಜೈ ಜೈ ಅಂತ ಬರೋದಾಗ ಅಲ್ಲ, ಅಭ್ಯಾಸ ಇರಲಿಲ್ಲ ಅವರಿಗೆ, ಯಾವುದೇ ಇದು ಮಾಡ್ತಿದ್ದಿಲ್ಲ, ಸುಮ್ಮನೆ ಹೋದ್ರು ಕೂತ್ಕೊಂಡ್ಬಿಟ್ರೆ ಅಷ್ಟೇ. ಎಲ್ಲ ಪಾಠ ಹೇಳ್ತಾ ಇತ್ತು, ಸುಧಾ ಪಾಠ ಹೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಭಾರಿ ಚೆನ್ನಾಗಿ ಹೇಳಿದ್ರಂತ. ಅದು ಒಳ್ಳೆ ದೊಡ್ಡ ಪಂಡಿತರು ಶ್ರೀಮೃಷ್ಣಾಚಾರ್ಯರು. ಅದನ್ನೆಲ್ಲ ಕೇಳಿ ಭಾರಿ ಖುಷಿ ಪಟ್ಟುಬಿಟ್ಟು ಕೊನೆಗೆ ಹೇಳಿದ್ರಂತೆ. ಅಲ್ಲಿ ಕೂತಿರ್ತಾರೆ, ಇದೆಲ್ಲ ಮಾತಾಡ್ತಾ ಮಾತಾಡ್ತಾ ಯಾರೋ ಬಂದಿದ್ದಾರೆ ಅಂತ ಯಾರೋ ಕೊನೆಗೆ ಹೇಳಿದರು. ಇವರು ಹೋದ್ರಲ್ಲಿ ಹೋಗಿಬಿಟ್ಟು ಯಾವ ಕಡೆಯವರು ಅಂತ ಕೇಳಿದ್ರಂತೆ. ಇಲ್ಲ, ನಾವು ಆ ಕಡೆ ಬಿದರಳ್ಳಿ ಮಣ್ಣೂರು ಕಡೆಯವರು ಅಂತ ಹೇಳಿದ್ದ. ಆ ಹೆಸರು ಹೇಳಿದ ತಕ್ಷಣ ಅವರಿಗೆ ಅಲ್ಲಿ ಯಾದವಾರ ಇರ್ತಿದ್ದಾರೆ ಗೊತ್ತಾ ನಿಮ್ಮ ಅಂತ ಕೇಳಿದ್ರು. ಪಾಪ, ಅವ್ರು ನೋಡೇ ಇಲ್ಲ. ಅವರು ಆ ಟಿಪ್ಪಣಿಗಳು ಭಾರಿ ಫೇಮಸ್, ಓದಿಬಿಟ್ಟಿದ್ದಾರೆ, ಭಾರಿ ಖುಷಿ ಪಟ್ಟಿದ್ದಾರೆ. ಅವ್ರು ಗೊತ್ತಾ ಅಂತ ಕೇಳಿದರೆ ನನ್ನೇ ಆ ಹೆಸರಿಂದ ಕರೀತಾರೆ ಅಂತ ಹೇಳಿದ್ರಂತೆ. ಅಷ್ಟೇ, ಅವ್ರು ಶಾಕ್ ಆಗಿಬಿಡ್ತವ್ರು, ಎಂಥ ಜ್ಞಾನಿಗಳಿವರು. ಕೂತ್ಕೊಂಡು 4 ಜನ ಶ್ರೋತು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೇಳಿದವರು, ಆಶ್ಚರ್ಯ ಪಟ್ಬಿಡ್ತಾರೆ. ಇಂಥವ್ರು ಮುಂದೆ ಬರಬಾರ್ದಾಗಿತ್ತು ಅಂದರೆ, ದೊಡ್ಡ ಗ್ರಂಥ, ಮುಂದೆ ಬರೋದು ಹಿಂದೆ ಬರೋದು ಮುಖ್ಯ ಅಲ್ಲ. ಹೇಳ್ತೀವಿ ಭಾರಿ ಚೆನ್ನಾಗಿ ಹೇಳ್ತಾರೆ, ಕೇಳ್ತಾ ಇದ್ದೆ ಅಂತ ಹೇಳಿಬಿಡ್ತಾರೆ. ಭಾರಿ ಚೆನ್ನಾಗಿ ಹೇಳಿದ್ರು, ಅಭಿನಂದನೆ ಮಾಡ್ತಾರೆ. ಅವರಿಗಂತೂ ಭಾರಿ ಆನಂದ, ಯಾರ ಬಗ್ಗೆ ಭಾರಿ ಕೇಳಿದ್ರು ಅವ್ರ ಬಗ್ಗೆ ಖುಷಿ. ಇವರಷ್ಟು ನಿಮ್ಮ ಬಗ್ಗೆ ಭಾರಿ ಕೇಳಿ ಬಂದೆ ಅಂತ ಇವರು ಹೇಳ್ತಾರೆ. ನಿಮ್ಮ ದೊಡ್ಡ ಪಾಠ ಪ್ರವಚನ ಮಾಡ್ತೇರಂತೆ ಅಂತ ಕೇಳಿ ಬಂದಿದ್ದೆ, ಮನಸ್ಸು ಸಮಾಧಾನ ಆಯಿತು, ನಿಜವಾಗ್ಲೂ ದೊಡ್ಡವರು ಅಂತ ಅವ್ರು ಹೇಳ್ತಾರೆ. ಪರಸ್ಪರ ಬಹಳ ಪ್ರೀತಿ ವಿಶ್ವಾಸ ಬೆಳೀತು. ಅಷ್ಟೊತ್ತಿಗೇನಾಗಿದೆ, ಇವರು ಬಂದು ಗುರುತಿಗೋಸ್ಕರ ದೊಡ್ಡ ಸಮಾರಂಭ ಇಟ್ಕೊಂಡ್ಬಿಡ್ತಾರೆ. ಅವರು ಸಮಾರಂಭ ಇಟ್ಕೊಂಡು ಬಹಳ ವಿಶೇಷ ರೀತಿಯಲ್ಲಿ ಇವರು ಆಧರಿಸಬೇಕು ಅಂತ ದೊಡ್ಡ ಪ್ರೋಗ್ರಾಮ್ ಹಾಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗೆ ಮಹಾರಾಣಿ ವಿಷಯ ಗೊತ್ತೇ ಗೊತ್ತಾಗ್ತದೆ. ನೋಡಿದರೆ ರಾಜನೇ ಭಯ ಎಲ್ಲ ಹುಣ್ಣು, ಬೆನ್ನು ಹುಣ್ಣು, ಇಲ್ಲಿ ನೋಡಿದ್ರೆ ಸಮಾರಂಭ ಕಳಿಸಿಲ್ಲ. ಆಕೆ ಸ್ವಲ್ಪ ತಿಳುವಳಿಕೆ, ಎಷ್ಟೋ ಜನ ಬಹಳ ಜನ ಗೊತ್ತಿಲ್ಲ, ಹೆಂಗಸರು ಬಹಳಷ್ಟು ಮನೆ ಉದ್ಧಾರ ಮಾಡಿದವರು ಇದ್ದಾರೆ. ಪುರಂದರದಾಸರ ಕಥೆಯಿಂದನೇ ಶುರುವಾಗಲ್ಲ ಕೂಡ, ಹೆಂಡತಿ ಸಂತತಿ ಸಾವಿರವಾಗಲಿ ಅಂತೇಳಿ ರಾಣಿ ಯೋಚನೆ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಿದಾಗ ಎಂದು ಅರಮನೆಯಿಂದ ಅವರಿಗೆ ಕೊಡಿಸೋ ಕಾಣಿಕೆ ತಪ್ಪಿತ್ತು, ಅವತ್ತಿಂದ ಹುಣ್ಣು ಶುರುವಾಗಿದೆ. ಬಹುಶಃ ಅದ್ರ ಪ್ರಭಾವ ಇರಬೇಕು ಅಂತ ಯೋಚನೆ ಮಾಡಿಲ್ಲಂತ ಪಾಪ. ಆಗಿ ಯೋಚನೆ ಮಾಡಿ ಹೇಗೋ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಸುಧಾಮಂಗಳೆಲ್ಲ ಮಾಡ್ತಾ ಇದ್ದಾರೆ, ಕೊಟ್ಟುಬಿಡು, ಯಜಮಾನರಿಗೆ ಹೇಳಿದ್ರೆ ಬೈತಾರೆ, ಒಪ್ಪೋದಿಲ್ಲ ಅವರು ಅಂತ ಹೇಳಿ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಗಾಡಿಗಟ್ಟಲೆ ಸಮಾನ ಕಳಿಸ್ಬಿಡ್ತಾರೆ. ಯಥಾಪ್ರಕ ಗಾಡಿಗಟ್ಟಲೆ ಸಮಾನ ಕಳಿಸಿ ನಿರ್ವಿಘ್ನ ನಡೀಲಿ ಅಂತ ಹೇಳಿಬಿಡ್ತಾರೆ. ಅದು ಉಪಯೋಗಿಸ್ಬಿಡ್ತಾರೆ. ರಾಜನಿಗೆ ವಿಷಯ ಗೊತ್ತಿಲ್ಲ, ದಾಡ್ತಿದ್ದಾನೆ, ಚಿತ್ರ ಹಿಂಸೆ ಆಗಿಬಿಟ್ಟಿದೆ ಅಂತ. ಅವತ್ತು ಬೆಳಗ್ಗೆ ಏನಾಗಿದೆ, ಶ್ರೀಮೃಷ್ಣ ಕ್ಷೇತ್ರ ನಡೆದಿದ್ದಲ್ಲ, ಶ್ರೀಮೃಷ್ಣದಲ್ಲೇ ನಡೆದಿದ್ದು, ಅದಕ್ಕೆ ಶ್ರೀಮೃಷ್ಣಾಚಾರ್ಯ ಅಂತ ನಾವು ಹೇಳಿಸ್ತೀವಿ. ಅವತ್ತು ಬೆಳಗಿನ ಹೊತ್ತಿನಲ್ಲಿ ರಾಜ ಇನ್ನೇನು ಹೋಗೇ ಬಿಡಬೇಕು, ಅಷ್ಟು ನೋವು ಶುರುವಾಯ್ತಂತೆ. ಅಷ್ಟೊತ್ತಿಗೇನಾಯ್ತು, ಕನಸಿನೊಳಗೆ ಇಬ್ಬರು ಬರ್ತಾರೆ, ಇಬ್ಬರು ಬ್ರಾಹ್ಮಣರು ಬಂದ್ಬಿಟ್ಟು ಒಂದು ವರಾಹನ ಕರ್ಕೊಂಡ್ಬರ್ತಾರೆ. ವರಾಹನ ಕರ್ಕೊಂಡು ಅವ್ರು ಬಿಟ್ಟರಂತೆ. ಆ ವರಾಹ ಏನು ಮಾಡ್ತಂತೆ, ಬೆನ್ನು ಹುಣ್ಣೆಲ್ಲ ನೆಕ್ಕಲಿಕ್ಕೆ ಶುರು ಮಾಡ್ತಂತೆ. ಹುಣ್ಣನ್ನೆಲ್ಲ ನೆಕ್ಕುತ್ತೆ, ಸ್ವಲ್ಪ ಹೊತ್ತು ಹುಣ್ಣು ಹೊಡ್ಕೊಂಡ್ಬಿಡ್ತಂತೆ. ಹೊಡ್ಕೊಂಡ್ಬಿಟ್ಟು ರಕ್ತ ಸುರಲಿಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿ ರಾಜನೇ ಎಚ್ಚರಾಗುತ್ತೆ, ಆ್ಯಕ್ಚುಲಿ ಹೊಡೆದೋಗಿದೆ ಹುಣ್ಣು, ಆ್ಯಕ್ಚುಲಿ ಹೊಡೆದೇ ನಿಧಾನ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ಬೆಳಗಿರುತ್ತೆ, ನಾರ್ಮಲ್ ಅಂತ ಆಶ್ಚರ್ಯ ಆಗೋಯ್ತು. ಇದೇನಿದು, ಇಬ್ಬರು ಬ್ರಾಹ್ಮಣರು ಬಂದರು, ಒಬ್ಬರು ಇದು ಮಾಡಿದರು, ಆ ವರಾಹನ ಬಿಟ್ಟರು, ಎಲ್ಲ ಇದಾದ ಏನಂತ ಕೇಳಿದಾಗ ಹೇಳ್ತಿ ಭಾರಿ ಖುಷಿಯಾಯಿತು ಮಹಾರಾಣಿಗೆ. ಕಳಿಸಿದ್ದಕ್ಕೂ ಆಗಿದ್ದಕ್ಕೂ ಸರಿ ಹೋಯ್ತಾನೆ. ಹಾಗೆ ಹೇಳ್ತಾಳೆ, ಸ್ವಾಮಿ ನೀವು ಏನಾಯ್ತು ತಿಳ್ಕೊಬೇಡಿ, ಈ ರೀತಿ ಕಳಿಸಿಬಿಟ್ಟೆ ನಾನು, ಅದರಿಂದ ಹಾಗಾಯಿತು ಅಂದ ತಕ್ಷಣ ರಾಜ ಬೈಲಿಲ್ಲ. ಅರ್ಥ ಮಾಡಿಕೊಂಡ, ಪಾಪ ಅವರು ದ್ರೋಹ ಮಾಡಿದ್ದಕ್ಕಾಗಿತ್ತು ಅಂತ ಹೇಳ್ಕೊಂಡು ತಕ್ಷಣ ಅವ್ರು ನೋಡ್ಲಿಕ್ಕೆ ಎದ್ದು ಬಂದಂತೆ. ಆಶ್ಚರ್ಯ, ಶ್ರೀಮುಟ್ಟಾಚಾರ್ಯರು ನೋಡಿದ್ದ, ಹೊಸಬರು ಕನಸಿನಲ್ಲಿ ಕಂಡಿದ್ರಲ್ಲ ಅವರೇ ಯಾದವಾರ ಜೊತೆಗಿದ್ರಂತ. ಶಾಕ್ ಆಗಿಬಿಡ್ತಾರೆ, ಇವರೇ ಬಂದಿದ್ದು ಕನಸದವ್ರು ಇಬ್ಬರು ಸೇರಿ ಮಾಡಿದರು ಅಂತ ಹೇಳಿ ಬೇಕಾದಷ್ಟು ಕೊಡ್ತೇನೆ ನಿಮಗೆ ಅಂತ ಹೇಳಿ 100 ಎಕರೆ ಭೂಮಿ ಕೊಟ್ಟಂತವ್ರು. 100 ಎಕರೆ 20-30 ಅವೆಲ್ಲ ಅಲ್ಲ, ಅವೆಲ್ಲ 100 ಎಕರೆ ಭೂಮಿ ಕೊಟ್ಟರೆ ಯಾದವರು ಎಂಥವ್ರು ಗೊತ್ತೇನು, ನನಗೇನು ಬೇಕಾಗಿಲ್ಲ. ನಮ್ಮ ಶ್ರೀಮುಷ್ಣಾಚಾರ್ಯರಿಗೆ ಅಷ್ಟು ಅವ್ರಿಗೆ ಕೊಟ್ಟೋಗ್ಬಿಟ್ಟದು ಪೂರ್ತಿ. ಇವ್ರಿಗೆ ಕೊಡಿ, ನನಗೆ ಯಾವುದು ಬೇಡ ಅಂತ ಹೇಳಿ ಕೊಟ್ಟೋಗ್ಬಿಟ್ಟು. ಅಷ್ಟು ವಿರಕ್ತರೊಂದು ಭಾರಿ ವಿರಕ್ತರು. ಮುಂದೆ ಸಂಚಾರ ಮಾಡ್ಕೊಂಡು ಹೊರಟುಬಿಡ್ತಾರೆ. ಈ ರೀತಿ ಜ್ಞಾನಿಗಳಾಗಿದ್ದ ಅವರು ತಪಸ್ಸಿದ್ಧಿಯಿಂದ ಅನುಗ್ರಹ ಮಾಡ್ತಕ್ಕಂಥ ಶಕ್ತಿನೂ ಪಡೆದಿದ್ರು. ಹೀಗೆ ಇದ್ದ ಕಾಲಕ್ಕೆ ಒಂದ್ಸಲ ಮತ್ತೆ ವಾಪಸ್ ಬಂದು ಸಂಚಾರ ಮಾಡ್ತಿದ್ದೆ. ಕಾಶಿ ಅಲ್ತಾತಲ್ಲೇ ಮಾಡ್ತಾರೆ, ಮೊದಲೇ ಹೋಗಿದ್ರು ಮತ್ತೆ ಹೋಗ್ತಾರೆ ಕಾಶಿಗೆ. ಎಲ್ಲ ಸಂಚಾರ ಮಾಡ್ತಾ ಒಂದು ಕಡೆ ಇದ್ದಾಗ ಅವರು ದೊಡ್ಡ ವಿದ್ವಾಂಸರಾದ್ರಿಂದ 100 ಶಿಷ್ಯರುಗಳು. ಆ ಶಿಷ್ಯರುಗಳ ಮಧ್ಯೆ ಅವರಿಗೆಲ್ಲ ಅನ್ನ ಹಾಕಿ ಹೇಳ್ಕೊಡೋ ಪದ್ಧತಿ, ಹಿಂದಿನ ಕಾಲದ ಪದ್ಧತಿ ಅಂದರೆ ಗುರುಕುಲದಲ್ಲಿ ಅನ್ನ ಬಟ್ಟೆ ಕೊಟ್ಟೆ ಹೇಳ್ಕೊಡ್ಬೇಕು. ಆ ರೀತಿ ಇದ್ದಾಗ ಏನಾಯಿತು, ಕೆಲವು ಸರ್ತೆ ಅವರಿಗೆ ಸಂಪಾದನೆ ಮಾಡೋ ಶಕ್ತಿ ಇದ್ರೂ ಕೂಡ ಟೈಮ್ ಹಾಕ್ತಿರಲಿಲ್ಲ, ಬರೀ ಪಾಠ ಪ್ರವಚನೆ. ಒಂದ್ಸರ್ತಿ ಏನೂ ಇಲ್ದಾಗ ಆಯ್ತು ಮನೆಯೊಳಗೆ, ಏನೇನು ಇಲ್ದಾಗ ಆಯ್ತಂತೆ. ಕೊನೆಗೆ ಅವ್ರ ಹೆಂಡತಿ ಏನ್ ಮಾಡಿದ್ದಾರೆ, ಇವ್ ಸ್ವಭಾವ ಎಲ್ಲ ಮುಗಿಸೋದು, ಕೊನೆ ಮಧ್ಯಾಹ್ನದ ಹೊತ್ತಿಗೆ ನೈವೇದ್ಯ ಅಂತ ಕೂಗೋದು, ನೈವೇದ್ಯ ತಂದು ಇಡ್ಬೇಕಷ್ಟೆ. ಯಾಕೋ ಮ್ಯಾರೇಜ್ ಮಾಡ್ತಾರೆ, ಒಂದ್ ದಿವಸ ಏನೂ ಇದ್ದಿಲ್ಲಂತೆ ಮನೆಯಲ್ಲಿ, ಯಾವ ಜಾತ್ರದ್ದು ಇಲ್ಲ. ನದಿ ತೀರದಲ್ಲಿದ್ರು, ನೈವೇದ್ಯ ಅಂತ ಹೇಳಿದ್ರು. ಏನ್ ಮಾಡಿದ್ರು, ಸ್ನಾನಕ್ಕೆ ಹೋಗ್ತಾ ಒಂದು ಮರಳು ತುಂಬ್ಕೊಂಬಂದಿರೋದು ತಮಗೆ ತುಂಬಾ, ಅದನ್ನ ಇಟ್ಟು ಬಂದಿಟ್ಬಿಟ್ರಂತೆ ಅಷ್ಟೇ. ಇಲ್ಲ ಅಂತ ಅನ್ನಬಾರ್ದು, ಹೆಂಗಸರು ಬಾಯಲ್ಲಿ ನೈವೇದ್ಯಕ್ಕಿಲ್ಲ ಅಂದ್ರೆ ಮನೆ ಇಲ್ಲ ಅಂತಾನೆ ಅರ್ಥ. ಏನಾದ್ರೂ ಇಡ್ಬೇಕಾದ ಇವ್ರ ಪೂಜೆ ಇವ್ರು ನಿಲ್ಲಿಸಬಾರ್ದು, ನೈವೇದ್ಯಕ್ಕೆ ಅವ್ರು ನಿಲ್ಲಿಸಬಾರ್ದು. ಅದನ್ನ ಇವರೇನ್ ಮಾಡಿ ಆ ಕಡೆ ನೋಡಲೇ ಇಲ್ಲ, ನೈವೇದ್ಯ ಪದಾರ್ಥ ವಸ್ತು ನೋಡಬಾರ್ದಲ್ಲ, ತುಳಸಿದಾರ ಹಾಕಿದ್ರು ದ್ವಾದಸ್ತೋತ್ರ ಹೇಳಿದ್ರು ಕೃಷ್ಣಾರ್ಪಣ್ಬಿಟ್ರು ಅಷ್ಟೇ. ಆಮೇಲೆ ತೆಗೆದು ನೋಡ್ತಾರೆ, ಅದಿಷ್ಟು ಇದಾದಾಗ ಆಗಿಬಿಟ್ಟಿದೆ, ಸತ್ಯನಾರಾಯಣ ಪ್ರಸಾದ ಆದಾಗ ಆಗಿಬಿಟ್ಟಿದೆ, ಅಲ್ಲಿ ಕಲ್ಲು ಬಣ್ಣಗಳು ದ್ರಾಕ್ಷಿ ಗೋಡಂಬಿ ಆದಾಗ ಆಗಿಬಿಟ್ಟಿತ್ತು. ಅವ್ರಿಗೆ ಶಾಕ್. ಆಮೇಲೆ ನೋಡಿದ್ರೆ ಏನಿದು ಹೀಗಾಗಿ ಹೋಯ್ತಲ್ಲ ಅಂತ ಹೇಳಿ ಆಮೇಲೆ ಹೇಳ್ತಾ ಹೀಗಾಯ್ತು ಅಂದ್ರೆ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ದೇವರ ಅನುಗ್ರಹ ಮಾಡಿದ ಅಂತ ಮಾಡಿಕೊಂಡ್ರು. ಮತ್ತೆ ಒಂದು ದಿವಸ ಬಂತು, ಮತ್ತೆ ಯಥಾ ಪ್ರಕಾರ ಇನ್ನೊಂದು ದಿವಸ ಏನೂ ಇಲ್ಲ. ಅವಾಗೇನು ಇಸತ್ತಿರು ಭಯ ಆಯ್ತು, ಮತ್ತೆ ಮತ್ತೆ ಪರೀಕ್ಷೆ ಮಾಡಬಾರ್ದು, ಮರಳು ಇಡ್ಲಕ್ಕಾಗಲಿಲ್ಲ ಅವ್ರ ಕೈಲಿ ಸರ್. ಬರೀ ನೀರು ಇಟ್ಬಿಟ್ಟು ಕೃಷ್ಣಾರ್ಪಣ ಅಂದ್ರೆ ಏನು, ನೀರು ಮಾತ್ರ ಇವತ್ತು ಅಂತ ಹೇಳಿದ್ರೆ. ಆಗ ಅವರಿಗೆ ತುಂಬ ಬಹಳ ಯೋಚನೆ ಆಯಿತು. ಏನಿಲ್ಲ, ಮನೆಯವರು ಶಿಷ್ಯರೆಲ್ಲ ಉಪವಾಸ, ಆ ಉಪವಾಸ ಇದ್ದ ಅಭ್ಯಾಸ ಆಗಿತ್ತು ಅವರಿಗೆ. ಶಿಷ್ಯರಿಗೆ ಏನು ಉಪವಾಸ ಆಯ್ತಲ್ಲ, ಯೋಚನೆ ಮಾಡಿ ಅಲ್ಲಿ ಗೀತಾ ಶ್ಲೋಕ ಇತ್ತಲ್ಲ, ಅನನ್ಯಾಶ್ಚಿಂತೆಯಂತೋ ಮಾಮೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಂ. ಆ ಶ್ಲೋಕಕ್ಕೆ ಕೆಳಗೆ ಅಂಡರ್ಲೈನ್ ಮಾಡಿ ಹೋಗ್ಬಿಟ್ರಂತೆ ಅಡಿಯಂತೆ. ಅಂಡರ್ವೇ ಎಲ್ಲ ಹೊರಟೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಿಗೆ ಅವರೆಲ್ಲ ಹೊರಟೋದ್ರು, ದೊಡ್ಡವ್ರು ಯಾರು ಹೊತ್ಕೊಂಬಂದಂತು, ದೊಡ್ಡೊಂದು ಹೊರಲಾರದ ದೊಡ್ಡ ಹೊರೆನ ತಂದು ಮುಂದಿಟ್ನಂತೆ. ಅಮ್ಮ ನೀವು ಯಜಮಾನರು ಕಳಿಸಿದ್ದಾರೆ ತಗೊಳ್ಳಿ ಅಂತೇಳಿ. ಆ ನಾಲಿಗೆಲ್ಲ ತುಂಡಾಗ್ಬಿಟ್ಟಿತ್ತಂತೆ, ತುಂಡ ರಕ್ತ ಬರ್ತಿತ್ತಂತ, ಮುಖದಲ್ಲೆಲ್ಲ ರಕ್ತ. ಏನಾಯ್ತು ನಿನಗೆ ಅಂತ ಕೇಳ್ತಾರೆ. ನಿಮ್ಮ ಯಜಮಾನರು ಹೊಡೆದು ಬಿಟ್ರೆ ನನ್ನ ಅಂತ ಹೇಳಿದ್ರು. ನಿಮ್ಮ ಯಜಮಾನರು ಹೊಡೆದು ಬಿಟ್ರೆ ನನ್ನ, ಸ್ವಲ್ಪ ತಡ ಆಯ್ತು ತರೋದು, ಹೊಡೆದು ಬಿಟ್ರೆ ಅಂತ ಹೇಳಿ ಕಷ್ಟ ಆಯ್ತು ಅಂತ ಹೊರಟುಬಿಡ್ತಾರೆ. ಈಕೆ ಭಾಳ ಸಿಟ್ಕೊಂಡ್ಬಿಡುತ್ತೆ ಹೆಂಡತಿ ಪಾಪ, ಇಂಥ ಕೆಲಸ ಮಾಡೋದು ಯಜಮಾನರು ಅಂತೇಳಿ ಎಲ್ಲ ಇಸ್ಕೊಂಡು ಅಡಿಗೆ ಎಲ್ಲ ಮಾಡಿ ಅವ್ರು ಬರೋ ಹೊತ್ತಿ ಎಲ್ಲ ರೆಡಿ ಹೇಳಿ, ಅದೆಲ್ಲ ಸಾಮಾನೆಲ್ಲ ಬಂತು, ಯಾಕೆ ಹೊಡೆದ್ರಿ ಅಂದರೆ ಸಾಮಾನು ಕಳಿಸೇ ಇಲ್ಲ ಫಸ್ಟು ಅಂತ ಹೇಳ್ತಾರೆ. ಸಾಮಾನನ್ನು ಕಳಿಸೇ ಇಲ್ಲ, ಹೊಡೆದ್ರೆ ಯಾಕೆ, ಹೊಡೆದಕ್ಕೆ ಬಂದಿದ್ದಿರ್ತಾನೆ, ಯಾರಿಗೂ ಹೊಡೆದಿಲ್ಲ ಅಂತ ಹೇಳಿದ್ರಂತೆ. ಆಶ್ಚರ್ಯ ಆಗೋಯ್ತು ಅವ್ರು, ಏನಿದು ಸಾಮಾನು ಅಷ್ಟು ಬಂದಿದೆ, ಯಾರು ಕಳಿಸಿಲ್ಲ, ಮತ್ತೆ ನಿರೀಕ್ಷೆ ಮಾಡಿದಷ್ಟು ಸಾಮಾನಿದೆ. ಆಗ ಅವ್ರು ನೆನಪಾಯ್ತು, ಕಿತಾ ಶೋಕಿ ಕೆಳಗೆ ಅಂಡರ್ಲೈನ್ ಮಾಡಿದ್ರಲ್ಲ, ಅದು ಹೊಡೆದಾಗಿತ್ತಂತೆ ಪಾಪ, ದೇವರು ಬೈದಾಗಿತ್ತಲ್ಲ. ಅವಾಗ ಭಾರಿ ದುಃಖ ಪಟ್ಟುಬಿಟ್ಟು ಅವರು, ತಪ್ಪಾಯ್ತು ಅಂದ್ರೆ ಕ್ಷಮೆ ಕೇಳಿ ಇನ್ಮೇಲೆ ಈಗ ಮಾಡೋದಿಲ್ಲ ಅಂತ ಹೇಳಿ. ಅಂದ್ರೆ ದೇವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂದ್ರೆ ನಿರಸನ ಆದ್ರು, ನಂಬಿಕೆ ಇದ್ರೆ ಮಾಡ್ತಾರೆ. ಮಗು ತಾಯಿನ ಕಾಲು ಕಂಡವ್ರ ತಾಯಿನ ಒದಿಯುತ್ತೆ, ತನ್ನ ತಾಯಿನ ಒದಿಯುತ್ತೆ ಅಷ್ಟೇನೆ, ಕಂಡವ್ರ ಕಾಲು ಮುರಿದು ಬಿಡ್ತಾರೆ, ಬೇರೆಯವರು ಒದ್ದರವ್ರು ಬಿಡೋದಿಲ್ಲ. ದೇವರ ಭಕ್ತರು ದೇವರ ಹತ್ರ ಸಲಿಗೆ ತಗೋತಾರಂತೆ. ಅವತ್ತರಿಂದ ಸರಿ ಹೋಯ್ತು, ಸ್ವಲ್ಪ ದಿವಸ ಆಯಿತು, ಶಿಷ್ಯರೆಲ್ಲ ಸೇರ್ತಾರೆ ಗುರುಗಳೇ. ರಾಜ ಮಹಾರಾಜರು ಹೇಗೋ ಈ ಪಾಠ ಪ್ರವಚನಕ್ಕೆ ಸೇವೆ ಮಾಡಲಿಕ್ಕೆ ಇರೋದು, ಅವ್ರನ್ನ ಯಾಕೆ ಒಂದು ಮಾತು ನಾವು ಕೇಳಬಾರದು ಅಂತ ಕೇಳಿದ್ರಂತೆ. ನಾನು ಕೇಳೋದಿಲ್ಲ ಅಂತ ಹೇಳಿದ್ ನಾನು ಕೇಳೋದಿಲ್ಲ. ಶಿಷ್ಯ ಒಂದು ಬಿಡಲಿಲ್ಲ, ತಾನೇ ಅವ್ರ ರಾಜನ ಹತ್ರ, ಸಾಂಗ್ಲಿ ರಾಜನ ಹತ್ರ ಹೋದನಂತೆ. ಹೋಗ್ಬಿಟ್ಟು ಹೀಗಾಗಿದೆ, ನಮ್ಮ ಗುರುಗಳು ಏನೂ ಇಲ್ಲ, ಸಾಧನೆ ಮಾಡ್ತಿದ್ದಾರೆ, ಏನಾದ್ರೂ ಕೊಡಬೇಕು ಅಂತ ಕೇಳಿದ ತಕ್ಷಣ ರಾಜನಿಗೆ ಬಹಳ ಆಶ್ಚರ್ಯ, ತಾನೇ ಬಂದಂತ ಅವ್ರ ಹತ್ರ ನೇರವಾಗಿ. ರಾಜ ಮಹಾರಾಜರು ಹಿಂದಿನ ಕಾಲಕ್ಕೆ ಇದಕ್ಕೆಲ್ಲ ಟಾಪ್ ಪ್ರಯಾರಿಟಿ ಕೊಡ್ತಾ ಇದ್ದವು, ಎಲ್ಲ ಶುದ್ಧ ವೈಷ್ಣವರಿದ್ದ ಕಾಲ ಅದು. ಎಲ್ಲ ಬಂದು ಇವ್ರು ಸಾಷ್ಟಾಗ್ರಮಸ್ಕಾರ ಹಾಕಿ ಏನು ಬೇಕು ಹೇಳಿ, ಬೇಕಾದ್ರೂ ಕೊಡ್ತೇನೆ ಅಂದ್ರೆ ಅವ್ರು ಹೇಳಿದ್ರಂತೆ, ನನಗೇನು ಬೇಡ, ದಿವಸಕ್ಕೆ ದೇವ್ರ ನೈವೇದ್ಯಕ್ಕೆ ಒಂದು ನುಚ್ಚು ಕಳಿಸು ಸಾಕು ಅಂತ ಹೇಳಿದ್ದಾರೆ. ಬರೀ ನುಚ್ಚು, ಇನ್ನೇನು ಬೇಕಾಗಿಲ್ಲ. ನುಚ್ಚಿನಾಚಾರ ಅಂತಾನೆ ಅವ್ರ ಹೆಸರು. ಆಮೇಲೆ ಟೀಕಾರಾಯರು ಬರೀ ಜೋಳದ ನುಚ್ಚು, ಜೋಳದ ಭಕ್ತರು ತಿನ್ಕೊಂಡು ಸುಧಾಗ್ರ ಅಂತ ಬರೀತಾರೆ. ಅದನ್ನು ನೋಡ್ಕೊಂಡು ಇವರೇನು ಮಾಡ್ತಿದ್ರು, ಜೋಳದ ನುಚ್ಚು ಇದೇ ಅಷ್ಟೇ, ಗೋಧಿ ನುಚ್ಚು ಅಷ್ಟೇ ಹೊರತು ಬೇರೆ ಇಡೀ ಅನ್ನ ಊಟ ಮಾಡ್ತಿದ್ದಿಲ್ಲ ಅಂತ ರಾಜ ಹೇಳ್ತಾನೆ. ಸ್ವಾಮಿ, ನನ್ನ ಏನೇನೋ ಕೇಳ್ತಾರೆ ಜನಗಳು, ನುಚ್ಚು ಕೇಳ್ತಿರಲ್ಲ, ಅದನ್ನು ಬೇಕಾದಷ್ಟೇ, ನಿಮಗೆ ಸಂಪತ್ತೇನು ಬೇಕಾಗಿಲ್ಲ ಅಂದ್ಬಿಟ್ರು. ತಕ್ಷಣ ರಾಜ 100 ಎಕರೆ ಜಮೀನು ಹಾಕ್ಕೊಟ್ಟು, ಏನೇ ಕೊಟ್ಟರು ಇವರು ಬೇರೆ ತಗೋತೀವಿ, ನುಚ್ಚೊಂದೇ ಅಷ್ಟು ದಾನ ಧರ್ಮ ಮಾಡ್ತಿದ್ದಾರಂತೆ. ಹೀಗೆ ಮಾಡ್ತಾ ಮಾಡ್ತಾ ಅನೇಕ ಕಾರ್ಯಗಳು ನಡೆದು ಇದ್ದಾಗ ಅವರ ಸಿದ್ಧಿಯ ಮುಖಗಳು ಬಹಳ ದೊಡ್ಡದು. ಆಗಲೇ ಶ್ರೀನಿವಾಸ ತೀರ್ಥರನ್ನು ತಯಾರು ಮಾಡಿತ್ತು, ತಮ್ಮ ಅಣ್ಣನ ಮಗನನ್ನು ಬಹಳ ಶ್ರದ್ಧೆಯಿಂದ ತಯಾರು ಮಾಡಿ ಸಾಕಷ್ಟು ಹೇಳಿಕೊಟ್ಟು ಒಳ್ಳೆ ವಿದ್ವಾಂಸರನ್ನು ಮಾಡ್ತಾರೆ, ದೊಡ್ಡ ವಿದ್ವಾಂಸರಾಗ್ತಾರೆ ಶ್ರೀನಿವಾಸ ತೀರ್ಥರು ಅಂತ ಹೇಳಿ ಸಂಚಾರ ಮಾಡ್ಕೊಂಡಿರ್ತಾರೆ. ಅವ್ರ ಕಥೆನೂ ಹಾಗೆ ಬರುತ್ತೆ. ಜೊತೆಗೆ ಶ್ರೀನಿವಾಸ ತೀರ್ಥರು ಸಾಕಷ್ಟು ಓದಿದ ಮೇಲೆ ಅವರ ಬಿದರಳ್ಳಿಗೆ ಹೋಗಿ ಅಲ್ಲಿ ಸಾಧನೆ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಪಾಠ ಪ್ರವಚನಕ್ಕೆ ಅಲ್ಲಿ ಅವಕಾಶ ಇರ್ತದೆ, ಅಲ್ಲಿ ಕಳಿಸೋದು ಪದ್ಧತಿ. ಬಿದರಳ್ಳಿ ಆಗಿರೋ ದೊಡ್ಡ ಕ್ಷೇತ್ರ ಅದು, ವಾದಿರಾಜ ಸ್ವಾಮಿಗಳು ತೀರ್ಥ ವ್ರತವರ್ಣನೆ ಮಾಡ್ತಾರೆ. ನೆನಪಿರಬೇಕು ಬಿದರಳ್ಳಿ ಕ್ಷೇತ್ರ ಎಷ್ಟು ದೊಡ್ಡದು ಅಂದರೆ, ಮಾಯಾ ಹಿ ಪುಷ್ಕರ ಮಹೀಂ ಅಥವಾ ಪ್ರಯಾಗಂ ಸೇತುಂಚ ರಾಘವ ಕೃತಾಂ. ಎಲ್ಲಿಗೂ ಹೋಗಬೇಡ, ರಾಮಸೇತುಗೆ ಹೋಗಬೇಡ, ಕಾಶಿಗೆ ಹೋಗಬೇಡ, ಗಯಾಕ್ಕೆ ಹೋಗಬೇಡ, ಪ್ರಯಾಗಕ್ಕೆ ಹೋಗಬೇಡ. ಶ್ರೀ ತುಂಗಭದ್ರಾ ತೀರಸ್ಥ ಪಿಪ್ಪಲ ಗೃಹಂ ಹರಿಮೇಹಿ ಸಿದ್ಧೈ ಅಂತ ಹೇಳಿದ್ದಾರೆ. ಈ ತುಂಗಭದ್ರಾ ತೀರದೊಳಗೆ ಏನು ಇದಿದೆ, ಅಶ್ವತ್ಥ ವೃಕ್ಷ ಇದೆ, ಅಲ್ಲಿ ಹೋಗು ಸಾಕು ಅಂತ ವಾದಿರಾಜ ಸ್ವಾಮಿಗಳು ಬರೆದಿದ್ದು. ಇದು ಬರದಾಗಿನ ಶ್ರೀನಿವಾಸ ತೀರ್ಥರು ಬಂದಿದ್ದಿಲ್ಲ ನೆನಪಿರಬೇಕು. ಬೆದರಳ್ಳಿ ತೀರ್ಥ ವರ್ಣನೆ ಮಾಡಿದಾಗ ಶ್ರೀನಿವಾಸ ತೀರ್ಥರು ಇನ್ನೂ ಹುಟ್ಟೇ ಇರಲಿಲ್ಲ ಬಹುಶಃ ಶ್ರೀನಿವಾಸ ತೀರ್ಥರು, ಆಗ ಬರೆದಿದ್ದು ಅಂದರೆ ವಾದಿರಾಜ ಎಷ್ಟು ಅಪ್ರೋಷಧಾರಿಗಳು ಅಂತ ಗೊತ್ತಾಗ್ತದೆ. ಶ್ರೀಪಾದರಾಜರು ಹೋಗಿ ಚೀಕಲು ಪರಿವೆಯಲ್ಲಿ ಅಶ್ವತ್ಥ ನರಸಿಂಹದೇವರು ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದ ಮೇಲೆ ವಿಜಯದಾಸರು ಹುಟ್ಟುತ್ತಾರೆ. ಅಲ್ಲಿ ಮಾಡಿದ ಜಾತಕ್ಕೆ ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ. ವಿಜಯದಾಸರು ಮುಂದೆ ಬರೋದನ್ನು ಗುರುತಿಸಿಬಿಟ್ಟು ಶ್ರೀಪಾದರಾಜರು ಒಂದು ಅಶ್ವತ್ಥ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಗಿನ ಕಾಲಕ್ಕೆ ಏನು ಅಲ್ಲೇ ಅಲ್ಲ, ಬರೀ ತೀರ ತೀರ ಕ್ಷೇತ್ರ ಅಷ್ಟೇ ಸಾಮಾನ್ಯ. ಆದರೆ ಮುಂದೆ ವಿಜಯದಾಸರಿಂದ ವಿಖ್ಯಾತಿ ಬಂದ್ಬಿಡುತ್ತೆ. ವಿಜಯ ವಾದಿರಾಜರು ಇಲ್ಲಿ ವರ್ಣನೆ ಮಾಡಿದ್ರು, ಮುಂದೆ ಶ್ರೀನಿವಾಸ ತೀರ್ಥರು ಅಲ್ಲಿಗೆ ಬಂದರು. ಅಂದರೆ ಜ್ಞಾನಿಗಳು ಎಷ್ಟು ದೂರದೃಷ್ಟಿ ಹೊಂದಿರ್ತಾರೆ ಎಂಬುದು ನಿದರ್ಶನ ಇರುವಂತ. ಬಿದರಳ್ಳಿ ಕ್ಷೇತ್ರ ಭಾರಿ ದೊಡ್ಡ ಕ್ಷೇತ್ರ, ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಸಿದ್ಧಿ ಆಗತ್ತೆ. ಅಲ್ಲಿ ವೈಶಿಷ್ಟ್ಯ ಏನು ಅಂದರೆ, ದೊಡ್ಡ ವೃಕ್ಷ ಇವತ್ತಿಗೂ ಇದೆ ಬಿದರಳ್ಳಿ, ಅಲ್ಲಿ ನೋಡಬೇಕು, ನೋಡಿದರೆ ಗೊತ್ತಾಗುತ್ತೆ. ತುಂಗಭದ್ರಾ ನದಿ ಹರಿಯುತ್ತೆ, ಆ ಕಡೆಗೆ ಮಾಗಳ ಅಂತಿದೆ, ಮಾಗಳದ ಈ ಕಡೆಗೆ ಬಿದರಳ್ಳಿ ಇರೋದು. ಮಾಗಳ ನರಸಿಂಹದೇವರು ಭಾರಿ ಪ್ರಿಯ, ಉಗ್ರ ನರಸಿಂಹ ಅಲ್ಲಿರೋದು, ನೋಡಿದ್ರೆ ಭಯ ಆಗಬೇಕು ಅಂತ ಉಗ್ರ ನರಸಿಂಹ ಚಿತ್ರ ಅಲ್ಲಿದೆ. ಅಲ್ಲಿ ಆ ಕಡೆ ಅದು ಈ ಕಡೆ ಇದು, ನದಿ ದಾಟಿದ ತಕ್ಷಣ ಇಲ್ಲಿ ಹೋಗ್ಬೋದು. ನದಿಯನ್ನು ಬೇಸಿಗೆಯಲ್ಲಿ ನಡ್ಕೊಂಡೇ ಹೋಗ್ಬೋದು, ಬೇರೆ ದಿವಸ ಹರಗೋಲಾಗ್ತಾರೆ ಅಷ್ಟೇ. ಅಲ್ಲಿ ವಿಶೇಷ ಅಂದರೆ ಒಂದು ಅಶ್ವತ್ಥ ವೃಕ್ಷ ಇದೆ, ಅದರ ನೆರಳು ನೀರಲ್ಲಿ ಬೀಳುತ್ತೆ. ನೆನಪಿಟ್ಕೊಂಡಿರಿ, ಎಲ್ಲಿ ಅಶ್ವತ್ಥ ವೃಕ್ಷದ ನೆರಳು ನೀರಲ್ಲಿ ನದಿಯಲ್ಲಾಗಲಿ ಆಮೇಲೆ ಸರೋವರದಾಗಲಿ ಬೀಳುತ್ತೋ ಅದು ಭಾಳ ಶ್ರೇಷ್ಠ ಕ್ಷೇತ್ರ ಅಂತ ಕರಿ, ದೊಡ್ಡ ಕ್ಷೇತ್ರ. ಅದು ಹಂಪಿ ಚಕ್ಕತೀರ್ಥದಲ್ಲ ಹಾಗೆ ಇರೋದು, ಶ್ರೀಮುಷ್ಠದ ನಿತ್ಯ ಪುಷ್ಕರಣಿ ಅಲ್ಲೂ ಹಾಗೆ ಇರೋದು, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಿವೆ ಅಲ್ಲೆಲ್ಲ ಹೀಗಿರುತ್ತೆ. ಅದೇ ರೀತಿ ಇಲ್ಲೂ ನಡೆದಿದೆ. ಆ ರೀತಿ ವೃಕ್ಷ ಕೆಳಗೆ ನದಿ ಹರಿಯುತ್ತೆ, ಆ ನೆರಳ ಅಲ್ಲಿ ಸ್ನಾನ ಮಾಡಬೇಕಂತೆ. ನೆರಳು ಬೀಳೋ ಜಾಗದಲ್ಲಿ ಸ್ನಾನ ಮಾಡಿಬಿಟ್ರೆ ಸರ್ವ ರೋಗಹರ ಅಂತ ಕರೀತಾರೆ, ಎಲ್ಲ ರೋಗ ಪರಿಹಾರ ಮಾಡ್ತಕ್ಕಂಥ ಸಿದ್ಧಿ ಇರುತ್ತೆ ಅಂತ ಹೇಳ್ತಾರೆ. ಎಂಥ ಕೆಲವು ಸ್ಪಾಟ್ಗಳು ಸಿಗುತ್ತೆ, ಇದು ಅಂಥ ಕ್ಷೇತ್ರ ಇದೆ. ಅಲ್ಲಿ ಏನು ಸನ್ನಿಧಾನ ಇರಬೇಕಾಗಿಲ್ಲ, ಅದೇ ಸನ್ನಿಧಾನ. ಅಲ್ಲಿ ಬೇರೆ ದೇವರು ಇವರು ಯಾವುದೂ ಇರಬೇಕಾಗಿಲ್ಲ, ಸಹಜವಾದ ಸನ್ನಿಧಾನ ಬಂದಿರುತ್ತಾರೆ. ಚೀಕಲು ಪರಿವೆಯಲ್ಲೂ ಹಾಗೆ ಇರೋದು, ಚೀಕಲು ಪರಿವೆಯಲ್ಲೂ ಕೂಡ ಅಲ್ಲಿ ಅಶ್ವತ್ಥ ವೃಕ್ಷ ಇವತ್ತಿಗೂ ಇದೆ ಪಕ್ಕದ. ಈಗ ನದಿ ದೂರ ಹರಿಯುತ್ತೆ, ಮೊದಲು ಅಲ್ಲೇ ಹರಿತಿರ್ತೈತೆ, ನದಿ ಒಂದು ಕಿಲೋಮೀಟರ್ ದೂರ ಹೋಗಬೇಕೀಗ. ಹಿಂದೆ ನಾನು ಸಣ್ಣವರಿದ್ದ ಹೋದಾಗಲೇ ನದಿ ಅದು ಪಕ್ಕದಲ್ಲೇ ಹರಿತಿತ್ತು, ಪಕ್ಕದಲ್ಲೇ ಚೀದ ಹೊಂದಿಕೊಂಡು ಹರಿತಿತ್ತು. ಅದರಲ್ಲಿ ನೆರಳು ಬೀಳೋ ಜಾಗದಲ್ಲಿ ಮಾಡಿಬಿಟ್ರೆ ಬಹಳ ಶ್ರೇಷ್ಠ ಅಂತ ಕರೀತಾರೆ. ಆ ರೀತಿ ಇದ್ದು ವಿಜಯದಾಸರು ಅಲ್ಲಿ ಬಂದರು, ಶ್ರೀನಿವಾಸ ತೀರ್ಥರು ಇಲ್ಲಿ ಬಂದರು ಅಷ್ಟೇ ಅಂತ ತೀರ್ಥ. ಆಮೇಲೆ ಸೋಮೇಶ್ವರ ಇದ್ದಾನಲ್ಲಿ, ಇದರಲ್ಲಿ ಸೋಮೇಶ್ವರ ಅದನ್ನು ವರ್ಣನೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಸೋಮೇಶ್ವರಾಯ ಸಿದ್ಧಭೂತಿ ಬಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾಹೃತಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ. ವಂಶಪಲ್ಲಿ ಬಿದರಳ್ಳಿ, ವಂಶ ಅಂದ್ರೆ ಬಿದಿರು, ಕನ್ನಡದಲ್ಲಿ ಬಿದಿರು ಅಂತ. ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಇವತ್ತಿಗೂ ಗುಡಿ ಇದೆ, ಗುಡಿ ಇದೆ, ಮತ್ತು ಸೋಮೇಶ್ವರ ಲಿಂಗ ಇದೆ. ಅದಕ್ಕೆ ಬಾಗಲೇ ಇಲ್ಲ, ನಾಲ್ಕು ಕಡೆ ಗುಡಿ ಬಾಗಿಲು ಕೂಡ ಇಲ್ಲ, ಅಲ್ಲಿ ಸುಖವಾಗಿ ಓಡಾಡ್ಕೊಂಡು ಬರಬಹುದು. ವಾದಿರಾಜ ಸ್ವಾಮಿ ಸಂದರ್ಶನ ಮಾಡಿದಂಥ ಕ್ಷೇತ್ರ ಎರಡನ್ನು ವರ್ಣನೆ ಮಾಡ್ತಾರೆ, ಅಶ್ವತ್ಥ ವೃಕ್ಷ ಪ್ಲಸ್ ಆ ಒಂದು ಬಿದರ ಸೋಮೇಶ್ವರ ಕ್ಷೇತ್ರ. ಅಲ್ಲಿ ವಾಸ ಮಾಡಿಕೊಂಡಿರ್ತಾರೆ ಅನೇಕ ದಿವಸ. ಅಲ್ಲಿ ವಾಸ ಮಾಡಿಕೊಂಡಿದ್ದ ಕಾಲಕ್ಕೆ ಅಲ್ಲೇ ಒಂದು ಊರದಲ್ಲಿ ಒಂದು ಹತ್ತಿರದಲ್ಲಿ ಒಂದು ಹಳ್ಳಿ, ಅಲ್ಲಿ ಅವರಿಗೆ ಹೆಣ್ಣು ಕೊಟ್ಟು ಮದುವೆ ಆಗ ಶ್ರೀನಿವಾಸ ತೀರ್ಥರಿಗೆ. ಇನ್ನು ಶ್ರೀನಿವಾಸ ತೀರ್ಥರು ಆಗಿಲ್ಲ ಅವರು. ಆ ಸ್ಥಿತಿಯಲ್ಲಿದ್ದ ಕಾಲಕ್ಕೆ ಏನಾಯಿತು, ಒಂದು ಸರ್ತೆ ಯಾದವಾರರು ಬಂದರಂತೆ ಅಲ್ಲಿಗೆ. ಇವರು ಪಾಠ ಹೇಳಿ ಅಲ್ಲಿ ಪಾಠ ಪ್ರವಚನ ಮಾಡೋಂತ ಕಳಿಸಿದ್ದಾರೆ, ಮದುವೆ ಮಾಡ್ಕೊಂಡು ಅಲ್ಲಿದ್ದಾರೆ. ನೋಡಲಿಕ್ಕೆ ಅಂತ ಬಂದರು ಶಿಷ್ಯನನ್ನು. ಶಿಷ್ಯ ಮನೆಯಲ್ಲಿರಲಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದರು. ಇಲ್ಲ, ತುಂಬ ದಿನ ಜಮೀನೆಲ್ಲ ಕೊಟ್ಟಿದ್ದಾರೆ, ಹೊಲದ ಕಡೆ ಹೋಗಿದ್ದಾರೆ ಅಂತ ಹೇಳಿದರು. ಇವ್ರು ಯಾತಕ್ಕೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರು. ಬಾಗಿಲಲ್ಲಿ ಒಳಗೆ ಬರಲ್ಲ ಅಂತ ಹೇಳಿದರು, ಬರೋವರಿಗೆ ಒಳಗೆ ಬರೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ರೆ. ಹಾಗೆ ಮನೆ ತುಂಬ ಏನು ಕಾಳು ಕಡೆ ಹಳ್ಳಿಗಳಲ್ಲಿ ಸಹಜ ಆಗಲ್ಲ ಕೂಡ, ಒಟ್ಟು ಬಿಟ್ಟಿರ್ತಾರೆ ಕಾಡು ಕಡೆ, ಸಾಲು ಸಾಲು ಇರುತ್ತೆ, ಎಲ್ಲ ಇದೆ ಬೇಕಾದಷ್ಟು ಇದೆ. ಕಾಯ್ಕೊಂಡು ಕೂತ್ಕೊಂಡ್ರು, ಕಾಲು ಕೂಡ ತೊಳ್ಕೊಳ್ಳಿಲ್ಲ. ಬಂದಮೇಲೆ ಮುಂದಿನ ಮಾತು ಅಂತ ಹೇಳಿದರು. ಅವ್ರು ಬಂದರು, ಹಿಂದಿನ ಕಾಲಕ್ಕೆ ಪದ್ಧತಿ, ಸೊಪ್ಪೆ ಹೊರೆ ಹೊತ್ಕೊಂಡು ಬರೋದು. ಕಣಕ್ಕೆ ಹೋದರು ಅಂದರೆ ಹೊತ್ಕೊಂಬಂದು ಎತ್ತುಗಳು ಮೇಯಬೇಕಲ್ಲ, ಪದ್ಧತಿ ತೊಗೊಂಡು ದೊಡ್ಡ ತೊಗೊಂಬಂದು ಅಲ್ಲಿ ಹಾಕಿದ್ರು. ನೋಡ್ತಾರೆ ಗುರುಗಳು ಬಂದು ಕೂತಿದ್ದಾರೆ, ಕೆಳ ತಕ್ಷಣ ಇಳಿದು ಸಾಷ್ಟಾಗ ನಮಸ್ಕಾರ ಹಾಕಿದರು ಅವರಿಗೆ. ಅವ್ರೇನು ಮಾಡಿದ್ರು ಗೊತ್ತೇನು, ಒಂದು ಕಿತ್ಕೊಂಡಿರ್ತ ಅದರಿಂದ ಕಿತ್ಕೊಂಡು ಹೊಡಿಲಕ್ಕೆ ಶುರು ಮಾಡಿದ್ರು ಜೋರಾಗಿ, ಮೈಲ ಜೋರ ಹೊಡೆದು ಬಿಟ್ರಂತೆ. ಅವ್ರು ಒದ್ದಾಡ್ತಿದ್ದಾರೆ ಏನು ಏನು ಅಂತ ಕೇಳ್ತಾರೆ. ನಾನು ಇದಕ್ಕೆ ಪಾಠ ಹೇಳ್ಕೊಟ್ಟಿದ್ದು ನಿನಗೆ ಅಂತ ಹೇಳ್ತಾರೆ. ಈ ಕೆಲಸ ಮಾಡಲು ಪಾಠ ಹೇಳ್ಕೊಟ್ನಾ, ಇದು ಯಾರು ರೈತ ಮಾಡ್ತಾರೆ, ನೀನು ಮಾಡ್ಬೇಕಾ ಕೆಲಸ ಅಂತ ಕೇಳ್ತಾರೆ. ಇವತ್ತು ನಮ್ಮಲ್ಲಿ ಆಗಿರೋದು ಹಾಗೆ, ಯಾರೋ ಮಾಡೋ ಕೆಲಸ ನಾವು ಮಾಡ್ತಿದ್ದೇವೆ. ಇವತ್ತು ಡಾಕ್ಟರ್ ಆದವನು ಅಂಗಡಿ ಇಟ್ಬಿಟ್ರೆ ಹೇಗಿರುತ್ತೆ, ಪ್ರಾವಿಡೆನ್ಸ್ ತೋರಿಸ್ತಾ ಇದ್ದರು ಡಾಕ್ಟರ್ ಆದವನು. ಅದನ್ನು ಡಾಕ್ಟರ್ ಬೇಕಾ, ವಿವೇಸ್ ಓದಬೇಕಾ, ಅಂಗಡಿ ಇಡ್ಲಿಕ್ಕೋಸ್ಕರ ಅಥವಾ ವ್ಯವಸಾಯ ಮಾಡೋಕ್ಕೋಸ್ಕರ ಡಾಕ್ಟರ್ ಆಗಬೇಕಾ? ನಮ್ಮ ಜನಕ್ಕೆ ಏನು ಓದಿರ್ತಾರೆ ಕೆಲಸ ಮಾಡಬೇಕು. ಸುಧಾಮಂಗಳ ಎಲ್ ಐ ಸಿ ಆಫೀಸರು, ಎಷ್ಟು ಪಜಿತಿ ಆಗ್ತಾ ಲೆಕ್ಕ ಹಾಕಿ. ಜೀವನೋಪಾಯ ಇದ್ದ ಹೊರತು ಶಾಸ್ತ್ರದ ವಿಚಾರ ಏನಾಯ್ತು ಇವತ್ತೆ, ಅದ್ರ ವ್ಯಾಪರ್ಪಸ್ ಸರ್ವ್ ಆಯಿತು. ನಮ್ಮಲ್ಲಿ ಅಂಥ ಪ್ರಸಂಗ ಬೇಕಾದ್ರೂ ಸಿಗ್ತವೆ ಇವತ್ತೆ ದಿವಸ. ಅದಕ್ಕೆ ಅವ್ರು ಏನು ಶಿಕ್ಷೆ ಕೊಟ್ಟರು, ಮಾತಾಡಲಿ, ಪಾಠ ಪಾಠ ಹೊಡೆದ್ರಂತೆ. ನೀನು ಪಾಠ ಇದಕ್ಕೆ ಹೇಳಿಕೊಟ್ಟಿದ್ದು, ಆಗ ಅವರಿಲ್ಲ ತಪ್ಪಾಯ್ತು ಅಂತ ಹೇಳ್ತಾರೆ. ಇನ್ಮೇಲೆ ಬಿಟ್ಟು ಬಿಡಬೇಕು, ನಾಲ್ಕು ಕಡೆ ಊರೇ ಬಿಡಿಸಿಬಿಡ್ತಾರೆ, ಬಿಟ್ಟು ನಡಿ ಬೇರೆ ಕಡೆ ಬಂದು ಹೊನ್ನಾಳಿ ಕಳಿಸ್ತಾರೆ. ಅಲ್ಲಿಂದ ಬಿದರಡಿಯಿಂದ ಹೊನ್ನಾಳಿ ಬರ್ತಾರೆ. ಇನ್ನು ಮುಟ್ಟಬಾರದು, ಹಣಕಾಸು ಮುಟ್ಟಬಾರದು. ಬರೀ ಗ್ರಂಥ ಓದಬೇಕು, ಅರ್ಧ ಬರೀಬೇಕು, ಪಾಠ ಪ್ರವಚನ ಮಾಡ್ಕೊಂಡಿರ್ಬೇಕು. ತಕ್ಷಣ ಅಲ್ಲಿಗೆ ಬರ್ತಾರೆ. ಇದು ಯಾದವಾರ್ಯರು ಎಷ್ಟು ಪ್ರಾಕ್ಟಿಕಲ್ ಆಗಿದ್ರು ಸಾಕ್ಷಿ ಇದು ಅಂತ. ಉಳಿದವರು ಏನು ಸಣ್ಣ ಬಿಡಪ್ಪ ಓದಿ ಪಾಠ ಒಳ್ಳೇದಾಯ್ತು, ಮನೆ ಮಠ ಮಾಡ್ಕೊಂಡು ಕೃಷ್ಣಾರ್ಪ ಮುಗಿದೋಗ್ತಿತ್ತು ಅಷ್ಟೇ. ಮನೆ ಮಠ ಬಂದು ಜಮೀನು ಇನ್ನೇನು ಬೇಕು ಅದಕ್ಕಿಂತ? ಇದು ಅಲ್ಲೇ ಅಲ್ಲ, ಜ್ಞಾನ ಪ್ರಸಾರ ಆಗಬೇಕು ಹೊರತು ಬೇರೆ ಅಲ್ಲ. ಇದು ನಿಜವಾದ ಅರ್ಥದಲ್ಲಿ ಯಾದವಾರ್ಯರು ಹೇಗೆ ಅನುಷ್ಠಾನ ಮಾಡಿದ್ರು ಗೊತ್ತಾಗ್ತದೆ. ಅಲ್ಲಿಗೆ ಹೋಗ್ತಾರೆ ಶ್ರೀವಾಸ್ತೀರ್ಥರು. ಅಲ್ಲಿ ದೊಡ್ಡ ಜ್ಞಾನಿಗಳಾಗಿ ದೊಡ್ಡ ಆಮೇಲೆ ಇದೇ ಇಲ್ಲ, ಇವತ್ತು ಅವ್ರ ಮನೆಯನ್ನು ತೋರಿಸ್ತಾರೆ. ಮುರುಕರಿ ಯಾವುದೋ ಒಂದು ಇದು ಅಷ್ಟೇ, ಒಟ್ಟು ಏನಿಲ್ಲ. ಈ ವೈಭವೆಲ್ಲ ಪೂರ್ತಿ ಬಿಟ್ಟು ಬಿಡ್ತಾರೆ, ಪೂರ್ತಿ ಬಿಟ್ಟು ನಿಶ್ಚಿಂತೆಯಾಗಿ ವಾಸ ಮಾಡಿಕೊಂಡಿರ್ತಾರೆ. ಅಲ್ಲಿ ಅವರು ಅನೇಕ ಗ್ರಂಥ ಬರೀತಾರೆ. ಇವರು ಹೇಗೆ ಗ್ರಂಥ ಬರೀ, ಅವರು ಗ್ರಂಥ ಬರೀತಾರೆ. ಸೊ ವೇದೇಶತೀರ್ಥ ಶಿಷ್ಯರು ಇವರು, ಇವರು ಶಿಷ್ಯರು ಶ್ರೀನಿವಾಸತೀರ್ಥರು. ಅಲ್ಲಿ ಸ್ವಾರಸ್ಯ ಅಂದರೆ ಎಂಟು ಜನಕ್ಕೆ ಪಾಠ, ಎಂಟು ಜನರು ಜ್ಞಾನಿಗಳಾದರು. ಯಾದವಾರ ಇನ್ನೊಂದು ಕೆಲಸ ಮಾಡ್ತಾರೆ, ಶಿಷ್ಯರೆಲ್ಲ ನೋಡಿದ್ರಂತೆ ಇವರು ಬಾದರಾಯಣ ಪ್ರತಿಮೆನ, ಭಾರಿ ಚೆನ್ನಾಗಿದೆ ನಮಗೂ ಒಂದು ಬೇಕು ಅಂತ ಕೇಳಿದ್ರಂತೆ. ತಕ್ಷಣ ಮತ್ತೆ ಎಂಟು ಮಾಡಿದ್ರಂತೆ ಅವರು, ಮತ್ತೆ ಎಂಟು ಮಾಡಿ ಒಬ್ಬ ಶಿಷ್ಯ ಕೊಡಿ. ಇವತ್ತು ಎಲ್ಲ ಮನೆ ತಂದ್ರೆ ವೇದವ್ಯಾಸ ಇರುತ್ತಾರೆ. ಇವರದು ದೊಡ್ಡ ಸೈಜ್, ಅವ್ರು ಸ್ವಲ್ಪ ಸಣ್ಣ ಸೈಜ್ ಅಷ್ಟೇ. ಈ ರೀತಿ ಅಷ್ಟ ಮಠಗಳು ಹೇಗೋ ಅಷ್ಟ ಶಿಷ್ಯರನ್ನ ಬೆಳೆಸಿದ್ದು ಇವರ ವೈಶಿಷ್ಟ್ಯ. ಅಷ್ಟಮಠಗಳಲ್ಲಿ ಫಲಿಮಾರ ಮಠಕ್ಕೆ ಅಷ್ಟೋತ್ಕೃಷ್ಟ ಅಂತ ಕರೀತಾರೆ. ಎಂಟು ಶಿಷ್ಯರಲ್ಲಿ ಇವರಿಗೆ ಶ್ರೀವಾಸ್ತೀರ್ಥನ ಅಷ್ಟೋತ್ಕೃಷ್ಟ ಶಿಷ್ಯರು ಅಂತ ಹೆಸರು ಇವರಿಗೆ. ಇವತ್ತು ಕೂಡ ಶ್ರೀವಾಸ್ತೀರ್ಥ ಟಿಪ್ಪಣಿಗಳು ಅಂದರೆ ಬಹಳ ಪ್ರಸಿದ್ಧ. ಅಲ್ಲಿದ್ದಾಗಲೇ ರಾಯರ ಸಂಚಾರ ಕ್ರಮೇಣ ಅಲ್ಲಿ ಬಂದರಂತೆ, ಹೊನ್ನಾಳಿ ಬಂದರಂತೆ. ಹೊನ್ನಾಳಿ ರಾಯ ವೃಂದಾವನ ಹೇಗೂ ಇದೆ, ಬಹಳ ಪ್ರಸಿದ್ಧ. ಚತುರ್ಥ ಮಂತ್ರಾಲಯ ಹೇಗೆಲ್ಲ ಕರೀತಾರೆ ಅದನ್ನು. ಅಲ್ಲಿಗೆ ಸಂಚಾರ ಕ್ರಮೇಣ ರಾಘವೇಂದ್ರ ಸ್ವಾಮಿಗಳು ಬಂದಾಗ ಅಲ್ಲೇನಾಯಿತು, ಬರೀಬೇಕಾದ್ರೆ ಇಂಕ್ ಇಲ್ಲಿ ಬರೀ ಗೊತ್ತಲ್ಲ. ಅವರಂತೂ ನಿರಂತರ ಎಷ್ಟು ಗ್ರಂಥ ಬರೆದ ರಾಯರ ಲೆಕ್ಕನೇ ಇಲ್ಲ. ಗ್ರಂಥವರೇ ಇಂಕ್ ಆಗೋಯ್ತು, ಅದು ಮಸಿ ಆಗೋಯ್ತು. ಇತ್ತು ಅಂಗಡಿಯಿಂದ ಮಸಿ ತಂದು ಬರೀತೇವೆ, ಅದು ವಿಷಯ ಬೇರೆ. ಹಿಂದಿನ ಕಾಲಕ್ಕೆ ಆಗಲ್ಲ. ಆ ಮಸಿ ಅಂದರೆ ತಾವು ತಯಾರು ಮಾಡ್ತಿದ್ದೆ ಅಂತ, ಮನೆಯೊಳಗೆ ಕೂತ್ಕೊಂಡು ತಯಾರು ಮಾಡೋದು. ತಯಾರು ಮಾಡಿ ಅದನ್ನು ಉಪಯೋಗಿಸೋದು, ಹೊರ ತಾಳೆಗರಿಯಲ್ಲಿ ಬರೀಬೇಕು, ಇಂಕನ್ನು ಫಿಲಪ್ ಮಾಡ್ಬೇಕು. ಆಮೇಲೆ ಇಲ್ಲಿ ಯಾರಿದ್ದಾರೆ ಸ್ವಲ್ಪ ಇಂಕ್ ಬೇಕಲ್ಲ ಅಂತ ರಾಯರು ಹುಡುಕಿಸಿದರು. ಹಾಗೆ ಒಬ್ರು ಯಾರು ಹೇಳ್ತಾರೆ, ದೊಡ್ಡ ಪಂಡಿತರೊಬ್ಬರು ಇದ್ದಾರೆ, ಅವ್ರು ಬರೀತಿರ್ತಾರೆ, ಹಾಗಾಗಿ ಬಹುಶಃ ಇರ್ಬೋದು ಅಂತ ಹೇಳಿದ್ದಾರೆ. ತಕ್ಷಣ ರಾಯರು ಶಿಷ್ಯರೊಬ್ಬರು ಕಳಿಸಿಕೊಟ್ರಂತೆ, ಕಳಿಸಿಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ಇಂಕಿಸ್ಕೊಂಬ ಅಂತ ಕಳಿಸಿದ್ರಂತೆ. ಇವರು ಸ್ನಾನಕ್ಕೆ ಹೋಗಿರ್ತಾರೆ, ಗಂಗೋದರ ಸ್ನಾನಕ್ಕೆ ಹೋಗಿರ್ತಾರೆ. ಇವ್ರ ಮನೇಲಿ ಇವ್ರ ಮನೆಯವರು ಇದ್ರಂತೆ. ತಕ್ಷಣ ಈಗ ರಾಯರು ಹೇಳಿ ಕಳಿಸಿದ್ದಾರೆ ಇದ್ಬೇಕು ಅಂತ. ತಕ್ಷಣ ಭಾಳ ಖುಷಿಯಿಂದ ಒಬ್ಬ ಶಿಷ್ಯನ ಕರೆದ ತಕ್ಷಣ ಶಿಷ್ಯ ಓಡೋಗಿ ಸ್ನಾನ ಮಾಡಿ ಆ ಮಸಿ ಬಾಟಲ್ ತೆಗೆದು ಅದರಿಂದ ಹಾಕಿ ಕೊಟ್ಟಂತೆ. ಅದು ಇಸ್ಕೊಂಡು ಆ ಶಿಷ್ಯ ಹೋಗಿ ರಾಯರಿಗೆ ಹೇಳಿದ್ದಂತದ್ದು, ಯಾಕೆ ತಡ ಆಯ್ತು ಅಂತ ಕೇಳಿದ್ರದ್ದು. ಇಲ್ಲ, ಹೀಗೆ ಮಾಡಿದ್ರಂಥವ್ರು ಆ ಹುಡುಗ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಬಂದು ಹಿಂಗ್ ಕೊಟ್ಟ ಅಂತ ಹೇಳಿದ ತಕ್ಷಣ ರಾಯರು ಭಾರಿ ಖುಷಿ ಆಯ್ತದೆ. ತಾವೇ ಬಂದರಂತಾರೆ ಆ ಮನೆಗೆ, ಸ್ವತಃ ರಾಯರು ಜೀವಂತ ಬಂದಂಥ ಘಟನೆ ಅದು. ಆಗ ಶ್ರೀವಾಸ್ತೀರ್ಥರು ನೋಡ್ತಾರೆ, ಅವ್ರು ಬರೀತಾ ಕೂತಿದ್ರು ಅಂತ ಬಂದಾಗ ರಾಯರು ಭಾರಿ ಖುಷಿ ಆಗುತ್ತೆ. ಅವ್ರ ಹೆಸರು ಶ್ರೀವಾಸ್ತೀರ್ಥರು, ಅವರು ಸಮಕಾಲಿಕರು. ಏಜ್ ಕೂಡ ಇಬ್ಬರದು ಒಂದೇ. ರಾಯರು 1671 ವೃಂದಾವನ ಪ್ರವೇಶ ಮಾಡಿದರೆ 1674 ಇವರು ದೇಹ ಬಿಡ್ತಾರೆ. ಯಾರು ಇಬ್ಬರು ಸಮವಯಸ್ಕರು ಹೆಚ್ಚು ಕಡಿಮೆ. ಆದಷ್ಟಿಂದ ಬಹಳ ಪ್ರೀತಿಯಿಂದ ನೋಡ್ತಾರೆ, ಏನು ಬರೀತೀರಿ ಎಲ್ಲ ಕೇಳ್ತಾರೆ. ಅದಿಷ್ಟು ಓದಿದ್ರಂತ ರಾಯರು ಕೂತ್ಕೊಂಡು, ಭಾರಿ ಖುಷಿ ಆಯ್ತು ರಾಯರಿಗೆ. ಇವತ್ತು ಅಷ್ಟೇ ಟಿಪ್ಪಣಿಗಳು ಓದಬೇಕು ಅಂದರೆ ರಾಯರು ಶ್ರೀವಾಸ್ತೀರ್ಥ ಜೊತೆ ಜೊತೆಯಾಗಿ ಓದ್ತಾರೆ. ಸಾಮಾನ್ಯವಾಗಿ ರಾಯರ ಟಿಪ್ಪಣಿ ಶ್ರೀವಾಸ್ತೀರ್ಥ ಟಿಪ್ಪಣಿ ಎರಡಿತ್ತು ಅಂದಮೇಲೆ ಪುಸ್ತಕ ಅರ್ಥ ಆಗೋದು ಕಷ್ಟ ಇಲ್ಲ ಅಂತ ಅರ್ಥ. ಅಧಿಕಾರ ಯಾವ ಗ್ರಂಥ ಬೇಕಾದರೂ ನಮಗೆ ಅರ್ಥ ಆಗುತ್ತೆ ಅನ್ನಷ್ಟು ಮಟ್ಟಿಗೆ ಪಾಠ ಪ್ರವಚನ ಪರಂಪರೆಯಲ್ಲಿ ಬಹಳ ಕಷ್ಟ. ಪುಸ್ತಕ ಬರೆಯೋದು ದೊಡ್ಡದಲ್ಲ, ಅದು ಜನ ಉಪಯೋಗಿಸ್ಬೇಕಂತ ಬರದ ಮೇಲೆ. ಇವತ್ತು ಎಷ್ಟು ಉಪಯೋಗಿಸ್ತಾರೆ ಅಂದರೆ ಶ್ರೀವಾಸ್ತೀರ್ಥಿಯ ಟಿಪ್ಪಣಿ, ರಾಘವೇಂದ್ರ ಸ್ವಾಮಿ ಟಿಪ್ಪಣಿ ಅಂದ್ಬಿಟ್ರೆ ಮುಗಿದೋಯ್ತು. ಆ ಟಿಪ್ಪಣಿ ಸ್ಥಾನನೇ ಬೇರೆ. ಅನೇಕ ಜನ ಟಿಪ್ಪಣಿ ಅಲ್ಲಲ್ಲಿ ರೆಫರ್ ಮಾಡ್ತಾರೆ, ಇವ್ರು ಹಾಗಲ್ಲ, ಪೂರ್ತಿ ಓದ್ತಾರೆ. ಇವರೇನು ಬರೀತಾರೆ ಅವರೇನು ಬರೀತಾರೆ ಅಂತ ಭಾರಿ ಖುಷಿ ಪಟ್ಟುಬಿಟ್ಟು ನೋಡ್ತಾರೆ. ನಿಮ್ಮ ಜೀವನ ನೋಡಿದರೆ ಹೀಗಿದೆ, ಜೀವನ ನೋಡಿದರೆ ಹೀಗಿದೆ, ನೀವು ನೋಡಿದರೆ ಹೀಗಿದ್ದೀರಿ, ಯತಿಗಳಂತ ಜೀವನ. ಶ್ರೀವಾಸ್ತೀರ್ಥ ಮನೆಯಲ್ಲಿ ಏನು ಗುರುಗಳು ಬೈದಿದ್ದರಲ್ಲ, ಅಲ್ಲಿ ಏನೂ ಇಟ್ಕೊಂಡಿಲ್ಲ. ಅವ್ರು ಕಥೆ ಹೇಳ್ತಾರೆ, ಒಂದ್ಸರಿ ಕಳ್ಳರು ಬಂದರಂತೆ ಅವ್ರ ಮನೆಗೆ. ಕಳ್ಳರು ಬಂದರಂತೆ, ಅದೇನು ಭಯಂಕರ, ಏಳು ಜನ ದರೋಡೆ ಕೊರರು ಬಂದುಬಿಟ್ರಂತೆ. ಬಂದು ಎಲ್ಲ ತೊಗೊಂಡೋಗ್ಲಿಕ್ಕೆ ಪ್ಯಾಕ್ ಮಾಡಿ, ಇರೋದು ತೊಗೊಳ್ಳಿ, ಒಡಕ್ ಪಾತ್ರೆಗಳಾಗಿ ಪ್ಯಾಕ್ ಮಾಡ್ತಾ ಎಲ್ಲ ಕೊಟ್ಬಿಟ್ರಂತೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಎರಡು ಪಾತ್ರೆ ಉಳಿಸ್ಕೊಂಡ್ರಂತೆ ಅಷ್ಟೇ. ಇದನ್ನು ನಾಳೆ ಬೆಳಿಗ್ಗೆ ಕೊಡ್ತೀವಿ, ಇವತ್ತು ಕೊಡೋದಿಲ್ಲ, ನಾಳೆ ಬೆಳಿಗ್ಗೆ ತೊಗೊಳ್ರಿ ಅಂದ್ರಂತೆ. ಯಾಕಂದ್ರೆ ಇವತ್ತು ಏಕಾದಶಿ, ನಾಳೆ ಬೆಳಿಗ್ಗೆ ದೇವ್ರ ನೈವೇದ್ಯಕ್ಕೆ ಏನು ಇಲ್ದಾಗ ಆಗ್ತದೆ, ಅಡಿಗೆ ಮಾಡಿ ಮಧ್ಯಾಹ್ನ ಕೊಟ್ಬಿಡ್ತೀವಿ, ಇನ್ನೂ ಕೊಟ್ಬಿಡ್ತೀವಿ ಅಂತೇಳಿ, ನಾಳೆ ಮಧ್ಯಾಹ್ನಕ್ಕೆ ಇನ್ನೂ ಕೊಟ್ಬಿಡ್ತೀವಿ ಅಂತ. ಇವೆರಡು ಮಾತ್ರ ಬಿಟ್ಟು ಹೋಗ್ರಿ ಅಂದ್ರಂತೆ. ಆ ಕಳ್ಳರು ಹೇಳ್ತಾರೆ, ಆಯ್ತು ನಾಳೆ ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ಅದನ್ನೆಲ್ಲ ಅದಿಷ್ಟು ಮಾತ್ರ ಬಿಟ್ಟು ಹೊರಟುಬಿಟ್ರಂತೆ. ಮರು ದಿವಸ ಬೆಳಿಗ್ಗೆ ಅಡಿಗೆ ಎಲ್ಲ ಮುಗಿಸಿ ಮಾಡಿದ ಮೇಲೆ ಸೀದಾ ಹುಡ್ಕೊಂಡು ಹೋದ್ರಂತೆ ಕಳ್ಳರ ಹತ್ರ ಕೊಡ್ಲಕ್ಕೋಸ್ಕರ. ಕಳ್ಳರಿ ಶಾಕು, ಈ ಒಡಕ್ ಪಾತ್ರೆಗಳು ಪ್ರಮಾಣ ಬಿಡ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅವ್ರ ಕಳ್ಳತನ ಬಿಟ್ಬಿಟ್ರೆ. ಅವರ ಕೃಷ್ಣಾರ್ಪಣ ಇಷ್ಟು ಪ್ರಾಮಾಣಿಕರನ್ನ ಕಂಡೇ ಇಲ್ಲ ಅಂತ ಹೇಳಿಬಿಟ್ಟು ಕಳ್ಳತನ ಬಿಟ್ಟು ಇವರು ಶಿಷ್ಯರಾಗಿಬಿಟ್ರೆ. ಅಷ್ಟರ ಮಟ್ಟಿಗೆ ಶ್ರೀನಿವಾಸ ತೀರ್ಥರು ಬಡತನ ಮತ್ತು ಪಾವಿತ್ರ ಬ್ಯಾಲೆನ್ಸ್ ಮಾಡಿದ್ರು. ರಾಯರು ನೋಡ್ತಾರೆ, ಜೀವನ ನೋಡಿದರೆ ಯತಿಗಳ ಜೀವನದಂತೆ ಜೀವನ ಇದೆ, ಗ್ರಂಥಗಳನ್ನು ನೋಡಿದರೆ ಹಾಗೆ ಬರೀತೀರಿ, ಇನ್ಮೇಲೆ ಶ್ರೀನಿವಾಸ ತೀರ್ಥರು ಒಂದು ಹೆಸರಾಗಲಿ ಅಂತ ಹೇಳ್ತಾರೆ. ತೀರ್ಥ ಪ್ರಶಸ್ತಿ ಇಡೀ ನಮ್ಮ ಪರಂಪರೆಯೊಳಗೆ ಒಬ್ಬ ಗೃಹಸ್ಥ ತೀರ್ಥ ಹಂಚಿಕೊಂಡ ಒಂದೇ ಒಂದು ಇನ್ಸ್ಟೆನ್ಸ್ ಅಂದರೆ ಶ್ರೀನಿವಾಸ ತೀರ್ಥ. ಅದು ಕೊಟ್ಟಿದ್ದು ಯಾರು, ರಾಘವೇಂದ್ರ ಸ್ವಾಮಿಗಳಂಥವ್ರು. ರಾಘವೇಂದ್ರ ಸ್ವಾಮಿಗಳು ಯಾರು ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಮಹಾನುಭಾವರ ತೀರ್ಥ ಅಂತ ಪ್ರಶಸ್ತಿ ಕೊಡ್ಬೇಕಾರೆ ಅವರೆಷ್ಟು ದೊಡ್ಡವರು, ಇವರೆಷ್ಟು ಅರ್ಹರು, ಎರಡನ್ನು ಗಮನಿಸ್ಬೇಕು. ರಾಯರು ಯಾರಿಗೋ ಕೊಡಲಿಲ್ಲ, ಕೊಡಬೇಕಾದವ್ರಿಗೆ ಕೊಟ್ಟರು. ಪ ಸಾಮಾನ್ಯವಾಗಿ ಸಮಕಾಲಿಕರ ಬಗ್ಗೆ ಜನ ಅಷ್ಟೆಲ್ಲ ಗೊಡವೆ ಕೊಡೋದು ಬಹಳ ಕಡಿಮೆ. ರಾಘವೇಂದ್ರ ವಿಶಾಲವಾದ ಗುಣವನ್ನು ಅರ್ಥ ಮಾಡಿಕೊಳ್ಬೋದು. ಕೆಲವರು ಮಠದ ಗಲಾಟೆ ಗೊತ್ತಲ್ಲ ನಮಗೆಲ್ಲ ಕೂಡ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ರಾಯರು ಏನ್ ಮಾಡಿದ್ರು, ತಮ್ಮ ತೀರ್ಥ ಪ್ರಶಸ್ತಿನೇ ಅವ್ರಿಗೆ ಕೊಟ್ಬಿಟ್ರು, ತಮ್ಮ ಹೆಸರು ತೀರ್ಥ ತೆಗೆದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರು ಶುರು ಮಾಡಿಬಿಡ್ತಾರೆ. ಹುಚ್ಚುತನ ಇವೆಲ್ಲ ಕೂಡ ಅದ್ರ ಅತಿ ಎಲ್ಲ ಕೊರಟಾಗ ಅದು ಆಘಾತಕಾರಕವಾದದ್ದು. ಅದಕ್ಕೆ ಏನ್ ಮಾಡ್ತಾರೆ, ಇನ್ನೊಬ್ರು ಹೇಳ್ತಾರೆ ತಿ ಪ್ರಶಸ್ತಿ ಕೊಟ್ಟೇ ಇಲ್ಲ ಅಂದ್ರೆ ಅವ್ರ ಗಲಾಟೆ ಶುರು ಮಾಡಿಬಿಟ್ರೆ. ಆಮೇಲೆ ಎರಡೂ ತಪ್ಪದು. ಈ ಮನುಷ್ಯ ಎಮ್ಮೆ ಕೊಟ್ಟರೆ ವಯಸ್ಸಾರ ತನ್ನ ಎಮ್ಮೆ ಹೋಗ್ಬಿಡುತ್ತ ಅವನಿಗೆ, ಒಬ್ಬ ಪ್ರೊಫೆಸರ್ ಪಾಠ ಮಾಡಿದ ತಕ್ಷಣ ಅವನ ಎಂಬಿ ಇವನ ಎಂಬಿ ಯೂಸ್ ಕಳ್ಕೊಂಡ್ಬಿಡ್ತಾನ, ಈ ಕಾಮನ್ ಸೆನ್ಸ್ ಬೇಕು ಅದಕ್ಕೆ. ಆದ್ದರಿಂದ ತಪ್ಪದು, ತೀರ್ಥ ಪ್ರಶಸ್ತಿ ಗೌರವ ಕೊಟ್ಟರು. ಆದರೆ ಶ್ರೀನಿವಾಸತೀರ್ಥ ಎಷ್ಟು ವಿನಯ ಅಂದರೆ ತಾವು ಬರ್ಕೊಳ್ಳಿಲ್ವಂತೆ. ಶ್ರೀನಿವಾಸತೀರ್ಥ ಅವ್ರು ಪ್ರಶಸ್ತಿ ಕೊಟ್ಟರು ಕೂಡ ಶ್ರೀನಿವಾಸಾಚಾರ್ಯದ ಬರ್ಕೊಂಡ್ರಂತೆ. ಈ ವಿಷಯ ಅವ್ರ ಗುರುಗಳಿಗೆ ಗೊತ್ತಾಯ್ತು, ಯಾದವಾರಿಗೆ ಯಾದವಾರಿಗೆ ಗೊತ್ತಾಯ್ತು. ಭಾರಿ ಖುಷಿಯಾಯ್ತು ಅವರಿಗೆ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಭಾರಿ ಗೌರವ ಅವರಿಗೆ. ಅಂಥವ್ರು ಕೊಟ್ಟ ಪ್ರಶಸ್ತಿನ ನೀನು ಹಾಕೋಬೇಕು, ಶಿಷ್ಯನಿಗೆ ಹೇಳಿದಂತೆ ಹಾಕೋಬೇಕು, ಅವ್ರು ಕೊಟ್ಟಿದ್ದಾರೆ ಹಾಕೋಬೇಕು ಅಂತೇಳಿ ತಾವು ಬರ ಸೇರಿಸಿದ್ರೆ ತೀರ್ಥ ಅಂತ ಹೇಳ್ಬಿಟ್ಟು. ಅಂದ್ರೆ ಎಷ್ಟು ವಿನಯ ಇತ್ತು, ಅವ್ರು ಗುರುಗಳು ಒಪ್ಪಿದ್ದೇನೆ ಮಾತ್ರ ತಗೊಂಡ್ರೆ ಹೊರತು ಬೇರೆ ಇದು ಮಾಡಕ್ಕೆ ಹೋಗ್ಲಿಲ್ಲ. ಇಷ್ಟರ ಮಟ್ಟಿಗೆ ಶ್ರೀನಿವಾಸ ತೀರ್ಥರು ಯಾದವಾರ್ಯರು ಒಂದ್ಸರಿ ದೊಡ್ಡ ಸಭೆಯಲ್ಲಿ ಯಥಾಪ್ರಕಾರ ತಿರುಪತಿಗೆ ಹೋಗಿದ್ರಂತೆ. ಅಲ್ಲಿ ಯಾರೋ ಸುಧಾಮಂಗಳ ಮಾಡ್ತಾ ಇದ್ರು ಆಚಾರ್ಯರು. ಇವ್ರು ಯಥಾಪ್ರಕಾರ ಲಾಸ್ಟ್ ಸೀಟ್ ಕೂತ್ಕೊಂಡ್ಬಿಟ್ರು ಒಂದ್ ಕಡೆ. ಸುಧಾ ಮಂಗಳ ಮಾಡ್ತಾ ಮಾಡ್ತಾ ಏನ್ ಮಾಡಿದ್ರಂತೆ, ಎಲ್ಲೋ ಒಂದ್ ಕಡೆ ಪರಿವಾರ ಟಿಪ್ಪಣಿಯನ್ನು ಬೈದು ಬಿಟ್ರಂತ ಆಚಾರ್ಯ ಭಾವ ಮಾಡ. ಆಗೆದ್ರಂತೆ ಇವರು, ಬುದ್ಧಿ ಇದೆ ನಿಮ್ಗೇನಾದ್ರು ಕೂಡ, ಪರಿಮಳ ಅಂದ್ರೆ ಏನು, ನೀವು ಹೇಳೋದು ಅಂದ್ರೆ ಏನು ಅಂತೇಳಿ ಎಲ್ಲ ವಾಕ್ಯ ಅರ್ಥ ಮಾಡಿ, ಅವರು ತಪ್ಪು ಇನ್ಮೇಲೆ ಪರಿಮಳ ಟಿಪ್ಪಣಿ ಬಿಟ್ಟು ಪಾಠ ಹೇಳಿದ್ರೆ ಅಂತ ಶಪಥ ಮಾಡಿ ಅಂತ ಹೇಳಿ ಮಾಡಿಸಿದ್ರೆ. ಅಷ್ಟು ದೊಡ್ಡವರು ಯಾದವಾರ್ಯ ರಾಯರ ಬಗ್ಗೆ ಭಾರಿ ಗೌರವ ಅವ್ರಿಗೆ. ಅಂಥವ್ರು ಕೊಟ್ಟಿದ್ದನ್ನು ಬೇಡ ಅನ್ನಬಾರದು ಅಂತ ಹೇಳಿ ಸ್ವೀಕಾರ ಮಾಡಲಿಕ್ಕೆ ಹೇಳಿದ್ರಂತೆ. ಮುಂದೆ ಒಂದ್ಸರ್ತೆ ಸಂಚಾರ ಕ್ರಮೇಣ ರಾಯರು ಎಲ್ಲೋ ಇದ್ದ ಕಾಲಕ್ಕೆ ಚಾತುರ್ಮಾಸದಲ್ಲಿ ಶ್ರೀನಿವಾಸ ತೀರ್ಥರು ಅಲ್ಲಿ ಹೋಗ್ತಾರೆ ಒಂದ್ಸಲ. ಎಲ್ಲ ಮುಗೀತದೆ, ಅವತ್ತಿನ ದಿವಸ ಊಟಕ್ಕೆ ಕೂತಾಗ ಒಂದು ಪ್ರಸಂಗ ಬಂತು. ಮೊದಲನೇ ವೃತ್ತದಲ್ಲಿ ಸಾಸಿವೆ ಬರೋದಿಲ್ಲ, ಸಾಮಾನ್ಯ ಬೇರೆ ಉತ್ತರಾದಿ ಮಠ ಭದ್ರಾದ ಮಠಗಳಿಗೆ ಸಾಸಿವೆ ಬರೋದಿಲ್ಲ. ಕೆಲವು ಮಠದ ಸಾಸಿವೆ ಉಪಯೋಗಿಸ್ತಾರೆ, ರಾಯರ ಮಠದ ಸಾಸಿವೆ ಉಪಯೋಗಿಸ್ತಾರೆ. ಅದಕ್ಕೊಂದು ಕಥೆ ಹೇಳ್ತಾರೆ, ಕನಕದಾಸರು ಕೊಟ್ಟರು ಅಂತ ಹೇಳ್ತಾರಲ್ಲ, ಮೊದಲು ಅವರು ಉಪಯೋಗಿಸ್ತಿದ್ದಿಲ್ಲ. ಒಬ್ಬ ಸಂಚಾರ ಕ್ರಮೇಣ ಹೋದ ಕಾಲಕ್ಕೆ ಮೊನ್ನೆ ಮಾನ್ವಿಗೆ ಹೋದಾಗ ತೋರಿಸ್ತಾರೆ, ಸಂಜೀವರಾಯನ ಗುಡಿ ಅಂತ ಒಂದಿದೆ. ಮಾನ್ವಿಯಿಂದ ಚಿಕ್ಕಲಪರಿಗೆ ಹೋಗ್ತಾ ದಾರಿ ಒಳಗೆ 3 ಕಿಲೋಮೀಟರ್ ದೂರದಲ್ಲಿ ಸಂಜೀವರಾಯರ ಗುಡಿ, ಪ್ರಾಣದೇವರ ಗುಡಿ ಇದೆ. ವ್ಯಾಸರಾಯ ಪ್ರತಿಷ್ಠಾಪಿಸಿದ ಪ್ರಾಣದೇವರು. ರಾಯರು ಮೊದಲೇ ಚಾತುರ್ಮಾಸ್ಯಕ್ಕೆ ಅಲ್ಲಿ ಕೂತಿದ್ರು. ರಾಯರ್ ಫಸ್ಟ್ ಚಾತುರ್ಮಾಸ್ಯ ಅಂದರೆ ಸುಮಾರು 1623, ಫಸ್ಟ್ ಚಾತುರ್ಮಾಸ 1623 ಆಗಿತ್ತು. ಆಗ ಅಲ್ಲಿ ಚಾತುರ್ಮಾಸ್ಯ ಕೂತಿದ್ದಂತೆ ರಾಯ. ಇವತ್ತು ರಾಯರ ಮಠದ ಅಧೀನದಲ್ಲೇ ಇದೆ ಗುಡಿಯೆಲ್ಲ. ಅಲ್ಲಿ ಕೂತಾಗ ಅಲ್ಲಿ ಆತ ಇದ್ದಿದ್ದು ಒಬ್ಬ ಕುರುಬ, ಕನಕದಾಸರು ಹುಟ್ಟಿ ಬಂದರು ಅಂತ ಹೇಳ್ತಾರಲ್ಲ, ಆತ ಬಂದು ಕಾಣಿಕೆ ಏನು ತಂದಿ ಅಂತ ಕೇಳಿದ್ರೆ ಸಾಸಿವೆ ಕೊಟ್ಬಿಟ್ಟೆ ಅಂತ ಅಂದ್ಬಿಟ್ಟು. ಮೊದಲನೇ ವ್ರತ ಅದು, ಚಾತುರ್ಮಾಸ್ಯ ವ್ರತ ತಾನೆ, ಮೊದಲೆಲ್ಲ ಸಾಸಿವೆ ಬರೋದಿಲ್ಲ, ಶಿಷ್ಯರು ಬರೋದಿಲ್ಲ ಅಂತ ರಾಯರು ಹೇಳ್ತಾರೆ, ಬರುತ್ತೆ ಉಪಯೋಗಿಸಿ ಅಂತ ಹೇಳ್ಬಿಟ್ರೆ. ಅವತ್ತಿಂದ ಮಠದಲ್ಲಿ ರಾಯರ ಮಠದಲ್ಲಿ ಸಾಸಿವೆ ಉಪಯೋಗಿಸ ಪದ್ಧತಿ ಬಂತು. ಮೊದಲು ಉಪಯೋಗಿಸ್ತಿರಲಿಲ್ಲ, ಅವತ್ತಿಂದ ಉಪಯೋಗಿಸ್ತಾರೆ. ಇವರೇನಾಯ್ತು, ಅಲ್ಲಿ ಹೋಗಿದ್ದಾರೆ ಸಾಸಿವೆ, ಉತ್ತರಾಯ ಮಠಕ್ಕೆ ಸಾಸಿವೆ ಬರೋದಿಲ್ಲ, ಇವರು ಉತ್ತರಾಯ ಮಠ ಶಿಷ್ಯರು. ಅದಕ್ಕೆ ಸಾಸಿವೆ ಹಾಕ್ಲಿಕ್ಕೆ ಹಾಕಿದ್ದಂತ ತಕ್ಷಣ ಇಲ್ಲ ನಾವು ತಗೊಳ್ಳೋದಿಲ್ಲ ಅಂತ ಹೇಳಿದ್ರಂತೆ. ಸರಿ ಅಂಥೇಳಿ ರಾಯರ ವಿಷಯ ಗೊತ್ತಾಗ ಬೇರೆ ಮಾಡಿ ಹಾಕಿ ಅಂತ ಬೇರೆ ವ್ಯವಸ್ಥೆ ಮಾಡಿ ಮುಗಿಸ್ಬಿಡ್ತಾರೆ. ಆಮೇಲೆ ಮಂತ್ರಾಷ್ಟ್ರತೆ ಕೊಡ್ತಾರೆ, ಹೋಗ್ಬೇಕಾದ್ರೆ ತಗೊಳ್ಳಿ ಅಂಥೇಳಿ ನಿಮ್ಮ ಗುರುಗಳಿಗಿರುವಂತೆ ಮಂತ್ರಾಷ್ಟ್ರತೆ ಕೊಡ್ತಾರೆ, ನಿಮಗೆ ಅಂತ ಇವರು ಮಂತ್ರಾಷ್ಟ್ರತೆ ಕೊಡ್ತಾರೆ. ಎರಡು ತಗೊಂಡು ಹೋಗ್ತಾರೆ ಅವರು ತಮ್ಮೂರಿಗೆ ಹೋಗ್ತಾರೆ. ಆಮೇಲೆ ಏನು ಹೇಳಿದ್ರು, ರಾಯರು ಏನು ಮಾತಾಡಿದ್ರು ಅಂತ ಎಲ್ಲ ಮಾತಾಡಿ ಭಾರಿ ಸಂತೋಷಪಟ್ಟರು ಅಂತೆಲ್ಲ ಹೇಳಿದ ಮೇಲೆ ಮಂತ್ರಾಷ್ಟ್ರತೆ ಕಳಿಸಿದಾರ ನಮಗೆ ಅಂತ ಕೇಳ್ತಾರೆ. ತಗೊಳ್ಳಿ ಅಂತ ಕೊಟ್ಟರಂತೆ, ಫಸ್ಟ್ ಕ್ಲಾಸ್ ಮಂತ್ರಾಷ್ಟ್ರತೆ ಇರುತ್ತೆ. ನಿಮ್ಮ ಮಂತ್ರಾಷ್ಟ್ರತೆ ಎಲ್ಲಿ ಅಂತ ಕೇಳ್ತಾರೆ. ತೆಗಿತಾರೆ ಕಪ್ಪಾಗಿಬಿಟ್ಟಿರ್ತೀವಿ, ಇವ್ರ ಮಂತ್ರಾಷ್ಟ್ರತೆ ಕಪ್ಪಾಗಿಬಿಟ್ಟಿತ್ತಂತೆ. ತಕ್ಷಣ ಅವ್ರಿಗೆ ಆಶ್ಚರ್ಯ ಆಯಿತು, ಮುಖ ಇಷ್ಟ ಆಗಿಬಿಡುತ್ತೆ ಯಾತಕ್ಕೆ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಏನಾಯಿತು ಅಂತ ಕೇಳ್ತಾರೆ. ಇಲ್ಲ ಊಟಕ್ಕೆ ಕೂತ ನಾನು ಸಾಸಿವೆ ತಿಂಬೋದಿಲ್ಲ ಅಂತ ಬಿಟ್ಟುಬಿಟ್ಟೆ ಅಂತೇಳಿ. ತಕ್ಷಣ ಮಾಡಬಾರ್ದು ಅಂತ ಇದೆಲ್ಲರೂ ತಿಳ್ಕೊಂಡಿರ್ಬೇಕಿಲ್ಲ. ಯಾವ್ದಾದ್ರು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋದ ಕಾಲಕ್ಕೆ ಅವರ ಸಂಪ್ರದಾಯ ತಕ್ಕಂತೆ ನಡ್ಕೋಬೇಕು, ಅವ್ರು ನಮ್ಮ ಸಂಪ್ರದಾಯಲ್ಲಿ ಹೇರಬಾರ್ದು. ಅಲ್ಲಿ ಏನೋ ಮಾಡಿರ್ತಾರೆ, ಎಲ್ಲ ಉಡುಪಿ ಮಠಗಳಿಗೆ ಹೋಗ್ತೇವೆ ಅಂತ ತಿಳ್ಕೊಬೋದು. ಅವ್ರಿಗೇನೋ ಅವತ್ತು ದ್ವಾಸಿಯಾಗಿರುತ್ತೆ ಅಂತ ತಿಳ್ಕೊಬೋದು. ನಾವು ಅದನ್ನೇ ಅನುಷ್ಠಾನ ಮಾಡ್ಬೇಕು. ಅವ್ರದ್ದೇನು ಅಲ್ಲಿ ದೊಡ್ಡ ಸ್ಥಾನಕ್ಕೆ ಹೋದ ಕಾಲಕ್ಕೆ ನಾವು ವ್ಯತ್ಯಾಸ ಮಾಡಕ್ಕೆ ಹೋಗ್ಬಾರ್ದು. ಅವ್ರೇನು ಉಪಯೋಗ ಗುಳ್ಳ ಸಾಮಾನ್ಯ ಬೇರೆ ಕಡೆ ತಿಂಬೋದಿಲ್ಲ, ಆ ಉಡುಪಿಯಲ್ಲಿ ದೋಷ ಇಲ್ಲ, ಅವ್ರು ತಗೊಳ್ತಾರೆ. ಅದಕ್ಕೆ ಆಕ್ಷೇಪಣೆ ಮಾಡಬಾರ್ದು, ಮಾಡಿದ್ರೆ ತಪ್ಪಾಗುತ್ತೆ. ಇದೆಲ್ಲ ಕಥೆಗೂ ಒಂದು ಮೂಲ ಇದು, ಒಂದು ಹಾಗೆ ಮಾಡಬಾರ್ದಾಗಿತ್ತು, ಅದಕ್ಕೆ ಹಾಗಾಗಿದೆ. ಮತ್ತೆ ಹೋಗ್ರಿ, ಹೋಗಿಬಿಟ್ಟು ಸರ್ ಸರಿಯಾಗಿ ಅವ್ರು ಹಾಕಿದ್ದರೆ ಊಟ ಮಾಡ್ಕೊಂಬನ್ನಿ, ಸರಿ ಹೋಗುತ್ತೆ ಅಂತೇಳಿ ಕಳಿಸ್ಕೊಟ್ರಂತೆ. ಮತ್ತೆ ಹೋಗಿ ಮಾಡಿದ್ರಂತೆ, ಆಮೇಲೆ ತೆಗೆದ್ರೆ ಸರ್ ಮತ್ತೆ ಬೆಳಗಾಗಿ ಸರಿಯಾಗಿತ್ತು. ಇದು ಯಾತಕ್ಕೆ ಹೇಳ್ತಾರೆ, ದೊಡ್ಡ ಪ್ರತಿಷ್ಠೆ ಮಾಡಬಾರ್ದು. ಗಯಕ್ಕೆ ಹೋಗಿ ಏನೋ ಬಿಟ್ಟಿರ್ತಾರೆ, ದೊಡ್ಡ ಸ್ಥಾನಕ್ಕೆ ಹೋಗಿದ್ರೆ ಬಡಿಸ್ಬಿಡು, ಪ್ರಸಾದ ಅಂತ ಕೊಟ್ಬಿಡು, ಏನು ಬಿಟ್ಟು ಬಂದೀನಿ ಅಂತ ಬಿಸಾಕಿಬಿಟ್ರೆ ಭಾಳ ತಪ್ಪಾಗುತ್ತೆ. ಆ ಸ್ವೀಕಾರ ಮಾಡಬೇಕು, ಮತ್ತೆ ಕೇಳಿ ಹಾಕಿ ಸುಳಿದಾವೆಲ್ಲ ಮಾಡಬಾರ್ದು, ಮತ್ತೆ ಮನೆಯಲ್ಲಿ ಮತ್ತೆ ಉಪಯೋಗಿಸ್ಬಾರ್ದು. ಅಲ್ಲಿ ಹೋದಾಗ ಎಷ್ಟೋ ಅಷ್ಟೇ ಹೊರತು ಹೇಗೋ ತೊಗೊಂಬಿಟ್ಟೆ ಅಂತ ಮತ್ತೆ ಕಂಟಿನ್ಯೂ ಮಾಡಬಾರ್ದು. ನಮ್ಮ ಇದ್ರೆ ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಸಂಪ್ರದಾಯ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಅಲ್ಲಿ ಹೋದ ಕಾಲಕ್ಕೆ ಅನುಷ್ಠಾನ ಮಾಡೋಕೆ ನಮ್ಮ ಕರ್ತವ್ಯ. ಧರ್ಮ ಸೂಕ್ಷ್ಮ ಅಲ್ಲಿ ಹೇಳ್ಕೊಡ್ತಾ ಶಿವ ಒಪ್ಕೊಂಡ್ಬಿಟ್ರಂತ ಶಿವಾಸ ತೀರ್ಥ. ಆದಷ್ಟು ಭಾರಿ ಗ್ರೇಟ್ ಅವರು, ಆಮೇಲೆ ಏನು ಹಠ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ತಪ್ಪು ಮಾಡಬಾರ್ದು, ಮಾಡಿ ತಿದ್ಕೊಂಡ್ಬಿಡ್ಬೇಕು. ತಿದ್ಕೊಂಡ್ಬಿಟ್ಟು ಭಾರಿ ಖುಷಿ ಪಡ್ತಾರೆ. ಇದು ರಾಯರಿಗೂ ಶ್ರೀನಿವಾಸ ಇಂಥ ಶ್ರೀನಿವಾಸ ತೀರ್ಥರು ದೊಡ್ಡ ಕೆಲಸ. ಅವ್ರ ಮಗನ ತಯಾರು ಮಾಡ್ತಾರೆ, ವೆಂಕಟಪತ್ಯಾಚಾರ ಅಂತ ಅವ್ರ ಮಗ. ಅವರು ದೊಡ್ಡ ಜ್ಞಾನಿಗಳು ವೆಂಕಟಪತ್ಯಾಚಾರ. ಅವ್ರ ಮಕ್ಕಳು ಜ್ಞಾನಿಗಳು ಮತ್ತೆ ಇವತ್ತಿನವರೆಗೂ ಫ್ಯಾಮಿಲಿ ಉಳ್ಕೊಂಡು ಬಂದಿದೆ. ಸುಧಾ ಪಂಡಿತರಿದ್ದಾರೆ ಇವತ್ತಿನವರೆಗೂ, ಬಹಳ ಆಶ್ಚರ್ಯ ಅಂದ್ರೆ ಇವತ್ತಿನವರೆಗೂ ಸುಧಾ ಪಂಡಿತರಿದ್ದಾರೆ ಅಂದ್ರೆ ಯಾದವರು ಎಷ್ಟು ಚೆನ್ನಾಗಿ ಪಾಠ ಹೇಳಿಕೊಟ್ಟಿರಬೇಕು, ಎಷ್ಟು ಶ್ರದ್ಧೆಯಿಂದ ಡೆವಲಪ್ ಮಾಡಿರಬೇಕು. ಆ ವಂಶದಲ್ಲಿ ಎಷ್ಟೋ ಜನ ಸ್ಟಾಪ್ ಆಗಿಬಿಡುತ್ತೆ, ಅವರೇ ಓದಿಗೆ ಗೊತ್ತಿರೋದಿಲ್ಲ. ಮುಂದೆ ಅಂತೂ ಸಾಮಾನ್ಯವಾಗಿ ಮುಂದುವರೆ ಈಗಿನ ಕಾಲದಲ್ಲಿ ಬಹಳ ದುಸ್ತರ. ಅವರು ಆ ತಯಾರು ಮಾಡಿ ಅವರು ತುಂಬ ಗ್ರಂಥಗಳು ಬರೆದಿದ್ದಾರೆ. ಇವರು ಯಾದವಾರ್ಯರು ಹಾಗೆ, ಇವರು ಹಾಗೆ. ಯಾದವಾರ್ಯರ ಗ್ರಂಥಗಳಲ್ಲಿ ಸುಧಾ ಟಿಪ್ಪಣಿ, ಯಾದುಪತ್ಯ, ಪಂಡಿತರ ಪ್ರಸಿದ್ಧಿ ಒಂದು. ಸುಧಾಯಾಮ್ ಅದ್ವಿತೀಯೋಸ್ಮಿ, ಯಾದುಪತ್ಯ ವಿಶೇಷತಃ ಅಂತ ಹೇಳ್ಕೊಳ್ಳೋದು. ಸುಧಾ ಭಾರಿ ಚೆನ್ನಾಗಿ ಓದಿದ್ದೇನೆ, ಯಾದುಪತ್ಯ ಓದಿದ್ದೇನೆ ಅಂತ ಹೇಳ್ಕೊಂಡು ಭಾರಿ ಗೌರವವಂತವ್ರಿ. ಅಷ್ಟರ ಮಟ್ಟಿಗೆ ಗ್ರಂಥ ಬರೆದವರು. ಶ್ರೀನಿವಾಸ ತೀರ್ಥ ಟಿಪ್ಪಣಿಗಳಂತೂ ಎಲ್ಲದಕ್ಕೂ ಬರೀತಾರೆ. ರಾಯರು ಎಷ್ಟಕ್ಕೆ ಬರೀತಾರೆ, ಶ್ರೀನಿವಾಸ ಅಷ್ಟಕ್ಕೂ ಬರೆದಾರೆ. ಇಬ್ಬರದ್ದು ಪ್ಯಾರಲಲ್ಲ, ಇವರೊಂದು ಅವರೊಂದು. ಎಷ್ಟು ಬರೆದ್ರು ಕೂಡ ಇಬ್ಬರಲ್ಲೂ ಹೊಸ ವಿಷಯಗಳು. ಅವ್ರದ್ದೊಂದು ಅವ್ರದ್ದು ಯುನಿಕ್ಕು, ಇವ್ರದ್ದು ಯುನಿಕ್. ಅವ್ರ ಸ್ಟೈಲ್ ಅವ್ರದೇ, ಇವ್ರ ಸ್ಟೈಲ್ ಇವ್ರದೇನೆ. ಪರಸ್ಪರ ಇವ್ರ ಹೆಸರು ದೀಪ ಮಡಿಮಾಳಾಚಾರ್ಯವ್ರನ್ನ ಕೋಟ್ ಮಾಡ್ತಾರೆ, ಶ್ರೀನಿವಾಸ ತೀರ್ಥ ಹೇಳ್ತಾರೆ ಅಂತ ಕೋಟ್ ಮಾಡ್ತಾರೆ ರಾಯರನ್ನು. ಅಷ್ಟು ಗೌರವದಿಂದ ಕಾಣುತ್ತಾರೆ, ಅವರ ಒಂದು ಸೌಹಾರ್ದಕ್ಕೆ ನಿದರ್ಶನ. ಅದರಲ್ಲಿ ಶ್ರೀನಿವಾಸ ತೀರ್ಥರು ಗ್ರಂಥಗಳು ಹಾಗೆ ವ್ಯಾದವಾರ ಗ್ರಂಥಗಳು ಅಂತ ಹೇಳಿದೆ. ಪ್ರತಿನಿತ್ಯ ಹೇಳ್ತಿಲ್ಲ, ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದ ಮದ್ವಾಕ್ಯ ಸರಣಿರ್ಭೂಯ ಶ್ರೀಮದ್ ಆಚಾರ್ಯ ಭಾವ. ಯಾದವಾರ ಶ್ಲೋಕ ಸರಸ್ವತಿಯ ಮೇಲೆ, ಭಾರತೀಯ ಮೇಲೆ ಬರೆದಂತಹ ಯಾದವಾರ ಶ್ಲೋಕ. ಉಮೇಶಾದ್ಯಾಹ ಸುಮನಸಃ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕೃತ ಮನೋಮೇ ಮಧ್ವಭಾವಗಂ. ಇದೆಲ್ಲ ಯಾದವಾರ ಶ್ಲೋಕಗಳವೆಲ್ಲ ಕೂಡ ಅಪೂರ್ವ ರೀತಿಯಲ್ಲಿ ದೇವತೆ ಸರಳವಾದ ಶ್ಲೋಕಗಳನ್ನು ಬರೀತಾರೆ. ಇನ್ನು ಇವರು ಹೇಗೆ ವೇದೇಶ ತೀರ್ಥರನ್ನ ಹೆಸರು ಹೇಳದೆ ಯಾವ ಗ್ರಂಥನೂ ಹೇಗೆ ಯಾದವರೇ ಬರೆಯೋದಿಲ್ಲೋ, ಅದೇ ರೀತಿ ಯಾದವರ ಹೆಸರು ಶ್ರೀನಿವಾಸ ತೀರ್ಥ ಯಾವುದನ್ನೂ ಬರೆಯೋದಿಲ್ಲ. ಪ್ರತಿ ಸತ್ತೆ ಯಾದವಾರ್ಯ ಗುರುವಣಾಂ ಪಾದ ಪಂಕಜೆ, ಗುರುಗಳ ಪಾದಕಮಲ ಇಟ್ಟುಕೊಂಡೇ ಮುಂದೆ ನನ್ನ ಕೆಲಸ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗ್ರಂಥದಲ್ಲಿ ಬರೀತಾರೆ. ಮೊದಲೊಮ್ಮೆ ಕೊನೆಗೊಮ್ಮೆ, ಆರಂಭದಲ್ಲಿ ಬರೀತಾರೆ ಮತ್ತೆ ಕೊನೆಗೆ ಬರೀತಾನೆ. ಬರೆದಿದ್ದೆಲ್ಲ ಸ್ವಂತ ಏನೂ ಅಲ್ಲ, ಯಾದವಾರ್ಯರ ಮಾತುಗಳನ್ನ ಬರೀತಾನೆ ಅಷ್ಟೇನೆ. ಇಷ್ಟು ದೀಕ್ಷೆಯನ್ನು ತೋರಿಸಿದವರು ಶ್ರೀನಿವಾಸ ತೀರ್ಥರು. ಅದ್ರ ಫಲಿತಾಂಶ ವಂಶ ಇವತ್ತು ಹಾಗೆ ಉಳ್ಕೊಂಡು ಬಂದು ನಿರ್ವಿಘ್ನವಾಗಿ ಸಾಧನೆ ಮಾಡಲಿಕ್ಕೆ ಒಳ್ಳೆ ಅನುಕೂಲವಾಗಿದೆ. ಇಂಥ ಇಬ್ಬರು ಮಹಾನುಭಾವರವರು. ಮತ್ತೆ ಯಾದವಾರ್ಯರ ಸಿದ್ಧಿ, ಇನ್ನು ಅನೇಕ ಮಂತ್ರ ಸಿದ್ಧಿ. ಶ್ರೀನಿವಾಸ ತೀರ್ಥರಿಗೆ ಮಂತ್ರ ಹೇಳಿಕೊಟ್ರಂತೆ ಒಂದು ಸಲ. ಮೊದಲು ಹೇಳಿ ನಾನು ಸಿದ್ಧಿ ಬಂದಮೇಲೆ ಇನ್ನೊಂದು ಮಂತ್ರ ಹೇಳಿಕೊಡೋದು, ರಾಮ ಮಂತ್ರ ಹೇಳಿಕೊಟ್ರಂತೆ. ಅವ್ರು ಪ್ರಾಕ್ಟೀಸ್ ಮಾಡಿ ಜಪ ಮಾಡ್ತಾ ಇದ್ದಾರೆ. ಒಂದು ದಿವಸ ಎಲ್ಲೋ ಹೋಗಿದ್ರು. ಆ ಕಾಲಕ್ಕೆ ಏನಾಯಿತು, ಒಬ್ಬನೇ ಅವನು ಬಂದ, ಒಂದು ಹಸುವನ್ನು ಅವನು ಕೊಂದುಬಿಟ್ಟಿದ್ದ. ಅದು ಯಾವ ರೀತಿ ಕೊಂದಿದ್ದಲ್ಲ, ಆ ರೀತಿ ಹಸುಗಳು ಸಾಯುತ್ತೆ. ಗಮನದಲ್ಲಿರಲಿ, ಒಂದು ಗೋದಾನ ಅಂತ ಮಾಡ್ತಾರೆ ಅಂತ ತಿಳ್ಕೊಬೋಣ. ಸಾಮಾನ್ಯ ಗೋವುಗಳನ್ನು ಆ ಪ್ರದೇಶದಲ್ಲಿ ಸಿಗೋ ಗೋವುಗಳನ್ನು ದಾನ ಮಾಡೋದು ಭಾರಿ ಶ್ರೇಷ್ಠ. ಇಲ್ಲಿ ಪ್ರದೇಶದ ಗೋವುಗಳನ್ನು ಬೇರೆ ಪ್ರದೇಶಕ್ಕೆ ದಾನ ಕೊಡ್ತೇವಲ್ಲ, ಅಲ್ಲಿಗೆ ಅವು ಸೂಟ್ ಆಗಲ್ಲ. ಸಾಮಾನ್ಯವಾಗಿ ಅಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಕೆಲವಂತೂ ಭಾರಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ, ಬಿಟ್ಟು ಹೋಗೋದೇ ಇಲ್ಲ. ನಾನೇ ಒಂದು ಕೇಸ್ ನೋಡಿದ್ದೆ, ದಾವಣಗೆರೆಯಲ್ಲ ಒಬ್ಬರು ಶಿವಮೊಗ್ಗಕ್ಕೆ ಅವನು ಗೋದಾನ ಮಾಡಿದರು. ಲಾರಿಯಲ್ಲಿ ಹಾಕಿ ಕಳಿಸ್ಕೊಟ್ರು, ದಾವಣಗೆರೆಯಿಂದ ಲಾರಿಯಲ್ಲಿ ಹಾಕಿ ಕಳಿಸ್ಕೊಟ್ರು. ಹಸು ಏನು ಮಾಡಿದ್ರು ಹೋಗ್ತಾ ಇಲ್ಲ, ಕಷ್ಟಪಟ್ಟು ಲಾರಿಯಲ್ಲ ಕಳಿಸಿದ್ರು. ಅದು ಬಿಡಿಸ್ಕೋಬೇಕು ಅಂತ ಒದ್ದಾಡ್ತಾ ಇದೆ. ಎಷ್ಟು ತಮಾಷೆ ಅಂದ್ರೆ ಶಿವಮೊಗ್ಗ ಹೋಗೋದು ಸತ್ಯ ಹೋಯ್ತದೆ, ಶಿವಮೊಗ್ಗಕ್ಕೆ ಹೋಗೋ ಹೊತ್ತಿಗೆ ಸತ್ಯ ಹೋಗ್ಬಿಡುತ್ತೆ ಹಸು. ಅದು ತಮಾಷೆ ಅಂತ ಕೇಳಿದರೆ ಗೋದಾನ ಮಾಡಿದ್ದು ಸತ್ತು ಹೋಯ್ತದೆ, ಅದು ಹೊಂದ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ. ಇಲ್ಲಿ ಅಟ್ಯಾಚ್ಮೆಂಟ್ ಅಷ್ಟಿರ್ತವೆ. ಆ ರೀತಿ ಪ್ರಸಂಗ, ಅಲ್ಲಿ ಗೋ ಸತ್ತು ಹೋಯ್ತು ಯಾವುದೋ ಅಂತ. ಆ ಭಾರಿ ದುಃಖ ಆಯ್ತು ಆತನಿಗೆ, ಕೊಂದವನಿಗೆ. ಎಷ್ಟು ಪರಿಚಯ ಆಯ್ತಲ್ಲ, ನಾನು ಬುದ್ಧಿಪೂರ್ವಕ ಕೊಂದಿದ್ದಲ್ಲ, ಏನೂ ಅಲ್ಲ, ಸತ್ತವೇ ಬಿಡ್ತು ಅಂತ ಹೇಳಿ ಯಾವ ಎದ್ರೆ ಕೂತ್ರೆ ಅಂಬಾ ಅಂಬ ಅಂತ ಕಿರಿಸ್ದಾಗ ಆಗ್ತಿದ್ದ, ಕಿವಿಯೊಳಗೆ ಅಂಬಾ ಅಂತ ಕೂದಾಗ ಆಗೋದು. ಆ ನಿದ್ದೆ ಎಲ್ಲ ಗಿದ್ದಿಲ್ಲ, ಅದೇ ಯಾವಾಗಲೂ ಅದೇ ಬಿದ್ದ ಪಾಪ. ಸಂಚಾರ ಮಾಡ್ತಾ ಇವ್ರ ಹತ್ರ ಬಂದ, ಯಾರ ಕರ ತೀರ್ಥಯಾತ್ರೆ ಮಾಡೋದ್ರು ಮಾಡ್ದ, ಹೋಗ್ಲಿಲ್ಲ. ಇನ್ನೇನೋ ಮಾಡೋ ದಾನ ಮಾಡೋದು ಮಾಡಲಿಲ್ಲ, ಹೋಮ ಮಾಡದ ಹೋಗ್ಲಿಲ್ಲ, ಏನ್ ಮಾಡಿದ್ರು ಹೋಗ್ಲಿಲ್ಲ. ಕೊನೆಗೆ ಇವರು ಎಲ್ಲೋ ಬಂದಿದ್ದು ತುಳಸಿ ತರಲಕ್ಕೆ ಅಂತ ಬಂದಿದ್ರು, ನೋಡ್ದ ಅವ್ರ ಮುಖ ದುಃಖ ನೋಡಿ ಇವ್ರು ಕೇಳಿದ್ರು, ಏನ್ ವಿಷಯ ಅಂತ ಕೇಳಿದ್ರು. ಎಲ್ಲ ದುಃಖ ಹೇಳ್ಕೊಂಡ, ಹೀಗಾಗಿದೆ ಅಂತೇಳಿ. ಆಯ್ತಾ, ಪಶ್ಚಾತ್ತಾಪಟ್ಟಿದ್ದೆ? ಹೌದು, ಪಶ್ಚಾತ್ತಾಪಟ್ಟೆ, ಹೋದ್ರೆ ಸಾಕಾಗಿದೆ ಅಂತ ಹೇಳಿದ. ಆಯ್ತು, ಕರೆದಲ್ಲಿ ರಾಮ ಅಂತ ಕಿವಿಯಲ್ಲಿ ಹೇಳಿದ್ರಂತೆ, ರಾಮ ಅಂತ ಹೇಳಿದ್ರು. ಈಗ ಹೇಗಿದೆ ಅಂತ ಕೇಳಿದ್ರು. ತಕ್ಷಣ ಅವರು, ಇಲ್ಲ ಈಗ ಎಲ್ಲ ದೂರ ಕುದಿರಾಗ ಆಗ್ತದೆ, ಕಿವಿಯೊಳಗೆ ಕುದಿರಾಗ ಆಗ್ತಿತ್ತಲ್ಲ, ಸ್ವಲ್ಪ ದೂರ ವಾಲ್ಯೂಮ್ ಕಡಿಮೆ ಮಾಡಿದಾಗ ಸ್ವಲ್ಪ ದೂರ ಕಡಿಮೆ ಆಗಿದೆ, ಸಮಾಧಾನ. ಇನ್ನೊಮ್ಮೆ ರಾಮ ಅಂತ ಹೇಳಿದ್ರು. ಈಗ ಹೇಗಾದೆ ಅಂತ ಕೇಳಿದ್ರು. ಇಲ್ಲ ಈಗ ಒಮ್ಮೊಮ್ಮೆ ಕುದಿರಾಗ ಆಗ್ತದೆ ಅಷ್ಟೆ, ದೂರ ಒಮ್ಮೊಮ್ಮೆ ಕುದಿರಾಗ ಆಗ್ತದೆ. ಇನ್ನೊಂದ್ಸರಿ ಹೇಳಿದ್ರು, ಈಗ ಪೂರ್ತಿ ನಿಂತು ಹೋಯ್ತು ಅಂತ. ನಡಿ ಬದುಕಿದೆ, ಹೋಗೋದು ಕಳಿಸಿಬಿಟ್ಟು. ಪಾಪ ಪರಿಹಾರ, ಶ್ರೀಪಾದರಾದರೆ ಹೇಗೆ ಶಂಕೋದಕ ಪ್ರೋಕ್ಷಣೆ ಮಾಡಿ ಬ್ರಹ್ಮಹತ್ಯೆ ಕಳೆದ್ರಲ್ಲ, ಆ ರೀತಿಯಲ್ಲಿ ಕಳೆದ್ರು. ಖುಷಿಯಾಯಿತು, ಬಂದರು ಗುರುಗಳ ಹತ್ರ, ಹೋದರು. ಅವ್ರು ಕೇಳಿ, ಸಿದ್ಧಿ ಬಂತ ಅಂತ ಪರೀಕ್ಷೆ ಮಾಡಲಿಕ್ಕೆ ಏನಾಯ್ತು ಅಂತ ಕೇಳಿದರು. ಯಾಕೆ ತಡ ಆಯ್ತು ಇವತ್ತು ಅಂತ ಕೇಳಿದ್ರು. ಇಲ್ಲ, ಯಾರೋ ಬಂದಿದ್ದ, ಕಥೆಯೆಲ್ಲ ಹೇಳ್ಕೊಂಡ, ಆತ ಅದನ್ನ ಗೋಹತ್ಯಾ ದೋಷ ಪರಿಹಾರ ಮಾಡಿ ಬಂದೇನ ಅಂತ ಹೇಳಿದ್ರು. ಏನ್ ಮಾಡಿದ್ವಿ ಪರಿಹಾರ ಮಾಡಲಿಕ್ಕೆ ಅಂತ ಕೇಳಿದ್ರು. ರಾಮ ಮಂತ್ರ ಹೇಳಿದೆ, ಎಲ್ಲ ಕಥೆ ಹೇಳಿಕೊಟ್ರು. ಒಂದ್ಸರಿ ಹೇಳಿದೆ ಹೀಗಾಯ್ತು, ಎರಡು ಸರ್ತಿ ಹೇಳಿದೆ ಹೀಗಾಯ್ತು, ಮೂರನೇ ಸರ್ತಿ ಹೋಯ್ತು ಅಂತ. ಇವರಂದ್ರು, ಖುಷಿ ಅವ್ರಿ, ಪಾಪ ಸಿದ್ಧಿ ಬಂದಿದೆ ನನಗೆ ಅಂತ. ಅವರಂದ್ರಂತೆ, ಸಿದ್ಧಿ ಬಂದಿಲ್ಲ ನನಗೆ ಅಂತ ಹೇಳಿ, ಸಿದ್ಧಿ ಸರಿಯಾಗಿ ಬಂದಿಲ್ಲ ನಿನಗೆ, ಯಾಕೆ ಅಂತ ಕೇಳ್ತಾರೆ. ಗೋಹತ್ಯಾ ದೋಷಗಳು ರಾಮಂತ್ರ ಮೂರು ಸರ್ತಿ ಹೇಳ್ಬೇಕು, ಥರ್ಡ್ ಅಟೆಂಪ್ಟ್ ಬಂದಾಗ ಆಯ್ತಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲ ಅದು. ಥರ್ಡ್ ಅಟೆಂಪ್ಟ್ ಬಿ ಎಸ್ ಸಿ ಪಾಸ್ ಮಾಡಿದ್ರೆ ಯಾರು ಕೇಳ್ತಾರೆ? ಆ ತರ ಸಿದ್ಧಿ ಬಂದಿಲ್ಲ. ಇನ್ನೂ ಸಹ ಮತ್ತೆ ಹೇಳು ಅಂತ ಹೇಳಿದ್ರು. ಇವತ್ತು ನಮ್ಗೆ ಕೋಟ್ ಸರ್ತಿ ಅಂದ್ರೆ ಕೆಲಸ ಆಗೋದಿಲ್ವಲ್ಲ, ಲೆಕ್ಕ ಹಾಕಿರೋಣ. ಅದು ಮೂರು ಸರ್ತಿ ಅಂದಿದ್ದೇ ಫೇಲ್ ಅಂತ ಕರೆದ್ರೆ ಇನ್ನು ವಿಷ್ಣು ಸಹಸ್ರ ಹುಟ್ಟಿದಾಗ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ, ಮೊದಲಿದ್ದ ಹಾಗೆ ಇರ್ತಾನೆ, ಏನು ಇಂಪ್ರೂವ್ಮೆಂಟ್ ಇರೋದಿಲ್ಲ ಅಂದ್ರೆ ಸಿದ್ಧಿ ಬಂದಿಲ್ಲ ಅಂತ. ಕೆಲಸ ಆಗ್ಬೇಕದು. ಸೈನ್ಸಿನ ಜನ ಯಾಕೆ ನಂಬ್ತಾರೆ? ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಷಿಯನ್ ಕರೆಸ್ತಾನೆ, ಸರಿ ಮಾಡಿಬಿಡ್ತಾನೆ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಬರೀ ಕೆಲಸದ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಏನು ಮಾಡ್ಬೇಕು? ಮತ್ತೆ ಬಂದ ಅಂದ್ರೆ ಮತ್ತೆ ಇದೋ ರೈಟ್ ಹೋಗ್ತಾರೆ, ಬಂದು ರಿಪೇರಿ ಮಾಡಿ ಎಲ್ಲ ಹೋಗ ಮಾಡಿಬಿಟ್ರೆ ಏನು ಮಾಡ್ಬೇಕು ಆಮೇಲೆ? ಅದು ಸಿದ್ಧಿ ಅಲ್ಲ. ಅದು ಅಂದ್ರೆ ಲೋಕದಲ್ಲಿ ಸಿದ್ಧಿ ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು, ನಮ್ಮಲ್ಲಿ ಯೋಚನೆ ಮಾಡೋದಿಲ್ಲ. ಆ ಸಿದ್ಧಿ ನಮಗೆ ಬಂದಿದೆ ಅಂದ್ರೆ ಉತ್ತರ ಇರೋದಿಲ್ಲ, ಅದು ತಪ್ಪದು. ಒಳ್ಳೆ ಉತ್ತರ ಕೊಡ್ಲಿಕ್ಕೆ ಶ್ರೀನಿವಾಸ ತೀರ್ಥರ ಕತೆ, ಎಂಥ ಗುರುಗಳು ಎಂಥ ಶಿಷ್ಯರು, ಆ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅದರ ಫಲಿತಾಂಶ ಇವತ್ತು ಹೆಸರು ಉಳ್ಕೊಂಡಿದ್ರೆ ಅದೇನು ಆಶ್ಚರ್ಯ ಅಲ್ಲ. ಸರಿಯಾದ ರೀತಿ ಸಾಧನೆ ಮಾಡಿ ಪುಣ್ಯಾತ್ಮರು ಇದ್ದರು, ಇಬ್ಬರು ಇದ್ದಾರೆ ಎಂಬ ನಿದರ್ಶನರು ಅಂತ ಶ್ರೀನಿವಾಸ ತೀರ್ಥರು. ಕೊನೆಗೆ ಒಬ್ಬ ರಾಜ ಅವ್ರ ಬೃಂದಾವ ಅವ್ರ ದೇಹತ್ತಾಗಬಾರ ಹೊನ್ನಾಳಿ ಒಳಗೆ, ಇವತ್ತಲ್ಲಿ ಆರಾಧನೆ ಮಾಡ್ತಾರೆ ಹೊನ್ನಾಳಿ ಒಳಗೆ. ಅವರು ದೇಹವನ್ನು ಯಾದವಾರ್ಯರು, ಬಹಳ ಕ್ರಾಂತಿಕಾರಕವಾದ ಅಪ್ರೋಚ್ ಅವರದು. ಜನಗಳು ಏನು ತಪ್ಪು ತಿಳ್ಕೊಂಡಿರ್ತಾರೆ ಸರಿ ಮಾಡಿ ನಿಸ್ಸೀಮರವರು. ವಿದ್ಯಾಧೀಶ ಸ್ವಾಮಿಗಳ ಶಿಷ್ಯರು ಒಬ್ಬರು ಇರ್ತಾರೆ, ಕೇಶವಾಚಾರ್ಯರು ಅಂತ ಅವರ ಹೆಸರು, ಪಾಂಡುರಂಗಿ, ಪಾಂಡುರಂಗಿ ಫ್ಯಾಮಿಲಿ ಅದು. ಕೇಶವಾಚಾರ್ಯ ಬಹಳ ದೊಡ್ಡ ವಿದ್ವಾಂಸರವರು. ಅವರಿಗೆ ಭಾಗವತ ಕಂಡ್ರೆ ಆಗ್ತಿದ್ದಿಲ್ಲ, ಹಿಂದೆ ಎಷ್ಟೋ ಸತ್ತು ಹೇಳಿದ್ದೀನಿ ಆ ಮಾತನ್ನು, ಭಾಗವತ ಕಂಡ್ರೆ ಆಗ್ತಿದ್ದಿಲ್ಲ. ಇವರು ವಯಸ್ಸಿನಲ್ಲಿ ಅವರಿಗಿಂತ ದೊಡ್ಡವರು ಯಾದವಾರ್ಯರು. ಅವರು ಕಂಡಾಗೆಲ್ಲ ಭಾಗವತ ಓದಿರಿ, ಭಾಗವತ ಓದಿರಿ ಅಂತ ಹೇಳ್ತಿದ್ರಂತೆ. ಅವರಿಗೆ ಸಿಟ್ಟು ಬರ್ತಿತ್ತಂತೆ, ಭಾಗವತ ಅಂದ್ರೇನು, ಹೆಂಗಸರು ಕೇಳೋ ಪುರಾಣ ಅದು ಅವ್ರ ಪ್ರಕಾರ. ಎಷ್ಟೋ ದಿನ ಅದೇ ತಾನೇ ಭಾಗವತ ಅಂದ್ರೆ ಪುರಾಣ ಅಷ್ಟೇ, ಅದು ಹೆಂಗಸರು ಕೇಳಬೇಕು. ಅದು ಸಾಮಾನ್ಯ ಕೆಲವು ಕಡೆ ಹಿಂದೆಲ್ಲ ನಾನು ಸಣ್ಣವಿದ್ದ ನೋಡಿದ್ದೇನೆ, ವಯಸ್ಸು ಹೆಂಗಸರು ಕೂತ್ಕೋಬೇಕು, ಒಂದು ನಾಲ್ಕು ಜನ ಬ್ರಾಹ್ಮಣರು ಕೂಡ ಕೊಡ್ತಿದ್ದಿಲ್ಲ. ಅದು ಇಬ್ಬರು ಮೂರು ಜನ ಅಷ್ಟೇ, ಒಂದಿಷ್ಟು ಅಕ್ಕಿ ಹಾಕ್ಬೇಕು, ಅದ್ರ ಮೇಲೆ ಜೀವನ, ಪುರಾಣದ ಆಚಾರ್ಯ ಜೀವನ ಅದ್ರ ಮೇಲೆ ಅಷ್ಟೇ. ಅಂತ ಕಾಲದ ಪುರಾಣಗಳು ಅಂದ್ರೆ ಕಂಡೆಮ್ಮಡು ಕೋರಿಸಿದ್ದಾಗ ಅದು ಒಂದು. ಅದಕ್ಕೆ ಇವರೇ ಮಾಡಿ ಭಾಗವತ ಓದ್ರಿ, ಭಾಗವತ ಓದ್ರಿ ಎಂಬುದು. ಅವರಿಗೆ ಸಿಟ್ಟು ಬರ್ತೀವಿ, ಸುಮ್ಮನೆ ಇದ್ದಾರೆ, ನಾಕ್ತಿಸ್ ಹೇಳಿದ ಸ್ವಾಮಿ ಇನ್ಮೇಲೆ ನಾನು ಹೇಳಬೇಡಿ ಮಾತನ್ನ ಅಂತ ಹೇಳ್ತಾ, ಏನಿದು ಭಾಗವತ ದೊಡ್ಡ ಸುಧಾ ಪಂಡಿತ ಗೊತ್ತಾ ನನಗೆ, ಭಾಗವತ ವಿದ್ಯಾರ್ಥಿ ಸ್ವಾಮಿಗಳ ತಮ್ಮ, ಅದು ನಾನು ಸುಧಾ ಪಂಡಿತ, ನನಗೆ ಭಾಗವತ ಹೇಳ್ರಿ ಅಂತ ಹೇಳ್ತೀರಾ, ಇನ್ನೊಂದು ದಯವಿಟ್ಟು ಮಾತು ಹೇಳಬೇಡಿ ಅಂತಿದ್ರು. ಇವ್ರು ನಕ್ಕ ಬಿಡ್ತಿದ್ರು, ಮತ್ತೆ ಕಡ್ಡಾಗ ಮತ್ತೆ ಭಾಗವತ ಓದಿರಿ ಅಂತ ಹೇಳ್ತೀವಿ, ಸಿಟ್ಟು ಬಂದ್ಬಿಟ್ಟಿತ್ತಂತೆ. ಏನು ಇವ್ರು ದೊಡ್ಡ ಪಂಡಿತರು ಭಯ ಆಗಿಲ್ಲ, ಈಗ ಕೇಳಕ್ಕೆ ಸಹನೆ ಇಲ್ಲ. ಹೀಗಿದ್ರಂತೆ ಒಂದು ದಿವಸ ಏನಾಯ್ತು, ಅವರೂರಲ್ಲಿ ಈ ಕೇಶವಾಚಾರ್ಯ ಪಾಂಡುರಂಗಿ ತಾಯಿ ಇದ್ರಲ್ಲ, ಅವರ ತಾಯಿಗೆ ಬಹಳ ಇದು, ಭಾಗವತ ಕಂಡ್ರೆ ಪಂಚಪ್ರಣ, ದಿವಸ ಭಾಗವತ ಕೇಳೇ ಊಟ ಮಾಡ್ತಿದ್ರು, ಭಾಗವತ ಕೇಳಿದ್ರೆ ಊಟ ಇಲ್ಲ ಅವತ್ತು. ಇವರು ತಾಯಿಯವ್ರ ಹತ್ರ, ತಾಯಿ ಮೇಲೆ ಬಹಳ ಗೌರವ ಇವರಿಗೆ. ಅದು ಭಾಗವತ ಕೇಳಬೇಕಲ್ವ, ಯಾರ ಶಿಷ್ಯರನ್ನ ಕರೆಸಿ, ಅವ್ರನ್ನ ಕರೆಸಿ, ಇವ್ರನ್ನ ಕರೆಸಿ ಭಾಗವತ ಹೇಳಿಸ್ತಾ ಇದ್ರು. ಕೊನೆಗೆ ಯಾರು ಬಿಟ್ಟು ಹೋಗ್ತಾವೆ ಪುರಾಣದ ಆಚಾರನೇ ಗುರ್ತು ಮಾಡಿಬಿಡ್ರಿ, ರೆಗ್ಯುಲರ್ ಬಂದು ಹೇಳಬೇಕು ಅವರು. ಅದು ಹಳ್ಳಿ, ಅದು ಯಾವುದೋ ಒಂದು ಕಾಲಕ್ಕೆ ಆ ಪುರಾಣದ ಆಚಾರ ಅವತ್ತು ಬರಲಿಲ್ಲ, ಯಾವ ಸೂತ್ಕನ ಏನೋ ಬಂತು ಬರಲಿಲ್ಲ ಅವರು. ಇನ್ನೊಬ್ರು ಯಾರೂ ಸಿಗಲಿಲ್ಲ, ಬಂದು ತಾಯಿ ಕಾಲ ಬಂದು ನೋಡ್ತಾರೆ, ತಾಯಿ ಊಟನೇ ಮಾಡಿಲ್ಲ. ಇವರೆಲ್ಲ ಪ್ರವಚನ ಮಾಡ್ಕೊಂಬರ್ತಾರೆ, ತಾಯಿ ಊಟನೇ ಮಾಡಿಲ್ಲ. ಯಾಕೆ ಊಟ ಆಗಲಿಲ್ಲ, ಪುರಾಣನೇ ಇಲ್ಲ ಭಾಗವತ, ಊಟ ಆಗಿಲ್ಲ ಅಂತ ಹೇಳಿಬಿಡ್ತಾರೆ. ತಕ್ಷಣ ಅವ್ರು ಯೋಚನೆ ಮಾಡ್ತಾರೆ, ಯಾರನ್ನ ಅವ್ರು ಹುಡುಗರು, ಇವ್ರು ಯಾರು ಹುಡುಗರು ಸಿಗೋಣ ಅವತ್ತಿನ ದಿವಸ. ಕೊನೆಗೆ ಹೇಳ್ತಾರೆ, ನೀನೇ ಒಂದು ಶ್ಲೋಕ ಹೇಳು ಕೊನೆ ಪಕ್ಷ ಕೇಳಿ ಊಟ ಮಾಡ್ತೀನಿ ಅಂದ್ರಂತೆ. ಆಗ ಅವ್ರು ಹೇಳ್ತಾರೆ, ಯಾದವಾರ ದಿವಸ ಹೇಳ್ತಿದ್ರಲ್ಲ, ಅವ್ರು ಬೇರೆ ಹೇಳ್ತಿದ್ರು, ಇವ್ರು ಬೇರೆ ಹೇಳ್ತಾರೆ. ಆಗಲಿ, ತಾಯಿ ಹೇಳ್ತಾರೆ, ನೋಡಮ್ಮ ನೀನು ಊಟ ಮಾಡಲಿ ಎಂಬ ದೃಷ್ಟಿಯಿಂದ ಒಂದು ಶ್ಲೋಕ ಹೇಳ್ತೇನೆ ಅಷ್ಟೇ, ನೀ ಮತ್ತೆ ಒತ್ತಾಯ ಮಾಡಬಾರ್ದು. ಇವತ್ತು ಒಂದು ದಿವಸ, ನಾಳೆಗೆ ಯಾರು ಹೇಳ್ಕೊಂಬಿರ್ತೇನೆ ನಾಳೆ ಒಬ್ಬರನ್ನ, ಇವತ್ತೊಂದು ದಿವಸ ಮಾತ್ರ ಒಂದು ಶ್ಲೋಕ ಹೇಳ್ತೇನೆ, ಊಟ ಕೇಳಬೇಕು ಅಂದ್ರೆ ಆಯ್ತಪ್ಪ ಅದನ್ನೇ ಹೇಳು ಅಂತ ಹೇಳಿದರು. ತಕ್ಷಣ ಶುರು ಮಾಡ್ತಾರೆ ಹೇಳಕ್ಕೆ, ಜನ್ಮಾದ್ಯಸೆ ಅದು ಶುರು ಮಾಡ್ತಾರೆ. ಭಾಗವತ ನೋಡೇ ಇದ್ರು ಜನ್ಮದಲ್ಲಿ, ಪಾಪ ಅವರು ನೋಡ್ತಾರೆ, ಆಶ್ಚರ್ಯ ಆಗೋಯ್ತಂತೆ, ಎಷ್ಟು ಚೆನ್ನಾಗಿದೆ ಭಾಗವತ, ಅದಕ್ಕೆ ಯಾದವಾರ ಹೇಳ್ತಿದ್ರು ಅಂತ ಕಾಣಿಸ್ತದೆ ಅಂತ ತಿಳ್ಕೊಂಡ್ಬಿಟ್ಟು, ಅವತ್ತು ಒಂದು ಶ್ಲೋಕ ಹೇಳ್ತಿರೋದು 10-20 ಶ್ಲೋಕ ಹೇಳ್ಬಿಡ್ತಾರೆ. ಅಮ್ಮ ನಾಳಿಂದ ನಾನೇ ಹೇಳ್ತೀನಿ, ಬೇರೆ ಯಾರನ್ನು ಕರೆಸ್ಬೇಡ ಅಂತ ಹೇಳ್ಬಿಟ್ಟು ನಾನೇ ಹೇಳ್ತೀನಿ ಅಂತ ಅವತ್ತಿಂದ ಶುರು ಮಾಡಿದ್ರಂತೆ. ಆಮೇಲೆ ಯಾದವಾರ ಸಿಗ್ತಾರೆ, ಭಾಗವತ ನೋಡಿದ್ದೀರಾ ಅಂತ ಕೇಳ್ತಾರೆ, ಸ್ವಾಮಿ ನಿಮ್ಮ ಮಾತು ನಮ್ಗೆ ಅರ್ಥ ಆಗಿದ್ದಲ್ಲ, ಈ ನನಗೆ ಅರ್ಥ ಆಯ್ತು, ಭಾಗವತ ನೋಡಿ ಎಷ್ಟು ಉಪಯೋಗ ಆಗ್ತಾನೆ ಈಗ ಅರ್ಥ ಆಯಿತು ಅಂತ ಹೇಳಿ, ಆಮೇಲೆ ಭಾಗವತ ಟಿಪ್ಪಣಿ ಕೂಡ ಬರೀತಾರ ಅದ್ರ ಪ್ರಭಾವದಿಂದ. ಮೊದಲು ಯಾವ್ದು ಭಾಗವತ ಕಂಡ್ರೆ ಆಗ್ತಿದ್ದಿಲ್ವೋ ಟಿಪ್ಪಣಿ ಬರೀತಾರೆ. ಯಾದವಾರ ಭಾರಿ ಗೌರವ ಬಂದ್ಬಿಡುತ್ತೆ. ಯಾದವಾರ 105 ವರ್ಷ ಇದ್ರಂತೆ, ಯಾದವಾರರು ಕೊನೆಗೆ 105 ವರ್ಷ ಇದ್ದು ಕೊನೆಗೆ ಒಂದ್ಸರ್ತಿ ಏನಾಯ್ತು ಅವರಿಗೆ, ವಿದ್ಯಾಧೀಶರ ತಾಯಿ ಇನ್ನು ವಿದ್ಯಾಧೀಶರು ಹುಟ್ಟದೇ ಇರೋ ಕಾಲಕ್ಕೆ ಒಂದು ಸಂಕಲ್ಪ ಮಾಡಿದ್ರಂತೆ, ನನಗೆ ದೊಡ್ಡ ಜ್ಞಾನಿಯಾದ ಮಗ ಹುಟ್ಟಿದರೆ ಲಕ್ಷ ಬ್ರಾಹ್ಮಣರ ಭೋಜನ ಮಾಡಿಸ್ತೇನೆ ಅಂತ ಸಂಕಲ್ಪ ಮಾಡಿದ್ರು. ಲಕ್ಷ ಬ್ರಾಹ್ಮಣರು ಭೋಜನ ಮಾಡಿಸ್ತೇನೆ, ವಾದಿರಾಜ ಸ್ವಾಮಿಗಳ ತಾಯಿ ಮಾಡಿದ್ರಲ್ಲ, ನನ್ನ ಮಗು ಹುಟ್ಟಿದ್ರೆ ಲಕ್ಷಾಲಂಕಾರ ಮಾಡಿಸ್ತೇನೆ ವೇದವ್ಯಾಸದೇವರಿಗೆ ಅಂತ ಹೇಳಿದ್ರೆ, ಇವರು ಲಕ್ಷ ಅದನ್ನ ನೆನಪಿಟ್ಕೊಂಡಿದ್ರು. ವಿದ್ಯಾಧೀಶರು ಹುಟ್ಟಿದ್ದೆ ವಾದಿರಾಜರ ಅನುಗ್ರಹದಿಂದ, ಮತ್ತೆ ಜೊತೆಗೆ ಅವರ ತಂದೆ ಆನಂದ ಭಟ್ಟಾರಕರು ಅಂತ ಹೇಳಿ ಯಾದವ ವಾದಿರಾಜರ ಸೇವೆ ಮಾಡ್ತಾರೆ. ಪರ್ಯಾಯಕ್ಕಂತೆ ವಾದಿರಾಜರು ಸಂಚಾರ ಮಾಡ್ತಿದ್ದ ಕಾಲಕ್ಕೆ ಒಬ್ಬ ವಾದಿಗಳು ಏನ್ ಮಾಡಿದ್ರಂತೆ, ವಾದಕ್ಕೆ ಎಂತ ಕರೀತಾರೆ, ಆಯ್ತು ಅಂತ ಕೂಡ್ತಾರೆ. ವಾದಿಗಳು ಏನ್ ಗೊತ್ತು, ವಾದಿರಾಜರಿಗೆ ಎದ್ದು ಬಿಡ್ತಾರೆ ಅಂತ ಗೊತ್ತು ಅವರಿಗೆ. ಅದಕ್ಕೆ ಅವರು ಬರದೇ ಇರೋದು, ನಾಳೆ ಬರ್ತೀವಿ ಅಂತ ಹೇಳಿ ಕಳಿಸೋದು, ಮತ್ತೆ ಇವತ್ತು ಮತ್ತೆ ನಾಳೆ ಬರ್ತೀವಿ ಅಂತ ಹೇಳಿ ಕಳಿಸೋದು. ಉದ್ದೇಶ ಇರೋದು ಪರ್ಯಾಯ ಸ್ವಾಮಿಗಳು ಹೋಗಬೇಕಾಗಿತ್ತು ಅದು ಉಡುಪಿಗೆ, ಅವರು ಅವ್ರು ಉಡುಪಿಗೆ ಹೋಗೋದನ್ನು ಕಾಯೋದು, ಆಮೇಲೆ ಅವ್ರು ಹೋಗಿಬಿಟ್ರು ನೋಡಿದ್ರೆ ಸೋತು ಬಿಟ್ರು ಅಂತ ಅಪ್ರಚಾರ ಮಾಡೋದು. ವಿದ್ಯೆಯಲ್ಲಿ ಸೋಲ್ಸಕ್ಕೆ ಬರೋದಿಲ್ಲ, ಅಪ್ರಚಾರ ಮಾಡಿ ಸೋಲ್ಸೋಣ ಅಂತ ಕಾಯ್ತಾ ಇದ್ದವು. ಅವ್ರು ನೋಡಿದ್ರು ನೋಡಿದ್ರೆ ಉಡುಪಿಗೆ ಗೊತ್ತಾಗ್ತದೆ ಹೋಗಲೇಬೇಕಾಗಿದೆ ಉಡುಪಿಗೆ, ಇವ್ರು ನೋಡಿದ್ರೆ ಬರ್ತಾ ಇಲ್ಲ. ಆಗ ಆನಂದ ಭಟ್ಟಾರಕರು ಅಂತ ಇರ್ತಾರೆ, ಅವ್ರನ್ನ ಕರೆದು ನೋಡ್ರಿ, ಅವರಂತೂ ಬರಲಿಲ್ಲ. ಅವನವ್ರಿಗೆ ಗ್ಯಾರಂಟಿ ಆ ಪ್ರಚಾರ ಮಾಡ್ತಾನೆ ಬಿಡೋದಿಲ್ಲ. ಅದಕ್ಕೆ ನೀವು ನನ್ನ ಪರವಾಗಿ ಇಲ್ಲಿದ್ದು ಅವನು ಸೋಲಿಸಿ ಬರಬೇಕು ಉಡುಪಿಗೆ ಅಂತ ಹೇಳಿದ್ದಾರೆ. ಸ್ವಾಮಿ ನನ್ನ ಕೈಲಿ ಏನಾಗ್ತದೆ ಅಂದ್ರಂತೆ, ತಗೊಳ್ರಿ ಮಂತ್ರಾಕ್ಷತೆ ಅಂತ ಕೊಟ್ಟು ಅವ್ರು ಉಡುಪಿ ಕೊಟ್ಬಿಡ್ತಾರೆ. ಅವ್ರು ಹೋದ ಸುದ್ದಿ ಗೊತ್ತಾಗ್ತದೆ ಬರ್ತಾವನು, ಹೋಗ್ಬಿಟ್ರಾಗಲಿ ಅಂತ ಬರ್ತಾನೆ. ಅವ್ರು ಹೋಗಿಲ್ಲ ಅವ್ನು ಕೂಡಿಸಿ ಹೋಗಿದ್ದಾರ ಬಾ ಅಂತ ಕೂಡಿಸಿಕೊಂಡು ವಾಕ್ಯಾರ್ಥಾಡು ಸೋಲಿಸಿಬಿಡ್ತಾರೆ ಬಿಡೋದಿಲ್ಲ. ವಾದ್ರಾಸ ಅವನು ಪರ್ಯಾಯ ಕೂತಿರ್ತಾರಾಗಲೇ ಸೋಲಿಸಿ ಅಲ್ಲಿ ಬರ್ತಾರೆ. ಬಂದು ಸ್ವಾಮಿ ನೋಡಿ ಅವನು ಸೋಲಿಸಿ ಜಯಪತ್ರಿಕೆ ತಗೊಂಡ ಹಿಂದೆ ಸೋತಿದ್ದಕ್ಕೆ ಇವತ್ತೇನು ವಾಕ್ಯಾರ್ಥ ಮುಗಿದೋಗ್ಬಿಡ್ತಾವೆ ಅಷ್ಟೇನೆ. ಸೋತವ್ರು ಬರ್ಕೊಡ್ಬೇಕು ಸೋತೆ ಅಂತ ಹೇಳಿಬಿಟ್ಟು ಜಯಪತ್ರಿಕೆ ಸೈನ್ ಮಾಡಿ ಎಲ್ಲ ಸಾಕ್ಷಿಯಾಗಿ ಕೊಡಬೇಕು ತಂದು ಒಪ್ಪಿಸಿಬಿಡ್ತಾರೆ. ಆ ಭಾರಿ ಖುಷಿ ಆಯ್ತಂತೆ. ಏನು ಬೇಕು ನಿಮಗೆ ಅಂತ ಕೇಳ್ತಾರೆ. ಏನು ಬೇಡ ಅನುಗ್ರಹ, ಅವರೇನು ಮಕ್ಕಳಾಗಿದ್ದಿಲ್ಲ, ಅನುಗ್ರಹ ಮಾಡಿ ಅಂದ್ರಂತೆ. ಆಗಲಿ, ನಿಮಗೆ ನಮ್ಮಂಥ ಮಗ ಹುಡ್ತಾನೆ ಅಂತ ಹೇಳಿದರು. ನಮ್ಮಂಥ ಮಗ ಹುಡ್ತಾರೆ, ಜ್ಞಾನಿಯಾದ ಹುಡ್ತಾನೆ ಅಂತ. ಅದ್ರ ಅದೇ ಹುಟ್ಟಿದ ವಿದ್ಯಾಧಿಸ್ತಿ ಇರ್ತಾರೆ. ಅದ ಜೊತೆ ತಾಯಿನೂ ಒಂದು ಸಂಕಲ್ಪ ಮಾಡಿದ್ರು, ನನಗೊಬ್ಬ ಜ್ಞಾನಿಯಾದ ಮಗ ಹುಟ್ಟಿದರೆ ಲಕ್ಷ ಬ್ರಾಹ್ಮಣರು ಭೋಜನ ಮಾಡಿಸ್ತೇನೆ ಅಂತೇಳಿ. ಹುಟ್ಟಿ ಆಯಿತು, ಎಷ್ಟೋ ದಿವಸ ಆಗಿತ್ತು, ತಾಯಿ ವಯಸ್ಸಾಯಿತು, ಮನಸ್ಸಲ್ಲಿ ಕೊರಿತಾ ಇದೆ, ಹೇಳ್ಕೊಳ್ಳೋಕೆ ಸಂಕೋಚ, ಕೇಳಿ ಬೈದು ಬಿಡ್ತಾರೆ. ಅವ್ನು ಯಾರು ಕೇಳಿ ಸಂಕಲ್ಪ ಮಾಡಿದ್ರೆ ಏನು ಮಾಡಬೇಕೀಗ? ಲಕ್ಷ ಬ್ರಾಹ್ಮಣ ಸುಮ್ಮನೆ ಆಗುತ್ತಾ? ಯಾವ ಕಾಲಕ್ಕೆ ಮಠ ಲೆಕ್ಕ ಹಾಕಿದ್ರು ಪರ್ ಹೆಡ್ 20-20 ಹಾಕಿಬಿಟ್ರೆ ಗತಿ ಏನಾಗ್ತದೆ? ಆಮೇಲೆ 20-30 ಲಕ್ಷ ರೂಪಾಯಿ ಬೇಕಾಗ್ತದೆ ಅಂತ ಯೋಚನೆ ಮಾಡಿಬಿಟ್ಟು ತಾಯಿ ಹೇಳಿದ್ದಿಲ್ಲ, ಪಾಪ ಭಾಳ ವಯಸ್ಸಾಯಿತು, ಇನ್ನೊಬ್ಬ ತೀರದೇ ಇದ್ರೆ ಕಷ್ಟ ಆಗುತ್ತೆ ಅಂತ ಮಗನ ಕರೆದು ಹೇಳ್ತಾನೆ. ಈ ಸಂಕಲ್ಪ ಮಾಡಿದ್ದೆ ನಾನು, ನೀವು ಸ್ವಾಮಿಗಳಾಗಿದ್ದೀರಿ, ಈಗ ಹೇಗಾರ ನಡೆಸಬೇಕು ಅಂತ ಹೇಳಿದರಂತೆ. ಲಕ್ಷ ಬ್ರಾಹ್ಮಣರು ಕರೆತು, ಒಂದು ಲಕ್ಷ ಬ್ರಾಹ್ಮಣರು ಸಿಗಬೇಕು, ಅವ್ರ ವ್ಯವಸ್ಥೆ ಆಗಬೇಕು, ಸುಲಭದ ಕೆಲಸ ಅಲ್ಲ ಅದೆಲ್ಲ ಕೂಡ. ಮತ್ತೆ ಯಾವುದೋ ಬ್ರಾಹ್ಮಣರಿಗೆ ಕೊಟ್ಟರೆ ಲಕ್ಷ ಬ್ರಾಹ್ಮಣರಾಗೋದಿಲ್ಲ, ಅವರು ಜೀವಾದ ಬ್ರಾಹ್ಮಣರಾಗಿರ್ಬೇಕು. ಎಷ್ಟೇ ಎಲ್ಲಿ ಸಿಗಬೇಕು, ಎಲ್ಲಿ ಮಾಡಬೇಕು ಅಂತ ಯೋಚನೆ, ಅದು ಅಂತ ಅನ್ಕೋತಾರೆ, ಯೋಚನೆ ಮಾಡ್ತಾರೆ. ಅವರಿಗೂ ತಕ್ಷಣ ಗೊತ್ತಾಗಲಿಲ್ವಂತೆ. ಆಗ ಸ್ವಪ್ನದಲ್ಲಿ ದೃಶ್ಯ ಕಂಡ್ರಂತೆ. ಆಚಾರ್ಯರು ಬಂದುಬಿಟ್ಟು ಯಾದವರಿಗೆ ಊಟ ಹಾಕ್ಸ್ರಿ ಅಂತ ಸೂಚನೆ ಬಂತು. ಅವರೊಬ್ಬರಿಗೆ ಊಟ ಹಾಕಿಸ್ರಿ, ಲಕ್ಷ ಬ್ರಾಹ್ಮಣರಿಗೆ ಆಗ್ತದೆ ಅಂತ. ಎಂಥ ಅವ್ರ ಸ್ಟೇಟಸ್ ಪಡೆದಿದ್ರು ಯಾದವರು ಅಂದ್ರೆ ಆಶ್ಚರ್ಯನೇ ಆಶ್ಚರ್ಯ. ತಕ್ಕಂತೆ ಒಂದು ದಾಸಿ ಸಕರದು ಸ್ವಾಮಿ ನೀವು ಬನ್ನಿ ಅಂತ ಕೂಡಿಸಿಕೊಂಡು ವಿದ್ಯಾಧೀಶರು ತಮ್ಮ ಪಕ್ಕದಲ್ಲೇ ತಾವು ಇಲ್ಲಿಗೆ ಮಾಡಿಕೊಂಡು ತಮ್ಮ ಆಗ್ತಿರಲಿಕ್ಕೆ ಅವರಿಗೆ ಆಗಬೇಕು ಅಂತ ವ್ಯವಸ್ಥೆ ಮಾಡಿ ಕೃಷ್ಣಾವ್ರ ತಾಯಿನ ಕರೆದು ಅಮ್ಮ ಕೃಷ್ಣಾರ್ಪಣ ಅನ್ನೋದು. ಲಕ್ಷ ಬ್ರಾಹ್ಮಣ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಒಬ್ರು ಕೂತಾರೆ ಅಷ್ಟೇ, ಇರು ಒಬ್ಬರೇ ಒಬ್ರು ಕೂತಿರೋದು. ಕೇಳಿದರೆ ಅಮ್ಮ ನಂಗೆ ಹೀಗಾಗಿದೆ, ಇವರೊಬ್ಬ ಲಕ್ಷ ಬ್ರಾಹ್ಮಣ ಸಮ ಅಂತ ಹೇಳಿದರಂತೆ. ಆಗಿನ ಒಬ್ಬ ಆವತ್ತಿನ ಒಬ್ಬ ಬ್ರಾಹ್ಮಣಿಗೆ ಅವ್ರು ಲಕ್ಷ ಬ್ರಾಹ್ಮಣ ಸಮ ಅಲ್ಲ, ಇವತ್ತಿನ ಕಾಲಕ್ಕೆ ಅವತ್ತಿನ ಒಬ್ಬ ಬ್ರಾಹ್ಮಣ ಸಮ ಅಲ್ಲ, ಅಂಥವ್ರು ಲಕ್ಷ ಬ್ರಾಹ್ಮಣ ಇಲ್ಲಿ ಸರ್ಬೇಕೀಗ ಅಂತ ಹೇಳಿದ ತಕ್ಷಣ ಅವ್ರ ತಾಯಿ ಸ್ವಲ್ಪ ಮನಸ್ಸಿನಲ್ಲಿ ಗಡಿಬಿಡಿ, ಏನು ನಾನು ಸಮಾಧಾನಕ್ಕೆ ಏನೋ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅಂತ ಕೃಷ್ಣಾರ್ಪಣ ಅಂತ ಅಂದರಂತೆ. ಕೃಷ್ಣಾರ್ಪಣ ಅಂತ ತಕ್ಷಣ ಜೋರ ಶಬ್ದ ಕೇಳಿಸ್ತಂತೆ. ಲಕ್ಷ ಜನ ಕೂಗಿದ್ರೆ ಎಷ್ಟೋ ಅಷ್ಟು ಶಬ್ದ, ಭಯಂಕರ ಶಬ್ದ ಕೇಳಿಸ್ತಂತೆ. ಆಗ ಸಮಾಧಾನ ಆಯ್ತಂತೆ. ಕೃಷ್ಣಾರ್ಪಣ ಅಂತ ತಕ್ಷಣ ಅಷ್ಟು ಜನ ಅಪೋಸರ ತಗೊಂಡು ಎಷ್ಟು ಶಬ್ದ ಕೇಳುವಾಗ ಶಬ್ದ ಕೇಳಿಸ್ತದೆ. ಈ ಕಥೆ ಏನು ತೋರಿಸ್ತದೆ ಅಂದರೆ, ವಿದ್ಯಾಧೀಶ ತೀರ್ಥರ ದೊಡ್ಡ ವಾಕ್ಯಾರ್ಥಚಂದ್ರಿಕಾ ಬರೆದವರು, ಅವರು ಸಾಮಾನ್ಯರಲ್ಲ. ಇಡೀ ಸುಧಾಕ್ಕೆ ಅತ್ಯಂತ ಡಿಫಿಕಲ್ಟ್ ಟಿಪ್ಪಣಿ ಅಂದರೆ ವಾಕ್ಯಾರ್ಥಚಂದ್ರಿಕಾ. ಅದು ಮಹಾತಪಸ್ವಿಗಳವರು. ಉಡುಪಿಯಲ್ಲಿ 10 ವರ್ಷ ಬರೀ ತುಳಸಿ ಅನ್ನ ತಿನ್ಕೊಂಡಿದ್ರು. ತುಳಸಿ ಬರೀ ಅನ್ನ, ಇನ್ನೇನಿಲ್ಲ, ಬರೀ ಸಾರೋಗ್ಯರೇ ಏನೇ ಇಲ್ಲ, ಇಲ್ಲ ಬರೀ ತುಳಸಿ ಬರೀ ಅನ್ನ ಅಷ್ಟೇ ಅವರಿಗೆ. ಅಲ್ಲಿ ತಿನ್ಕೊಂಡು ವಾಕ್ಯಾರ್ಥಚಂದ್ರಿಕಾ ಅಂತ ಬರೆದವರು. ಅಂಥವ್ರು ಇವರು ಲಕ್ಷ ಬ್ರಾಹ್ಮಣರಿಗೆ ಈಕ್ವಲ್ ಅಂತ ಕನ್ಸಿಡರ್ ಮಾಡಿದ್ರು ಅಂದರೆ ಹೇಗಿರಬೇಕು ಅನ್ನೋದು ಆಶ್ಚರ್ಯನೇ ಆಶ್ಚರ್ಯ. ಇವರನ್ನು ಸಂಚಾರಕ್ಕೆ ಹೋದ್ರು ಯಾದವರು, ಒಂದ್ಸಲ ಕಾಶಿ ಯಾತ್ರೆಗೆ ಹೋದ ಕಾಲಕ್ಕೆ ಅಲ್ಲಿ ಒಬ್ಬ ಸ್ವಾಮಿಗಳು ಬಂದ್ರಂತೆ. ಯಾರೋ ಒಬ್ರು ಬಂದಷ್ಟ ಯಾದವಾರ ನೋಡ ಅಂದ್ರಂತೆ. ಇವ್ರ ಖ್ಯಾತಿ ಅಷ್ಟು ಬಂದೋಗಿತ್ತು ಅವರಿಗೆ. ನೀವೇ ದೊಡ್ಡ ಗಂಗಾದಿ ತೀರ್ಥ ಇದ್ದಾಗಿದ್ದೀರಿ ಯಾದವಾರರೆ, ನೀವೇ ಅದಕ್ಕೆ ಬಂದಿರಿ ಅಂತ ಕೇಳಿದ್ರಂತೆ. ಇವರಂದ್ರಂತೆ ನಿಮ್ಮಂಥವ್ರು ನೋಡ್ಲಿಕ್ಕೆ ಅಂತ ಅವರಂದ್ರೆ ನಿಮ್ಮಂಥವ್ರು ಸಿಗಬೇಕಲ್ಲ ನಮಗೆ ಅಂದ್ರಂತೆ. ಅವ್ರಿಗೆ ಭಾರಿ ಖುಷಿ ಆಯ್ತಂತೆ. ಅಂದ್ರೆ ಪರಸ್ಪರ ಗೌರವ ಕೊಡೋ ರೀತಿ, ನೀವು ನಿಮ್ಮಂಥ ತೀರ್ಥ ಸಿಗ್ತದೆ ಬಿಡಿ, ನಿಮ್ಮಂಥವ್ರಲ್ಲಿ ಸಿಗ್ತೀರಿ ಅಂದ ತಕ್ಷಣ ಅದಕ್ಕೆ ನಿಮ್ಮನ್ನು ಪಂಡಿತರು ಅಂತ ಕರೀತಾರೆ ಅಂತ ಹೇಳಿದ್ರೆ, ಅದಕ್ಕೆ ನಿಮ್ಮನ್ನು ಜ್ಞಾನಿಗಳು ಅಂತ ಕರೀತಾರೆ ಅಂತ ಹೇಳಿ ಅಷ್ಟು ಸಂತೋಷ ಪಡ್ತಿದ್ರು. ಆ ರೀತಿ ದೊಡ್ಡ ಇಡೀ ನಮ್ಮ ಪರಮ ಇವತ್ತಿಗೂ ಕೂಡ ಯಾದವಾರ್ಯರಂತ ಗೃಹಸ್ಥರು ಮತ್ತೆ ಕಾಣಲಿಲ್ಲ. ಇದು ಅಕ್ಸೆಪ್ಟಬಲ್ ಟು ಆಲ್, ಎಲ್ಲರಿಂದ ಗೌರವ ಪಡೆದಂಥ ಮಹಾನುಭಾವರು ಯಾದವಾರ್ಯರು. ಶಿಷ್ಯರನ್ನು ಹಾಗೆ ತಯಾರು ಮಾಡಿ ಎರಡು ರೀತಿಯಿಂದನೂ ಅವರು ಸ್ವಂತ ಹೊಸ ಗ್ರಂಥಗಳಿಂದ ಹೆಸರು ಮಾಡಿದರು, ತಪಶಕ್ತಿಯಿಂದ ಮಾಡಿದರು, ಶಿಷ್ಯರಿಂದ ಮಾಡಿದರು. ಮತ್ತು ಪ್ರತಿಮೆಯಂತೂ ಪ್ರತಿಮೆಯ ವೈಶಿಷ್ಟ್ಯ ಏನು ಅಂದರೆ, ಇವತ್ತಿಗೂ ಕೂಡ ಆ ಯಕ್ಕುಂಡಿ ಗ್ರಾಮಕ್ಕೆ ಹೋಗಿಬಿಟ್ರೆ ಉತ್ತರಾದಿ ಮಠಕ್ಕೆ ಪ್ರತಿಮೆ ತಂದು ಕೊಟ್ಬಿಡ್ತಾರೆ. ಸ್ವಾಮಿ ಇರಷ್ಟು ದಿವಸ ಅದು ಪೂಜೆ ಮಾಡಿ ಅವ್ರು ವಾಪಸ್ ಕೊಡ್ತಾರೆ. ಗೃಹಸ್ಥರು ಪೂಜೆ ಮಾಡಿದ್ರು ಸ್ವಾಮಿ ಪೂಜೆ ಮಾಡೋದಿಲ್ಲ, ಅದು ನಿಯಮ. ಸ್ವಾಮಿ ಗೃಹಸ್ಥರ ಕೈಯಿಂದ ಮುಟ್ಟಿದ ಮೇಲೆ ಗೃಹಸ್ಥರಿಗೆ ಆಸ್ಪತ್ರೆ ಆದರೂ ಕೊಟ್ಟರು ಜೊತೆ ಮತ್ತು ವಾಪಸ್ ತಗೊಳ್ಳೋದಿಲ್ಲ, ಮುಗಿದೋಯ್ತು ಅಷ್ಟೇ. ಅವ್ರು ಮತ್ತೆ ದೊಡ್ಡವ್ರು ಪೂಜೆ ಮಾಡಬಾರ್ದು ಅಂತ, ಇವ್ರದ್ದು ಹಾಗಲ್ಲ, ಅದು ಇಸ್ಕೊಂಡು ಪೂಜೆ ಮಾಡಿ ಕೊಡ್ತಾರೆ. ಇದು ಅವ್ರ ವೈಶಿಷ್ಟ್ಯ. ಇಷ್ಟರ ಮಟ್ಟಿಗೆ ವರ್ಚಸ್ಸು ಬರೋದ್ರೆ ಸಾಮಾನ್ಯವಾದದ್ದಲ್ಲ, ಇದು ಯಾದವರ ದೊಡ್ಡ ಸಿದ್ಧಿ. ಅಂಥವರ ಮೊನ್ನೆ ದಿನ ಅವರು ಭಾಗವತದಲ್ಲಿ ಎಷ್ಟು ಸಿದ್ಧಿ ಪಡೆದಿದ್ರು ಅಂದರೆ, ಅವರು ದೇಹ ಬಿಟ್ಟು ಭಾಗವತ ಅದೇ ಪೃಷ್ಠಪತಿ ಇದೆ ಸರಿ, ಪರೀಕ್ಷಿತರಾದ ಎಂದು ಹೊರಟನ ಅವತ್ತೇ ಇವರು ಕೂಡ ಪೃಷ್ಠಪತಿನೇ ದೇಹ ಬಿಡ್ತಾರೆ ಯಾದವಾರ್ಯರು ಅಂತ ತಿಳ್ಕೊಂಡ್ರೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಇತ್ತೀಚಿನ ದಿವಸದಲ್ಲಿ ಆಧುನಿಕ ಪರೀಕ್ಷಿತರಾದರು ಅಂದರೆ ಯಾದವಾರ್ಯರೇನೆ. ಅಂತ ಅಪೂರ್ವವಾದ ಸಿದ್ಧಿ ಪಡೆದಂಥ ಮಹಾನುಭಾವರವರು, ಅವರ ಸ್ಮರಣೆ ಬಹಳ ಪುಣ್ಯಕರವಾದದ್ದು. ಶ್ರೀನಿವಾಸ ತೀರ್ಥರು ಇವತ್ತು ಅವರ ಪುಣ್ಯ ದಿವಸ. ಇವತ್ತು ಹೊನ್ನಾಡಿಯಲ್ಲಿ ಬಹಳ ವಿಜೃಂಭಣೆಯನ್ನು ಮಾಡ್ತಾರೆ. ಅದು ಅನೇಕ ರೀತಿಯಲ್ಲಿ ಅವರು ಮಾಡಿದ ಕ್ರಾಂತಿಯಿಂದಾಗಿ ಇವತ್ತಿಗೂ ಸಹ ಅಲ್ಲಿ ಬ್ರಾಹ್ಮಣ್ಯದ ವಾತಾವರಣ ಉಳ್ಕೊಂಡು ಬಂದಿದೆ ಎಂಬುದು ಬಹಳ ಆಶ್ಚರ್ಯ. ಊರು ಹೊರಗೆ ಒಂದು ಬ್ರಿಡ್ಜ್ ಕಟ್ತಾ ಇದ್ದರಂತೆ, ಕಟ್ಟೋದು ಭಾರಿ ಸಮಸ್ಯೆ ಬಂತಂತ. ಆಗ ಶ್ರೀನಿವಾಸ ತೀರ್ಥ ಕರೆಸಿಕೊಂಡಾಗ ಆಗುತ್ತೆ ಅಂತ ಹೇಳಿದ್ರಂತೆ, ಅವತ್ತಿಂದ ಕಟ್ಟಕ್ಕೆ ಬಂತಂತೆ. ಅದರ ಫಲಿತಾಂಶವಾಗಿ ಅಲ್ಲಿ ಇಂಜಿನಿಯರ್ ಒಬ್ಬ ಅದನ್ನ ಮುಂದೆ ಕಟ್ಸಿಕೊಟ್ಟಿದ್ದ, ಪ್ರಾಣದೇವ ಪ್ರತಿಷ್ಠಾಪನೆ ಮಾಡಿ ಆ ಜಾಗದಲ್ಲಿ ಮಾಡಿದ್ದ. ಮತ್ತೆ ಯಾದವರ ದೇಹ ಬಿಟ್ಟ ಮೇಲೆ ವಿಸರ್ಜನೆ ಮಾಡಲಿಕ್ಕೆ ಅಂತ ಹೋದಾಗ ಅವರ ಶಿಷ್ಯರು ಶೂರ್ಪಾಲಿ ಅಂತದ ಅಲ್ಲಿ ವಿಸರ್ಜನೆ ಮಾಡ್ತಾರೆ. ಅವ್ರ ದೇಹ ಅಸ್ಥಿ ಮಾಡಿದಾಗ ಏನೋ ಸೌಂಡ್ ಕೇಳಿಸ್ತದೆ, ಜನ್ಮಾದ್ಯಸ್ಥೆಯ ಶ್ಲೋಕ ಹೇಳಿದಾಗಾಯ್ತಂತೆ. ಸುತ್ತಮುತ್ತ ಯಾರು ಕಾಣ್ತಾ ಇಲ್ಲ, ಎಲ್ಲಿ ಶ್ಲೋಕ ಧ್ವನಿ ಬರ್ತದೆ ಅಂತ ನೋಡಿದರೆ ಕೈಲಿ ಅಸ್ಥಿ ಹಿಡ್ಕೊಂಡಿದ್ರಲ್ಲ ಅಲ್ಲಿ ಧ್ವನಿ ಬಂದಾಗಾಯ್ತಂತೆ. ಕಿವಿ ಎತ್ತಿಟ್ಕೊಂಡು ಫುಲ್ ಭಾಗವತ ಹೇಳ್ತಿದ್ವು ಅದು ಜನ್ಮಾದ್ಯಸ್ಥೆಯತ ಅಂತ ಹೇಳ್ಬಿಟ್ಟು. ಮತ್ತು ರೋಗ ಅಸ್ಥಿಗತಿ ಆಗ್ತದೆ ಎಲ್ರಿಗೆ ಗೊತ್ತೀಗ, ರೋಗ ಅಸ್ಥಿಗತವಾಗ್ತದೆ ಅಂತ ಸೈನ್ಸ್ ಒಪ್ಕೊಂಡ್ಬಿಟ್ಟಿದೆ. ಭಾಗವತ ಅಸ್ಥಿಗತವಾಗ್ತದೆ ಎಂಬುದು ಇಂಥವರಿಂದ ಗೊತ್ತಾಗ್ತದೆ. ನಾರಾಯಣ ಕವಚ ಮಂತ್ರ ಸಿದ್ಧಿ ಇದ್ದ ಬ್ರಾಹ್ಮಣನಿಗೆ ಆ ಅಸ್ಥಿನೂ ದಾಟಕ್ಕಾಗಲಿಲ್ಲ ಅಂತ ಭಾಗವತ ಪುರಾಣ ಹೇಳುತ್ತದೆ. ಇವರು ಭಾಗವತ ಹೇಳ್ತಿದ್ದವರಾದ್ದರಿಂದ ನಾರಾಯಣ ಕವಚ ಅಸ್ಥಿಗತ, ಭಾಗವತ ಅಸ್ಥಿಗತ ಆಗಿರ್ತೀವಿ. ಇವತ್ತು ಹೇಳಿದರೆ ನಿದ್ದೆಯಲ್ಲೂ ಹೇಳ್ತಾರೆ, ಹೀಗೆ ಹೇಳ್ತಾರೆ ಅಂತ ಹೇಳ್ತೇವಲ್ಲ, ಅದು ನಿದರ್ಶನ. ಇಂಥ ಜ್ಞಾನಿಗಳು ಅವರ ಸಿದ್ಧಿ ಅವರ ಆಸ್ತಿಪಾಸ್ತಿಯಿಂದ ಹೆಸರು ಮಾಡಲಿಲ್ಲ, ಜ್ಞಾನದಿಂದ ಹೆಸರು ಮಾಡಿದವರೆಲ್ಲ ಕೂಡ ವಿರಕ್ತ ತ್ರೋಟ್ ವಿರಕ್ತಿಯಿಂದ ಬದುಕಿದವರು. ಅಂಥವರ ಸ್ಮರಣೆ ಬಹಳ ಪುಣ್ಯಕರ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಪ್ರತಿಷ್ಠಾನದಲ್ಲಿ ಎಂದಿನಂತೆ ಮೂರು ಜನ ಸೇವಾಕರ್ತರು, ಶ್ರೀ ವಾಸುದೇವಮೂರ್ತಿಗಳು, ಗುರುರಾಜರಾಯರು ಮತ್ತು ಇಬ್ಬರು ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲ ಹರಿವಾಯುಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವ್ರ ಬಗ್ಗೆ ಹೇಳೋ ಅವಕಾಶ ಸಿಗೋದು ಭಾರಿ ಕಷ್ಟ. ಯಾಕಂದರೆ ಯಾರು ಹೇಳ ಪ್ರಸಂಗನೇ ಬರೋದಿಲ್ಲ, ವಿದ್ವಾಂಸರಿಗೆ ಗೊತ್ತಿರುತ್ತದೆ, ಉಳಿದವ್ರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಅವ್ರಿಗೆ ಹೇಳೋದಿಲ್ಲ, ಗೊತ್ತಿದೆ ಅಂತ ಇವ್ರು ಹೇಳೋದಿಲ್ಲ, ಆ ಪ್ರಸಂಗನೇ ಬರೋದಿಲ್ಲ. ಅದಕ್ಕೆ ಇದು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದು. ಮುಂದಿನ ನಮ್ಮ ಕಾರ್ಯಕ್ರಮ ಬಲಿಪಾಡ್ಯದ ದಿವಸ ನರಕ ಚತುರ್ದಶಿ ಇಟ್ಕೋಬೋದಾಗಿತ್ತು, ಬರೀ ಪಟಾಕಿ ಶಬ್ದ ಭಾರಿ ಇರ್ತದೆ ಅವತ್ತು ದಿವಸ ಕೇಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಬಲಿಪಾಡ್ಯ ದಿವಸ ಎರಡೂ ನರಕ ಚತುರ್ದಶಿ ನಿಮಿತ್ತ ಪ್ರವಚನ ಮತ್ತು ವಾಮನ ರೂಪ ಪರಮಾತ್ಮನ ಒಂದು ಕಥೆ ಎರಡನ್ನು ಕೂಡ 29ನೇ ತಾರೀಕು ಅಕ್ಟೋಬರ್ 29 ಸಾಯಂಕಾಲ ಇಲ್ಲಿ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಬುದ್ಧ ಜಯಂತಿ ಮಾಡಬೇಕಾಗಿತ್ತು, ಅವತ್ತು ವಿದ್ಯಾಪೀಠದಲ್ಲಿ ಶ್ರೀನಿವಾಸ ಕನ್ಯಾ ಮಂಗಳ ಇರ್ತದೆ, ಆದ್ದರಿಂದ ಇಲ್ಲಿರೋದಿಲ್ಲ, ಅಲ್ಲಿ ಅಲ್ಲೇ ಆಚಾರ್ಯ ಬಗ್ಗೆ ಅವತ್ತು ಸ್ವಲ್ಪ ಹೇಳೋದು ಕಾರ್ಯಕ್ರಮ ಇರ್ತದೆ ಅಂತ ಹೇಳ್ತಾ. ಯಾವಾಗ? 5ನೇ ತಾರೀಕು ಅಲ್ಲ, ಅಲ್ಲಿ ಮಂಗಳ ಇರೋದು 9ನೇ ತಾರೀಕು. ಹೌದು, ಗಂತೆ ಬೆಳಿಗ್ಗೆ ತಪ್ಪು, ಅದೇ ಉಪನ್ಯಾಸ ಬೇಕಾದ್ರೆ ಬಿಡುಗಡೆ ಆಗುತ್ತೆ ಅಷ್ಟೆ. ಇಲ್ಲಿ ಅವ ತಪ್ಪು, ಅದು ತಪ್ಪಂದಿದೆ, ಅದು ತಪ್ಪು, ಅಲ್ಲೇ ಬರಬೇಕಿತ್ತು, ಅಲ್ಲೇ ಬಿಡುಗಡೆ, ಇಲ್ಲಿ ಬಿಡುಗಡೆ ಅಲ್ಲ, ಅಲ್ಲೇ ಬಿಡುಗಡೆ. ಹಾಂ ಹಾಂ, ಹೌದು, ಅಲ್ಲೇ ಇಲ್ಲಿ ಬಿಡುಗಡೆಯಲ್ಲ, ವಿದ್ಯಾಪೀಠದಲ್ಲೇ ಬಿಡುಗಡೆ ಆಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಂ.